ಬೇಗನೆ ದೀನ ಜನರಿಗೆ ಬಂದು ನಾ ನಿನ್ನ ಸೇವಕ ಶ್ರೀನಿವಾಸ ಎಂದೆಂದು ಕಾರುಣ್ಯ ಸಿಂಧು ಪ್ರಾಣಪತಿ ಹೃದಯ ಜಮಂತಪ ಸಾನದೊಳಗದಿ ವ್ಯಾಪ್ತ ಚಿನ್ಮಯ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ ಬಾರೋ ರಂಗ ವಿಠಲ ಬಾರೋ ಮನೆಗೆ ಗೋವಿಂದ ನಿಂದಂಗ್ರಿ ಕಮಲವ ತೋರೋ ಎನಗೆ ಮುಕುಂದ
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾ ಕನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾಂ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾ ನಿಷ್ಠಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹೆ ಶ್ರೀ ಗುರುಭ್ಯೋ ನಮಃ ಹರಿಃ ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾರಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಇವತ್ತಿನ ದಿವಸ ವೇದವ್ಯಾಸ ಜಯಂತಿ, ನಾಳೆ ನರಸಿಂಹ ಜಯಂತಿ. ವೇದವ್ಯಾಸ ರೂಪ ಸಾಕ್ಷಾತ್ ಭಗವಂತನ, ಅನಂತ ಅನಂತ ರೂಪಗಳಲ್ಲಿ ಒಂದು ಸಾಕ್ಷಾತ್ ರೂಪ. ಮತ್ಸ್ಯಕುರ್ಮಾದಿ ರೂಪಗಳು ಹೇಗೋ ಹಾಗೆ ವೇದವ್ಯಾಸ ರೂಪ ಸಾಕ್ಷಾತ್ ರೂಪ. ಪೃಥುರೂಪ ಮೊದಲಾದ ರೂಪಗಳೆಲ್ಲ ಸಾಕ್ಷಾತ್ ರೂಪಗಳಲ್ಲ, ಅಲ್ಲಿ ಆವೇಶ ರೂಪಗಳು ಅಂತ ಕರೀತಾರೆ. ಭಗವಂತನ ಪೃಥುವಿನ ರೂಪದ ಆವೇಶ ಇದ್ದಿದ್ದಕ್ಕೆ ಪೃಥುವಿಗೆ ಅಷ್ಟು ಮಹತ್ವ. ಕಪಿಲ, ದತ್ತಾತ್ರೇಯ, ಸಾಕ್ಷಾತ್ ವೇದವ್ಯಾಸರು ಇವರೆಲ್ಲ ಸಾಕ್ಷಾತ್ ರೂಪಗಳು. ಅಂಥ ರೂಪ ಅವತಾರ ಮಾಡಿದ ದಿವಸ ಇವತ್ತಿನ ದಿವಸ, ಅದಕ್ಕೇನೆ ವೇದವ್ಯಾಸ ಜಯಂತಿ ಅಂದರೆ ಅದಕ್ಕಿರತಕ್ಕಂಥ ಮಹತ್ವವನ್ನು ಆಚಾರ ವರ್ಣನೆ ಮಾಡ್ತಾರೆ. ಯಾರು ವೇದವ್ಯಾಸ ದೇವರನ್ನು ಆರಾಧನೆ ಮಾಡ್ತಾರೆ, ಆ ರೂಪವನ್ನು ಆರಾಧನೆ ಮಾಡ್ತಾರೆ, ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದ, ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದ, ವ್ಯಾಖ್ಯಾನ ಶಕ್ತಿ, ವಿಜ್ಞಾನ ವಿಶೇಷವಾದ ಜ್ಞಾನ, ಶ್ರೀ ಸಂಪತ್ತು, ಮತ್ತು ಕವಿತಾದಿ ಗುಣಪ್ರದ ಕಾವ್ಯರಚನೆ ಮೊದಲಾದ ಪ್ರತಿಭೆ ಎಲ್ಲವನ್ನೂ ತಂದುಕೊಡ್ತಕ್ಕಂಥ ಅಪೂರ್ವವಾದ ಮಂತ್ರ ವೇದವ್ಯಾಸ ಮಂತ್ರ. ಭಗವಂತನ ರೂಪಗಳಲ್ಲಿ ಎರಡು ಭಾಗವನ್ನು ಮಾಡುತ್ತಾರೆ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ ವಿಶೇಷ ವರದಿಂದ ಹೇಳುತ್ತಾರೆ. ಒಂದು ಜ್ಞಾನಕಾರ್ಯದ ರೂಪಗಳು, ಬಲಕಾರ್ಯದ ರೂಪಗಳು ಅಂತ ಹೇಳುತ್ತಾರೆ. ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ ತಥಾ ಪ್ರಭು, ಕೃಷ್ಣ ರಾಮಾದಿ ರೂಪೇಶು ಬಲಕಾರ್ಯಸ್ತಥಾ ಹರಿ. ಕೃಷ್ಣ ರಾಮ ನರಸಿಂಹ ಮೊದಲಾದ ರೂಪಗಳಿಂದ ಬಲಕಾರ್ಯವನ್ನು ಮಾಡ್ತಾನೆ. ಬಲಕಾರ್ಯ ಅಂದ್ರೇನು? ತನ್ನ ಬಲದಿಂದ ದುಷ್ಟ ಸಂಹಾರಾದಿಗಳನ್ನು ಮಾಡ್ತಕ್ಕಂಥದ್ದು ಬಲಕಾರ್ಯ. ಇನ್ನು ಜ್ಞಾನೋಪದೇಶವನ್ನು ಕೊಟ್ಟು ಮಿಥ್ಯಾಜ್ಞಾನ ಕಡಿತಕ್ಕಂಥ ಕಾರ್ಯ ಜ್ಞಾನಕಾರ್ಯ. ಅದಕ್ಕೆ ಈ ವ್ಯಾಸ ರೂಪ ವಿಶೇಷವಾದಂಥ ಜ್ಞಾನಕಾರ್ಯದ ರೂಪ. ಕಪಿಲ ರೂಪ ಹಾಗೇನೆ, ದೇವಹೂತಿಗೆ ಜ್ಞಾನ ಕೊಡೋ ಮೂಲಕವಾಗಿ ಜಗತ್ತಿಗೆ ಜ್ಞಾನ ಕೊಟ್ಟ ರೂಪ. ವೃಷಭ ರೂಪ ಹಾಗೇನೆ, ಕೆಲವು ರೂಪಗಳಲ್ಲಿ ವಿಶೇಷವಾದ ಮಹತ್ವ ಜ್ಞಾನಕಾರ್ಯಕ್ಕೋಸ್ಕರ. ಈ ವೇದವ್ಯಾಸ ರೂಪ ಜ್ಞಾನಕಾರ್ಯಕ್ಕೋಸ್ಕರ ಅವತಾರ ಮಾಡಿದಂಥ ರೂಪ. ಪ್ರತಿ ಯುಗದಲ್ಲೂ ಕೂಡ ಒಂದು ವ್ಯಾಸರೂಪ ಇರುತ್ತೆ, ನೆನಪಿರಬೇಕು. ಪ್ರತಿ ದ್ವಾಪರ ಯುಗದಲ್ಲೂ ಕೂಡ ವ್ಯಾಸಾವತಾರವಾಗ್ತದೆ. ಈಗಾಗಲೇ ಈ ಮನ್ವಂತರದಲ್ಲಿ 28ನೇ ನಾವು ವಯಸ್ಸ ಮನ್ವಂತರದಲ್ಲಿ ಇದ್ದೇವೆ. ಈಗ ಅದು 28ನೆಯ ಕಲಿಯುಗದಲ್ಲಿ ಇದ್ದೇವೆ. ಪ್ರತಿ ದ್ವಾಪರದಲ್ಲೂ ಕೂಡ ವ್ಯಾಸಾವತಾರವಾಗ್ತದೆ. ಆದರೆ 5 ಸಲ ಮಾತ್ರ ಸಾಕ್ಷಾತ್ ಭಗವಂತನೇ ವ್ಯಾಸರೂಪದಲ್ಲಿ ಬರ್ತಾನೆ, ಉಳಿದ ಸಲ ಸಾಕ್ಷಾತ್ ಭಗವಂತ ಬರೋದಿಲ್ಲ. ಬೇರೆಯವರಲ್ಲಿ ತಾನು ಸನ್ನಿಧಾನ ಇಟ್ಟು ಆ ಕೆಲಸವನ್ನು ಮಾಡಿಸ್ತಾನೆ. ಉದಾಹರಣೆಗೆ ಮುಂದಿನ ದ್ವಾಪರದಲ್ಲಿ ವ್ಯಾಸಾವತಾರ ಆದರೆ ವೇದವ್ಯಾಸರ ಅವತಾರ ಮಾಡೋದಿಲ್ಲ. ಅಶ್ವತ್ಥಾಮಾಚಾರ್ಯ ಇರ್ತಾರೆ, ಅವರೊಳಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ಅವರಿಂದ ಜ್ಞಾನ ಕಾರ್ಯವನ್ನು ಮಾಡಿಸ್ತಾರೆ. ಇಲ್ಲಿ ಮಾತ್ರ ತಾನೇ ಅವತಾರವನ್ನು ಮಾಡಿದ್ದ. ಎಷ್ಟತ್ರ ಇದ್ದೇವೆ ವೇದವ್ಯಾಸ ರೂಪಕ್ಕೆ? ಇದೇ ಯುಗದಲ್ಲಿನೇ ಕೃಷ್ಣಾವತಾರವಾಗಿದ್ದು ಇದೇ ದ್ವಾಪರ ಯುಗದೊಳಗೆ, ವ್ಯಾಸಾವತಾರ ಇದೇ ದ್ವಾಪರದೊಳಗೆ, ರಾಮಾವತಾರ ಈ ತ್ರೇತಾ ಯುಗದಲ್ಲ 24ನೇ ತ್ರೇತಾ ಯುಗದೊಳಗೆ. ಅಂದರೆ ಎರಡು ರೂಪಗಳು ಬಹಳ ಹತ್ತಿರದಲ್ಲಿರ್ತಕ್ಕಂಥ ಯೋಗ ನಮ್ಮದಾಗಿರೋದು ಕೂಡ ಭಾರಿ ವಿಶೇಷ. ಹತ್ತಿರದಲ್ಲಿ ಏನು ವಿಶೇಷ ಅಂತ ಕೇಳಿದರೆ, ಫ್ಯಾನ್ ಹತ್ತಿರ ಕೂತ್ರೆ ಹೇಗಾಗುತ್ತೆ ನೋಡಿದ್ರೆ, ಒಳ್ಳೆ ಚೆನ್ನಾಗಿ ಗಾಳಿ ಬರುತ್ತೆ. ದೂರ ಕೂತ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಗೊತ್ತಾನೆ ಎಫೆಕ್ಟ್ ಇರುತ್ತೆ. ಹತ್ತಿರ ಇದ್ದಷ್ಟು ಕೂಡ ಎಫೆಕ್ಟ್ ಜಾಸ್ತಿ. ದೇವಸ್ಥಾನಕ್ಕೆ ಹತ್ತಿರ ಇದ್ದರೆ ಇವಳಿ ಅವೆಲ್ಲ ಯೋಚನೆ, ಹತ್ತಿರ ಗಂಗಾ ನದಿಗೆ ಹತ್ತಿರ ಇದ್ದರೆ ಅಲೆಗಳಿಗೆ ತಣ್ಣಗೆ ಗಾಳಿ ಬೀಸಿ ಬರುತ್ತೆ, ಪಾವಿತ್ರ್ಯವನ್ನು ತಂದುಕೊಡುತ್ತೆ. ಇದಾದ ಮಠದ ಹತ್ರ ಮನೆ, ಕೆಲವು ಮಾತುಗಳಲ್ಲಿ ಸ್ವಾರಸ್ಯ ಇರುತ್ತೆ. ಆ ದೃಷ್ಟಿಯಿಂದ ನಮಗೆ ವ್ಯಾಸಾವತಾರ, ಕೃಷ್ಣಾವತಾರ ಹತ್ತಿರದ ಅವತಾರ, ಎರಡು ಜೊತೆಯಾಗಿದ್ದ ಅವತಾರಗಳು, ಮತ್ತೆ ಎರಡು ಜೊತೆ ಜೊತೆಯಾಗೇ ಇದ್ದಿತ್ತು. ಅದರಲ್ಲಿ ಮೊದಲು ವ್ಯಾಸಾವತಾರವಾಯಿತು, ಆಮೇಲೆ ಕೃಷ್ಣಾವತಾರವಾಯಿತು. ವ್ಯಾಸಾವತಾರವಾಗಿ ಸುಮಾರು 700 ವರ್ಷದ ಹೊತ್ತಿಗೆ ಕೃಷ್ಣಾವತಾರವಾಗಿತ್ತು. ವ್ಯಾಸಾವತಾರ ಇವತ್ತಿಗೂ ಇರತಕ್ಕಂಥ ರೂಪ, ಕೃಷ್ಣಾವತಾರ ಇರತಕ್ಕಂಥ ರೂಪನೇ ಲೋಕವಿವಕ್ಷೆಯ ಪರಂಧಾಮ ಹೊರಟ ರೂಪ. ವ್ಯಾಸಾವತಾರ ಲೋಕದೃಷ್ಟಿಯಲ್ಲೂ ಇರತಕ್ಕಂಥ ರೂಪ, ಇದು ವ್ಯತ್ಯಾಸ. ವ್ಯಾಸಾವತಾರಕ್ಕೇನು ಕಾರಣ ಅನ್ನೋದನ್ನು ಹೇಳ್ತಾರೆ. ಮತ್ತೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗ್ತದೆ ನಮಗಾಗ. ಪ್ರತಿ ಕಲ್ಪದಲ್ಲೂ ಪ್ರತಿ ನಮ್ಮ ಯುಗದಲ್ಲೂ ಕೂಡ ದ್ವಾಪರದಲ್ಲಿ ವ್ಯಾಸವ್ಯಾಸರು ಬರ್ತಾರೆ, ಸಾಕ್ಷಾತ್ ಈಗ ಮಾತ್ರ ಬಂದರು, ಬೇರೆ ಸರಿದ ಬೇರೆಯವರು ಬರ್ತಾರೆ ಅಂತ ಹೇಳಿದರೆ ಇವ್ರ ಕೆಲಸ ಅವರು ಮಾಡ್ತಾರೆ ಅಂತ ಆಯ್ತಲ್ಲ. ಇವ್ರ ಕೆಲಸ ಅವರು ಮಾಡಿದ್ರೆ ಈಕ್ವಲ್ ಅಂತ ಆಯ್ತಲ್ಲ. ಪ್ರಿನ್ಸಿಪಾಲ ಎಲ್ಲ ಪ್ರಿನ್ಸಿಪಾಲ್ ಹೇಗೆ ಈಕ್ವಲ್ಲೋ, ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ಸ್ ಯಾಕೆ ಈಕ್ವಲ್ಲೋ, ಹಾಗೆ ಎಲ್ಲ ವ್ಯಾಸರೂಪಗಳು ಈಕ್ವಲ್ ಆಗಿಬಿಟ್ರೆ, ಜೀವೇಶ ಅಭೇದ ಹೇಳಿದಾಗಾಯ್ತು, ಸಾಮ್ಯ ಹೇಳಿದಾಗಾಯ್ತು. ಹಾಗಲ್ಲ, ಈ ಸರ್ತಿನ ದ್ವಾಪರ ಯುಗದ ವ್ಯಾಸಾವತಾರ 28ರಲ್ಲಿ ಆಯ್ತಲ್ಲ, ಅದು ಭಾರಿ ವಿಶೇಷ ಅಂತ ಹೇಳ್ತಾರೆ. ಏನು ವಿಶೇಷ? ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಪುರ. ಕೃತಯುಗದೊಳಗೆ ಹೇಗಿತ್ತು ಧರ್ಮ ಅಂತ ಹೇಳಿದರೆ 100% ಪಂಚಾಂಶ್ರವಣ ಕಾಲಕ್ಕೆ ಹೇಳಿರ್ತೇವೆ. ಧರ್ಮ 4 ಕಾಲಲ್ಲಿ ಓಡಾಡ್ತಿದ್ದ ಕಾಲ. ಆದರೆ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಮ್, ತ್ರೇತಾಯುಗದೊಳಗೆ ಸ್ವಲ್ಪ ಜ್ಞಾನಕ್ಕೆ ಹ್ರಾಸ ಬಂತು, ಒಂದು ಕಾಲು ಧರ್ಮದ ಮುರಿದಂತೆ ಆಯಿತು. ದ್ವಾಪರಯುಗದ ಹೊತ್ತಿಗೆ ಇನ್ನೊಂದು ಕಾಲು ಹೋಯಿತು, ಇನ್ನೂ ಸ್ವಲ್ಪ ಉಳ್ಕೊತಿತ್ತು ಒಂದು ಕಾಲ, ಆದರೂ ಅಷ್ಟೊತ್ತು ಏನಾಯ್ತಂತೆ, ಒಂದು ವಿಶೇಷವಾದ ಆತಂಕ ಬಂತು, ಎಕ್ಸ್ಟ್ರಾ ಬಂತು. ಗೌತಮಶ್ಚ ಋಷೇಶ್ ಶಾಪಾತ್ ಜ್ಞಾನೇತು ಅಜ್ಞಾನ ತಾಂಗತೆ, ಗೌತಮ ಋಷಿಗಳ ಶಾಪ ಬಂದಿರಿಂದ ಜ್ಞಾನ ಪೂರ್ತಿ ನಾಶವಾಯಿತು ಅಂತ ಹೇಳಿದ್ದಾರೆ. ಬೆಳಗಿನಿಂದ ಸಾಯಂಕಾಲದ ವಾತಾವರಣ ಚೇಂಜ್ ಆಗ್ತಾ ಬರ್ತದೆ, ಇನ್ನು 4-5 ಗಂಟೆ ಇನ್ನು ಸ್ವಲ್ಪ ಬೆಳಕಿರೋ ಕಾಲ, ಅದು ತಾಪಗ್ರದ ಕೊನೆ ಅಂದರೆ ಇನ್ನು ಬೆಳಕಿರೋ ಕಾಲ. ಅದೇನಾಯ್ತು ಗೊತ್ತಾ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಬಂದುಬಿಟ್ರೆ ಏನಾಗ್ತದಲ್ಲ ಆ ಥರ ಆಗೋಯ್ತು. ಇನ್ನು ಮುಂಚೆನೇ ಕತ್ಲಾಯಿತು ಅಷ್ಟೇ, ಸ್ವಲ್ಪ ತಡ ಆಗಬೇಕಾದ ಕತ್ತಲು ಬರಲೇ ಕತ್ತಲಾಗೋಯ್ತು. ಎಂಥ ಕತ್ತಲು ಅಂದರೆ ಜ್ಞಾನೇತು ಅಜ್ಞಾನತ ಅಂಗತೆ, ಅಮಾವಾಸ್ಯೆಯ ಕತ್ತಲಾದಾಗಾಯ್ತು. ಸೂರ್ಯಗ್ರಹಣ ಅಮಾವಾಸ್ಯೆನೇ ತಾನೇ ಆಗೋದು, ಅದರಿಂದ ಟೋಟಲ್ ಎಕ್ಲಿಪ್ಸ್ ಅಂದರೆ ಟೋಟಲ್ ಡಾರ್ಕ್ನೆಸ್ ಬರುತ್ತೆ. ಅದು ಕೂಡ ಟೋಟಲ್ ಎಕ್ಲಿಪ್ಸ್ ಗ್ರಸ್ತಾಸ್ತ ಆಗಿಬಿಟ್ರೆ ಬೆಳಗ್ಗೆ ಕೂಡ ಬತ್ತು ಬರದಿಸ್ ಬೆಳಗ್ಗೆ ಸೂರ್ಯ ಕಾಣೋದಿಲ್ಲ, ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದರೆಲ್ಲ ವಾದಿನಾಥ ಸ್ವಾಮಿಗಳು ಬರೀತಾರೆ, ಮೊದಲೇ ಕಾಲದ ಬಲ ಡಿಮ್ ಆಗ್ತಾ ಬರುತ್ತೆ. ಎರಡನೇದಾಗಿ ಗೌತಮರ ಶಾಪ ಒಂದು ಸೇರಿಕೊಂಡಿತು, ಅವೆಲ್ಲ ಸೇರಿಕೊಂಡಿದ್ದು ಹೇಗಾಯಿತು ಅಂತ ಕೇಳಿದರೆ, ಮೊದಲು ಮೂರು ಕಾಲದ ಬಲ ಇದೆ, ತ್ರೇತಾಯುಗ ಅಲ್ಲ ಇದು, ದ್ವಾಪರಯುಗ ಕೃತಯುಗನೂ ಅಲ್ಲ, ಅಲ್ಲಿ ಮೈನಸ್ ಪಾಯಿಂಟ್ ಸಾಕಷ್ಟು ಬಂದಿತ್ತು. ಗೌತಮರ ಶಾಪ ಸೇರಿಕೊಂಡು ಏನಾಯಿತು ಅಂದರೆ, ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಮೊದಲೇ ಕಪಿ, ಕೋಚಿ ಚೇಷ್ಟ ಕಪಿ ಚೇಷ್ಟ ಅಂತಲೇ ಹೆಸರು. ಎರಡನೇದಾಗಿ ಅದಕ್ಕೆ ಏನಾಗಿದೆ ಅಂತೆ, ಒಂದು ಹೆಂಡ ಬೇರೆ ಮದ್ಯಪಾನ ಮಾಡಿಬಿಟ್ಟಿದೆ ಜೊತೆಗೆ, ಕೋತಿಗೆ ಹೆಂಡ ಕುಡಿಸಿದಾಗ ಅಂತ ಗಾದೆ ಮಾತಿದೆ, ಮೊದಲೇ ಕಪ್ಪಿ ಹೆಂಡ ಕುಡಿದೆ, ಇನ್ನು ಹೆಚ್ಚು ಹುಚ್ಚುಚ್ಚ ನಡ್ಕೋಬೇಕು. ಸಾಲದು ಹೋದಾಗ ಚೇಳು ಬೇರೆ ಕಡ್ದಿದೆ ಅಂತ, ಅದಕ್ಕೆ ಒಂದು ಚೇಳು ಕಚ್ಚಿದೆ, ಒಂದು ದೆವ್ವ ಬೇರೆ ಹೋಗಿದೆ ಅಂತ. ನಾಲ್ಕು ಕಾರಣ ಸೇರ್ತದೆ, ಇನ್ನು ಕಿಂಬ್ರೂಮೋ ವೈಕೃತಂ ತಸ್ಯ, ಒಂದು ಕಪಿಯಾಗಿದ್ದರೆ ಹುಚ್ಚುಚ್ಚು, ನಾಲ್ಕು ಸೇರಿದಾಗ ಏನಾಗಬೇಕು ಅಂದರೆ ಅಂಥ ಹುಚ್ಚುತನದ ವಾತಾವರಣ ಬಂದೋಗಿತ್ತು. ಯಾಕೆ ಬಂತು ಅಂದರೆ, ಗೌತಮಸ್ಯ ಋಷೇಶ್ಯಾಪ, ಈ ತ್ವಾಪರ್ಯದ ಕೊನೆ ಸ್ವಲ್ಪ ದಿವಸಗಳಿಂದ ಏನಾಗಿತ್ತಂದರೆ, ತ್ವಾಪರ್ಯ ಈಗ ಮುಗಿಲಕ್ಕೆ ಬಂದಿದೆ, ಆ ಹಂತದಲ್ಲಿ ಒಂದು ವಿಚಿತ್ರವಾದ ಬರಗಾಲ ಬಂತು, 12 ವರ್ಷಗಳ ಕಾಲದ ಬರಗಾಲ ಬಂತು. ಆದರೆ ಎಲ್ಲೆಲ್ಲೂ ಕೂಡ ಇವತ್ತಿನ ಬರಗಾಲ ಅಂದರೆ ಮಳೆ ಲೇಟಾದರೆ ಬರಗಾಲ ಅನ್ಕೋತೀವಿ ನಾವು, ಅದಲ್ಲ. 12 ವರ್ಷ ಒಂದು ಹನಿ ನೀರಿಲ್ಲ, ಅಂಥ ಒಂದು ಮಳೆ ಹೆಸರು ಕೂಡ ಇಲ್ಲ, ಅದು ಮೋಡ ಕೂಡ ಇಲ್ಲ, ಅಂಥ ಬರಗಾಲ, ಬರ್ನಿಂಗ್ ಟೆಂಪರೇಚರ್ ಆ ಥರ ಇತ್ತು. ಎಲ್ಲ ಕಡೆ ಮಳೆ ಬೆಳೆ ಹೊರಟೋಗಿತ್ತು. ಋಷಿಗಳಿಗೆ ಜ್ಞಾನ ಕಾರ್ಯ ಮಾಡಲು ಭಾರಿ ಕಷ್ಟ ಆಯಿತು. ನಮಗೆ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇತ್ತು, ತುಂಬ ಹಸಿವಾದ ತಲೆಗೆ ಯಾವುದು ಹೋಗೋದೇ ಇಲ್ಲ, ಹೆಚ್ಚಾದರೂ ಹೋಗೋದಿಲ್ಲ, ಅದೊಂದು ಆಸ್ತಿ, ಹೆಚ್ಚಾದರೆ ನಿದ್ದೆ, ಕಡಿಮೆ ಆದರೆ ಸುಸ್ತು, ಎರಡಾಗತ್ತೆ ನಮಗೆ. ಅದು ಬ್ಯಾಲೆನ್ಸ್, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇವತ್ತು ಪೇಪರ್ನಲ್ಲಿ ಓದಿರಬೇಕು, ಯಾರು ಮಿತಾಹಾರ ತಗೊಳ್ತಾರೋ ಅವರ ಆಯುಷ್ಯ ಡಬಲ್ ಆಗುತ್ತಂತೆ, ಹೆಚ್ಚು ಕಡಿಮೆ. ಇಲ್ಲಿಗಳನ್ನು ಪ್ರಯೋಗ ಮಾಡಿ ನೋಡಿದ್ದಾರಂತೆ, ಯಾರು ಆಹಾರ ಕಡಿಮೆ ತಗೊಳ್ತಾರಲ್ಲ ಅವರ ಆಯುಷ್ಯ 50% ಜಾಸ್ತಿ ಆಗುತ್ತೆ. ಇನ್ನು ಯೋಚನೆ ಮಾಡಿ ಎಷ್ಟಾಗುತ್ತೆ, 50% ಜಾಸ್ತಿ ಅಂದರೆ 50 ವರ್ಷ 100 ವರ್ಷ ಬದುಕ್ತಾನೆ ಅಂತಾಯ್ತು. ಅಷ್ಟು ಕೆಪಾಸಿಟಿ ಇದೆ. ಯುಕ್ತ ಆಹಾರ ಇರಬೇಕು, ಪೂರ್ತಿ ಆಹಾರ ಇರದೇ ಇರಬಾರ್ದು, ಮನುಷ್ಯನಿಗೆ ಸುಸ್ತು ಬರುತ್ತೆ, ಪ್ರಾಣನೂ ಹೋಗುತ್ತೆ. ಅದಕ್ಕೇನು ಮಾಡಿದ್ರಂತೆ, ಎಲ್ಲಾದ್ರೂ ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಹೋದರು. ಕೊನೆಗೆ ಒಂದು ಆಶ್ರಮ ಕಾಣಿಸ್ತು. ಎಂಥ ಆಶ್ರಮ, ಅಲ್ಲಿ ಮಾತ್ರ ಬರೀ ಫಲಭರಿತವಾಗಿತ್ತು, ಏನು ಬರಗಾಲದ ಹೆಸರು ಕೂಡ ಇಲ್ಲ, ಅಂಥ ಜಾಗ ಇತ್ತು. ಅದು ನಮ್ಮ ದೇಶದಲ್ಲೇ ಇತ್ತು, ಭಾಳ ಆಶ್ಚರ್ಯ ಆಯಿತು ಅವರಿಗೆ. ಅಲ್ಲಿ ಗೌತಮ ಋಷಿಗಳ ಆಶ್ರಮ, ಗೌತಮ ಋಷಿಗಳು ಭಾರಿ ಸಿದ್ಧ ಪುರುಷರು, ಅದರಿಂದಾಗಿ ಒಳ್ಳೆ ವಿಚಿತ್ರವಾದ ತಪಶಕ್ತಿಯಿಂದ ಹಾಗೆ ಇಟ್ಕೊಂಡಿದ್ರು ಅವರು. ಇದರಿಂದ ಏನಾಯಿತು, ಕಾಲವನ್ನು ಮೀರಿ ಜ್ಞಾನಿಗಳಿರ್ತಾರೆ ಅಂತ ಆಯ್ತಾಗ, ಕಾಲಗಳನ್ನು ಮೀರಿ ಜ್ಞಾನಿಗಳ ಶಕ್ತಿಯನ್ನು ತೋರಿಸ್ತಾರೆ. ರಾಯರು ಯಾವುದೋ ಯುಗದಲ್ಲಿ ಇಲ್ಲ, ಕಲಿಯುಗದಲ್ಲೇ ಇರೋದು, ಅಥವಾ ಅಧ್ಯಾತ್ಮದ ಪವಾಡ ಮಾಡ್ತಾ ಇಲ್ಲ, ವಾದಿರಾಜರು ಮಾತ್ರ ಬೇರೆ ಯುಗದಾರಲ್ಲ, ಇದೇ ಯುಗದಲ್ಲೇ ನಾವು ಹತ್ತಿರದಲ್ಲಿದ್ದವರು, ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅಂತ ಮಹಾನುಭಾವರು. ಇವತ್ತು ಉದಾಹರಣೆ ನಮ್ಮಲ್ಲೇ ತಗೊಳ್ಬೇಕಾರೆ, ನಮಗೆ ತಪಶಕ್ತಿ ಇಲ್ಲದೇ ಇರಬಹುದು, ಕರೆಂಟ್ ಅವರು UPS ಹಾಕ್ಕೊಂಡಿರ್ತಾರಲ್ಲ ಆ ಥರ, ಕರೆಂಟ್ ಹೋಗಿದ್ದೆ ಗೊತ್ತಾಗಲ್ಲ, ನಮ್ಮ ಮೆಕ್ಯಾನಿಕಲ್ ತಪಸ್ಸು ಅಷ್ಟೇ, ಆ ತಪಸ್ಸು ನಮಗೆ ಇಲ್ಲದೆ ಹೋದರೂ ಕೂಡ ದುಡ್ಡಿದ್ರೆ ಆಗುತ್ತೆ ಕೆಲಸ, ಬಡವನ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ಹಣ ಇದ್ದರೆ ಹೇಗೆ 24 ತಾಸು ಬೆಳಕಿರ ಮಾಡ್ಕೋಬಂದು, ಅವರಿಗೆ ಅಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ರು. ಅವರೆಲ್ಲ ಬಂದರು, ಕೆಲವು ವ್ಯವಸ್ಥೆ ಮಾಡಿಕೊಂಡವರು ಪಕ್ಕದವ್ರಿಗೆ ಕೊಡಬೇಕು ಅಂತ ನಿಯಮ ಇಲ್ಲ, ಗೌತಮರು ಹಾಗಲ್ಲ, ಹಸಿದವರಿಗೆ ಅನ್ನ ಕೊಟ್ಟರೆ ಭಾರಿ ಪುಣ್ಯ ಅಂತ ಹೇಳ್ತಾರೆ. ನಾವು ಕೊಡೋ ಅನ್ನ ಒಂದು ದಿವಸ ಅವ್ರನ್ನ ಬದುಕಿಸ್ತು ಅಂದರೆ ಎಷ್ಟು ನಮಗೆ ಪುಣ್ಯ ಬಂದಾಗ ಯೋಚನೆ ಮಾಡಿ. ನಾವು ಯೋಚನೆ ಮಾಡೋದಿಲ್ಲ, ಅದನ್ನು ದೂರ ಕಳಿಸೋ ಅಭ್ಯಾಸ ಮಾಡಿರ್ತೇವೆ ಹೊರತು, ನಾವು ಕೊಡೋ ಅನ್ನದಿಂದ ಒಂದು ದಿವಸ ಅವ್ರು ಬದುಕಿದರು ಅಂದರೆ ಅವ್ರ ಸಾಧನೆಯ ಪುಣ್ಯವೆಲ್ಲ ನಮ್ಮ ಪಾಲಿಂದ ಆಯ್ತಾ. ಅದು ಮರ್ತು ಬಿಡ್ತೇವೆ, ನಾವು ಕೊಡೋ ನೀರು, ಕೊಡೋ ಅನ್ನ, ಕೊಡೋ ಒಂದು ಹಣ್ಣು, ಕೊಡೋ ಒಂದು ಸಣ್ಣ ಒಂದು ಅವ್ರ ಸಹಾಯ ಕೂಡ ನಮ್ಮನ್ನು ಅಷ್ಟು ಪುಣ್ಯ ಕಾರ್ಯಕ್ಕೆ ಪಾತ್ರನಾಗಿ ಮಾಡಿಬಿಡುತ್ತೆ. ಅದು ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು, ನಾವೆಲ್ಲ ಗಂಭೀರ ಯೋಚನೆ ಮಾಡಬೇಕು. ಸಾಮಾನ್ಯ ಊರಿಗೆಲ್ಲ ಹೋಗಬೇಕಾದ್ರೆ ಹೇಳ್ತಾರೆ, ಹುಷಾರು ಹಣ ಕಳ್ಕೊಂಬಂದ್ಬಿಟ್ಟಿ ಅಂತ ಹೇಳ್ತಾರೆ, ಹುಷಾರು ಹಣ ಕಳ್ಕೊಂಬಿಟ್ಟಿ ಅಂತ ಹೇಳ್ತಾರೆ. ಅರೆ ಪುಣ್ಯ ಕಳ್ಕೊಂಬಿಟ್ಟಿ ಅದು ಯಾರು ಹೇಳೋದೇ ಇಲ್ಲ, ಹುಷಾರು ಪುಣ್ಯ ಗಿಣ್ಣೆ ಕಳ್ಕೊಂಬರ್ಬೇಡ ಅಂತ ಹೇಳೋದಿಲ್ವಲ್ಲ, ಕಳ್ಕೊಂಬರೋದೇ ಅದನ್ನು ಹೋಗ್ತಾನೆ, ಒಳ್ಳೆ ಅವಕಾಶ ಕಳ್ಕೊಂಬಂದ್ಬಿಡ್ತಾನೆ. ಇರೋ ಪುಣ್ಯ ಬರೋ ಪುಣ್ಯ ಬರಲಿಲ್ಲ, ಇರೋ ಪುಣ್ಯ ಹೋಯ್ತು ಬೇರೆ ಜೊತೆಗೆ. ನಾವು ಪಿಕ್ ಪ್ಯಾಕೆಟ್ ಆರೆ ಎಳಸ್ ನಿದ್ದೆ ಬರೋದಿಲ್ಲ ಅವನಿಗೆ, 10 ರೂಪಾಯಿ ಹೋದ್ರೂ ಕೂಡ ಏನಿದ್ದಲ್ಲರಿ, ಪಾಠ ಪರಸ್ ಭಾರಿ ಚೆನ್ನಾಗಿತ್ತು ಅಂತ, ಅದು ಬೇರೆ ಜೊತೆಗೆ ಖಾಲಿ ಪರಸ್ ಹೋದ್ರೆ ನಿದ್ದೆ ಬರೋದಿಲ್ಲ ಅವನಿಗೆ. ಅಂಥದ್ದು ಪುಣ್ಯನೇ ಹೋದ್ರೆ ಎಷ್ಟು ದುಃಖ ಆಗಬೇಕು, ಹಣ ಮತ್ತೆ ಬರುತ್ತೆ, ಪುಣ್ಯ ಹಾಗೆಲ್ಲ ಬರೋದಿಲ್ಲ. ಯಾರು ಆಪತ್ಕಾಲದಲ್ಲಿ ಸಹಾಯ ಮಾಡಿರ್ತೀರಿ ನೀವೀಗ, ಆ ಪುಣ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ, ಅಂಥ ಆಪತ್ತನ್ನು ಮತ್ತೆ ಸಿಗ್ತಾನಂತ ಗ್ಯಾರಂಟಿ ಇಲ್ಲ. ಆ ಪುಣ್ಯ ಒನ್ಸ್ ಫಾರ್ ಆಲ್ ಗಾನ್ ಇದ್ದಾಗ ಲೆಕ್ಕ, ನಾವು ಅರ್ಥ ಮಾಡ್ಕೋಬೇಕನ್ನೆಲ್ಲ ಕೂಡ. ಪುಣ್ಯ ಸಂಪಾದನೆ ಆಲ್ಟ್ ಅದು ಒಂದು, ಮಾರ್ಕ್ಸ್ ಎಲ್ಲರಿಗೂ ಒಂದೇ ರೀತಿ ಬರೋದಿಲ್ಲ, ಒಂದೇ ಪೇಪರು, ಒಂದೇ ಇದು, ಒಂದೇ ಎಕ್ಸಾಮ್ ಹಾಲು, ರಿಸಲ್ಟ್ ಯಾಕೆ ವೇರಿ ಆಗುತ್ತೆ, ಅವನ ಸಾಧನೆ ಮೇಲೆ ವೇರಿ ಆಗುತ್ತೆ. ಪುಣ್ಯನೂ ಹಾಗೇನೆ, ಪ್ರತಿಯೊಬ್ಬರು ಕೂಡ ಪುಣ್ಯ ಸಂಪಾದನೆ ಮಾಡೋದು ಅಂದರೆ ದೊಡ್ಡ ಕಲೆ ಅದು. ಆ ದೃಷ್ಟಿಯಿಂದ ಅವ್ರು ಕಳ್ಕೊಳ್ಳಿಲ್ಲ ಅವಕಾಶನ, ಸ್ವಾಗತ ಮಾಡಿದ್ರು, ಬನ್ನಿ ಬನ್ನಿ ಅಂತ ಕರೆದು, ನಮ್ಮ ಪಾಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರು, ಎಲ್ಲರೂ ಕುಡಿಸ್ಕೊಂಡು, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಆಗ ಎಷ್ಟು ಪುಣ್ಯವನ್ನು ರಾಶಿ ರಾಶಿ ಕಟ್ಕೊಂಡು ಹೋಗಾಗಿರ್ಬೇಕು, ನಮ್ಮ ಹಿಂದೆ ಹಣ ಬರೋದೇ ಇಲ್ಲ, ಪುಣ್ಯ ಮಾತ್ರ ಗ್ಯಾರಂಟಿ ಬರುತ್ತೆ. ಅಂದರೆ ಬರದೇ ಇರೋದನ್ನು ನಾವು ಹುಷಾರ ನೋಡ್ಕೊತಾ ಇದ್ದೇವೆ, ಬರೋದನ್ನು ಬಿಟ್ಟು ಹೋಗ್ತಾ ಇದ್ದೇವೆ. ಇದೇ ಅದಕ್ಕೆ ಅವಿವೇಕ ಅಂತ ಕರೀತಾರೆ. ಮಂದಾಹ ಸುಬಂಧ ಮತಯ ಮಂದಭಾಗ್ಯ ಹಿ ಉಪದ್ರುತ ಅಂದರೆ ಅದೇ ಅರ್ಥ. ಸಾರಾಸಾರ ವಿವೇಕ ಜ್ಞಾನ ಇಲ್ಲದಿರೋದೇ ಒಂದು ಆಶ್ಚರ್ಯ. ಅಲ್ಲಿ ಏನಾಯ್ತಂತೆ, ಸ್ವಾಗತ ಮಾಡಿದರು ಹಿರಿಯ ಅಂತ ಹೇಳಿದ್ರು, ಅವ್ರಿಗೆ ಖುಷಿಯಾಯಿತು, ಪಾಠ ಪ್ರವೇಶ ಆಗುತ್ತೆ ಅಂತಿದ್ಬಿಟ್ರು. ಗೌತಮರು ಎರಡು ಅನುಕೂಲ, ಒಂದು ಪಾಠ ಪ್ರವೇಶ ನಡೀತಾವ್ರದ್ದು, ಅವ್ರು ಪಾಠ ಪ್ರವೇಶ ಮಾಡೋರು ಬೇರೆ, ಜೊತೆಗೆ ಅನ್ನ ಸಿಕ್ತು ಜ್ಞಾನ ಸಿಕ್ತು. 12 ವರ್ಷ ಆರಾಮಾಗಿ ಕಳೆದುಬಿಟ್ರು. 12 ವರ್ಷ ಮುಗಿದೋಯ್ತು, ಮಳೆ ಬೆಳೆ ಮತ್ತೆ ಶುರುವಾಯಿತು. ಬೇಕಾದಷ್ಟು ಮಳೆ ಎಲ್ಲ ಬಂತು. ಅವರಿಗೆ ಅವ್ರದ್ದು ನಿಯಮ ಮಾಡ್ಕೊಂಡಿದ್ರು, ಪಾಪ ಆಪತ್ಕಾಲದಲ್ಲಿ ಇನ್ನೊಬ್ಬರನ್ನ ತೊಗೊಂಡ್ರೆ ತಪ್ಪಲ್ಲ, ಆಪತ್ತಿಲ್ಲ ತೊಗೊಂಡ್ರೆ ಅವ್ರು ನಾವು ಮಾಡಿದ ಪುಣ್ಯ ಅವ್ರಿಗೆ ಹೋಗುತ್ತೆ, ಆದ್ದರಿಂದ ಅದು ಪಾಪದ ಕೌಂಟ್ ಆಗೋದು, ಪುಣ್ಯದಲ್ಲಿ ಕೌಂಟ್ ಆಗೋದಿಲ್ಲ. ನೆನಪಿರಲಿ, ಇನ್ನೊಬ್ಬರು ಮನೆಗೆ ಹೋಗಬೇಕಾದ್ರೆ ಭಗವಂತ ಗೀತೆಯಲ್ಲಿ ಹೇಳಿ, ಮಹಾಭಾರತದಲ್ಲಿ ಬರುತ್ತೆ, ದುರ್ಯೋಧನ ಇನ್ನೊಬ್ಬರು ಮನೆ ಅನ್ನ ಯಾವಾಗ ತಿನ್ನಬೇಕು ಅಂತ, ಎರಡು ಪ್ರಸಂಗದಲ್ಲಿ ಮಾತ್ರ. ಆಪದ್ಭೋಜ್ಯಾನಿ ವಾ ಅನ್ನಾನಿ ಅಥವಾ ವಿಪದ್ ಭೋಜ್ಯಾನಿ, ನಮಗೆ ಪ್ರೀತಿ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ, ತುಂಬ ಬಂಧು ಬಳಗ ಪಹಾರಿ ಪ್ರೀತಿಯಿಂದ ಕರೀತಾರೆ. ನಿರ್ವಾಹ ಇಲ್ಲ ಹೋಗಬೇಕು, ಅಥವಾ ನಮಗೆ ಗತಿ ಇಲ್ಲ ಹೋಗಬೇಕು, ಪ್ರೀತಿ ಇಲ್ಲ ಗತಿ ಎರಡಿರಬೇಕು. ಪ್ರೀತಿ ಇದ್ದರೆ ಹೋಗಬೇಕು, ಗತಿ ಇಲ್ಲದೇ ಇದ್ರೆ ಹೋಗಬೇಕು. ಇವತ್ತು ಗತಿ ಇಲ್ಲದಿದ್ದರೆ ಅಸ್ತಿಸಿದ್ರು, ಗತಿ ಬಂತಲ್ಲ ಮತ್ತೆ ಇರಬಾರ್ದು. ನಾವು ಯೋಚನೆ ಮಾಡ್ತೇವೆ 12 ಗಂಟೆವರೆಗೆ ಕಾದು, ಯಾರು ಕರೆದೇ ಹೋದರೆ ಬಾನೆಗಾಡಿ ಮನೆ ಒತ್ತಿಡೋದು, ಆಮೇಲೆ ಇವತ್ತು ಯಾರು ಕರೆದ ಕಾಣಲಿಲ್ಲ ಅಂತೇಳಿ ಆ ರೀತಿ ಮಾಡಬಾರ್ದು. ಇವತ್ತಿನ ದಿವಸ ನಮ್ಮದೇ ಮಾಡ್ಕೋಬೇಕು, ಹಠ ಇರಬೇಕು. ಆಪತ್ತು ಅನಿವಾರ್ಯವಾಗಿ ಬಂತು ಹೋಗ್ಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಅದನ್ನು ಪುಣ್ಯ ಉಳಿಸ್ಕೊಳ್ಳೋ ಅದೊಂದು ಮಾರ್ಗ, ಅದು ನೆನಪಿರಲಿ. ನಾ ಅನ್ನ ತಿಂದು ಬರೋದು ದೊಡ್ಡದಲ್ಲ, ಅಷ್ಟು ಪುಣ್ಯ ಕೊಟ್ಟು ಬಂದಿರ್ತೇವೆ ಈ ಮಧ್ಯೆ. ಎಷ್ಟು ಅನ್ನ ತಿಂದಿರ್ತೇವೆ ಅಷ್ಟು ಪುಣ್ಯ ರಿಪ್ಲೇಸ್ ಆಗಲೇಬೇಕು. ನಾವು ಅನ್ನ ತಿಂದಿದ್ದು ಪೂರ್ತಾಚಿಗೆ ಹೋಗುತ್ತೆ, ಆ ಪುಣ್ಯ 100 ವರ್ಷ ಬರೋದಿಲ್ಲ ವಾಪಸ್ ಮತ್ತೆ. ಆ ದೃಷ್ಟಿಯಿಂದ ಒಂದು ಕಡೆ ನಾವು ಏನೇ ತಗೊಳ್ಬೇಕಾದ್ರೂ, ದಾನ ಪ್ರತಿಗ್ರಹ ಮಾಡಬೇಕಾದ್ರೂ ಕೂಡ ಎಷ್ಟು ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಅದರಿಂದ ಆಗ್ತಕ್ಕ ದುರ್ವಿನಿಯೋಗ ಎಷ್ಟು ಅಪಾಯಕರವಾದ ಹಂತಕ್ಕೆ ನಮ್ಮ ನೋಯಿಸಿಬಿಡುತ್ತೆ. ಸರಿಯಾದ ನಮಗೆ ಅದು ಧಾರ್ಮಿಕ ಸಂಪಾದನೆ, ನಾವು ಧಾರ್ಮಿಕ ತಗೊಂಡಿದ್ದೇವೆ, ಸದ್ವಿನಿಯೋಗ ಆಗದೆ ಹೋದರೆ ಪಾಪಕ್ಕೆ ಘಟನೆ ಆಗುತ್ತೆ. ಇನ್ನು ಭ್ರಷ್ಟಾಚಾರ ಮಾಡಿದ್ರೆ ಕಥೆ ಮುಗಿದೋಯ್ತು. ಇದೆಲ್ಲ ಎಚ್ಚರಿಕೆ ಕೊಡಲಿಕ್ಕೆ ಅವ್ರು ಏನು ಮಾಡಿದಾರಂತೆ, ವಾಪಸ್ ಹೋಗಬೇಕು ಅಂತ ಭಾರಿ ಅಪೇಕ್ಷೆ ಅವರಿಗೆ. ಮಳೆ ಬೆಳೆ ಬಂದಿದೆ ಹೋಗಬೇಕಲ್ಲ ಅಂತೇಳಿ ಇವ್ರೇನು ಮಾಡ್ತಿದ್ದಾರೆ, ಪಾಪ ಆಗಲಿ ಹೋಗೋಣ ಇನ್ನೊಂದು 2 ಸೀರೆ 2 ದಿವಸ ಅಂತೆ ಅಂತ ಇದ್ದಾರೆ. ಅವ್ರು ಬಿಟ್ಟು ಹೋಗ್ಬೋದಾಗಿತ್ತು, 12 ವರ್ಷ ಅನ್ನ ಹಾಕಿದವ್ರನ್ನ ತಕ್ಷಣ ನಾವು ರಫ್ ಆಗಿ ಹೇಳೋದಕ್ಕೆ ಬರೋದಿಲ್ಲ, ಹೋಗಿಬಿಡ್ತೇವೆ ಅಂತೇಳಿ. ಅದಕ್ಕೆ ದಾಕ್ಷಿಣ್ಯ ಅಂತ, ಸಂಪ್ರೀತಿ ಭೋಜ್ಯಾನೆ ಅನ್ನೋದೇನೇ ಪ್ರಸಂಗ, ತೋ ಪ್ರೀತಿಯಿಂದ ಕರೀತಾ ಇದ್ದಾರೆ. ಆಯಿತು, ಇವತ್ತು ನಾಳೆ ಇವತ್ತು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಇಷ್ಟೊತ್ತು ಒಂದು ಪ್ರಸಂಗ ನಡೆದಿತ್ತಂತೆ ಅಲ್ಲಿ ಕೈಲಾಸದೊಳಗೆ. ಒಂದು ಪ್ರಸಂಗ, ರುದ್ರದೇವರಿದ್ದಾರೆ, ಅವ್ರ ಪಕ್ಕದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ಇದ್ದಾರೆ, ಎಲ್ಲರಿಗೂ ಗೊತ್ತು ಅರ್ಧನಾರೀಶ್ವರ ಅಂತಲೇ ಅವ್ರ ಹೆಸರು. ತಲೆ ಮೇಲೆ ಗಂಗಾದೇವಿ ಇದ್ದಾಳೆ. ಈ ಸಿನಿಮಾ ನಾಟಕದಲ್ಲಿ ಅರ್ಥ ಆಗಿಲ್ಲ, ಗಂಗಾದೇವಿ ಇದ್ದರೆ ಈಶ್ವರನ ಹೆಂಡದೇ ಅಂತ ತಿಳ್ಕೊಬಿಟ್ಟಿದ್ದಾರೆ. ಗಂಗೆ ಗೌರಿ ಸಿನಿಮಾ ನಾಟಕಗಳೇ ಬಂದೋಗ್ಬಿಟ್ಟಿದೆ, ಅವರಿಬ್ಬರು ಸವತಿಯರು, ಒಬ್ರು ಗಲಾಟೆ ಮಾಡ್ಕೊಂಡ್ಬಿಟ್ರು ಅಂತೇಳಿ. ಗಂಗಾದೇವಿ ಶಿವನ ಹೆಂಡತಿ ಅಲ್ಲೇ ಇಲ್ಲ, ವರುಣನ ಹೆಂಡತಿ ಅವರು, ಶಿವನ ಹೆಂಡತಿ ಅಲ್ಲ, ಗೌರಿದೇವಿ ಮಾತ್ರ ಶಿವನ ಹೆಂಡತಿ. ಅವ್ರು ಸವತಿ ಬಾತ್ಸರದ ಪ್ರಶ್ನೆನೇ ಬಂದಿಲ್ಲ. ಅಲ್ಲಿ ಗಂಗಾದೇವಿ ತಲೆ ಮೇಲೆ ಇದ್ದಾಳಲ್ಲ, ಅದೆಲ್ಲ ನಾ ಸುಭಾಷಿತಕಾರರು ಇನ್ನೂ ಹುಚ್ಚುಚ್ಚ ಮಾಡಿಬಿಟ್ಟಿದ್ದಾರೆ. ಅದು ನೋಡಿದ್ರೆ ಶಿವ ಗಂಗೆ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾನೆ, ಗಂಗೆ ಹೆಂಡತಿ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾನೆ. ಅದು ಹೆಂಡತಿನ ತಲೆ ಮೇಲೆ ಕೂಡ್ಸ್ಕೊಳ್ಳೋ ಅಭ್ಯಾಸ ತಂದಿದ್ದೇ ಅವರು, ಅಲ್ಲಿ ತೋರಿಸಿ ಮಾಡಿಬಿಡ್ತಾರೆ. ಹೆಂಡತಿ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾರೆ, ಅವರಿಂದ ಶುರುವಾಯಿತು ಅಂತ ಹೇಳ್ತಾರೆ. ಎಲ್ಲ ತಪ್ಪುಗಳ ಸುರಿಮಳೆ ಇದು. ಅವ್ರು ತಲೆ ಮೇಲೆ ಕೂಡ್ಸ್ಕೊಂಡಿರೋದು ಹೆಂಡತಿ ಅಂತ ಅಲ್ಲ, ಬೇರೆ ಕಾರಣ ಅಲ್ಲ, ವಿಷ್ಣು ಪಾದೋದಕ ತಲೆ ಕೂಡ್ಸ್ಕೊಂಡಿರೋದು, ವಿಷ್ಣು ಪಾದೋದಕ. ಅದಕ್ಕೆ ಗಂಗಾಧರ ಅಂತ ಅವ್ರ ಹೆಸರು. ಗಂಗಾಧರ ಗೌರಿ ವರ, ಗಂಗಾ ವರ ಅಲ್ಲ, ಗೌರಿ ವರ. ವರ ಅಂದರೆ ಗಂಡ, ಗಂಗಾಧರ ಅಷ್ಟೇ. ಆಕೆ ಏನು ಅಹಂಕಾರ ಬಂತು, ಪಾರ್ವತಿ ಸ್ವಂತ ಹೆಂಡತಿ, ನಾನು ಹೆಂಡತಿ ಅಲ್ಲ ಏನೂ ಅಲ್ಲ, ಎಷ್ಟು ಬೇರೆ ಕೂತಿದ್ದೇನಲ್ಲ, ಸ್ವಲ್ಪ ಅಹಂಕಾರ ಬಂದುಬಿಡುತ್ತೆ. ಗಂಗಾದೇವಿಗೆ ಅಹಂಕಾರ ಬಂತು. ದೇವತೆಗಳಿಗೆಲ್ಲ ಯಾವುದೋ ಪ್ರಾರಬ್ಧವಶಾತ್ ಆ ರೀತಿಯಾಗಿ ಬರೋದು. ಅದನ್ನು ಪಾರ್ವತಿ ದೇವಿ ನೋಡಿದರು. ಅವರಿಗೆ ಅನ್ನಿಸ್ತು, ಅಹಂಕಾರ ಮುರಿಬೇಕು ಅಂತ ಅನ್ನಿಸ್ತು. ಅಹಂಕಾರ ಮುರಿಯೋದೆ, ಪ್ರಮೋಷನ್ ಬಂದಾಗ ಅಹಂಕಾರ ಪಟ್ಟಾಗ ಏನು ಮಾಡ್ತಾರೆ, ಡಿಮೋಷನ್ ಕೊಟ್ಟರೆ ತಕ್ಷಣ ಕಂಟ್ರೋಲಿಗೆ ಬರ್ತಾರೆ. ಅದಕ್ಕೆ ಕೆಳಗಿಡಿಸ್ಬೇಕು, ಅವ್ರು ಯಾರು ಕೆಳಗಿಡಿಸ್ಬೇಕು. ಅವ್ರು ಒಂದು ಕವಲು ಭಗೀರಥನಿಂದ ಹೋಗ್ಬಿಟ್ಟು ಭಾಗೀರಥಿ ಆಗಿಬಿಟ್ಟಿತ್ತು ಆಗಲೇ, ಇನ್ನೂ ಬೇಕಾದಷ್ಟು ಭಾಗ ಇತ್ತು. ಇನ್ನೊಂದು ಕವಲನ್ನು ಕೆಳಗಿಳಿಸ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅವ್ರು ಏನು ಮಾಡಿದರಂತೆ, ಉಪಾಯ ಮಾಡಬೇಕಾದ ಕೆಲಸ ಇದು, ವಿಷ್ಣು ಪಾದೋದಕ್ಕೆ ಅವಮಾನ ಆಗಬಾರ್ದು. ವಿಷ್ಣು ವಿವೇಪಿಗಳನ್ನು ಸುಮ್ಮನೆ ಎಬ್ಬಿಸಿದ ಹಾಗೆಲ್ಲ ಎಬ್ಬಿಸಿ ಕಳಿಸೋಕ್ಕಾಗಲ್ಲ, ಹುಷಾರಾಗಿ ಎಬ್ಬಿಸ್ಬೇಕು, ಎಬ್ಬಿಸ್ಬೇಕು ಹುಷಾರಾಗಿ ಎಬ್ಬಿಸ್ಬೇಕು. ಅದಕ್ಕೆ ಪ್ಲಾನ್ ಮಾಡ್ತಾರೆ. ವಿನಾಯಕನಿಗೆ ಕರೀತಾರೆ, ಗಣಾಯಕನಂತ ಮಗ ಇದ್ಮೇಲೆ ಕೇಳಬೇಕಾ, ವಿನಾಯಕ ಒಂದು ವ್ಯವಸ್ಥೆ ಮಾಡಬೇಕು, ಆಕೆನ ಕೆಳಗಿಳಿಸ್ಬೇಕು, ಹೂ ವ್ಯವಸ್ಥೆ ಮಾಡುವುದರಂತ ಸೀದಾ ಬರ್ತಾರೆ. ತಾಯಿ ಮಾತು ಕೇಳ್ಕೊಂಡು ಬರ್ತಾರೆ ಅವರು ಈ ಆಶ್ರಮಕ್ಕೆ ಬರ್ತಾರೆ. ನೋಡ್ತಾರೆ ಹೊಟ್ಟದ ಊಟ ಮಾಡ್ಕೊಂಡಿರ್ತಾರೆ ಇವರು. ನೋಡಿದ ತಕ್ಷಣ ಒಟ್ಟು ವೇಷದಲ್ಲಿ ಬರ್ತಾನೆ ಗಣೇಶ, ನಿಜವಾದ ವೇಷದಲ್ಲಿ ಬರೋದಿಲ್ಲ, ಒಟ್ಟು ರೂಪದಲ್ಲಿ ಬರ್ತಾನೆ. ಬಂದು ಬಿಟ್ಟು ಏನು ಎಲ್ಲ ಮಾತಾಡಿಸ್ತಾರೆ, ಏನು ವಿಷಯ ಎಲ್ಲ ಏನು ಗೊತ್ತಿಲ್ಲದೆ ಮಾತಾಡಿಸ್ತಾರೆ. ಏನು ಬರಗಾಲ ಅಂತ ಬಂದ್ರಿ, ಬರಗಾಲ ಮುಗೀತು, ಇನ್ನೂ ಊಟ ಮಾಡ್ಕೊಂಡಿದ್ದೀರಾ, ಎಷ್ಟು ಪಾಪ ಅಂತ ನಿಮಗೆ ಗೊತ್ತಿಲ್ಲ. ಆಚಾರ ನಿರ್ಣಯದಲ್ಲಿ ಬರೀತಾರೆ, ಪರಪಾಪ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಶೂದಸ್ಯ ವೇಷಂಬಭ್ರೇ ಮೃಗೋದರ ಎಂದು ಪರಪಾಕ ಭಾರಿ ನಿಷಿದ್ಧ. ಹೀಗೆ ಮಾಡ್ತಿದ್ದೀರಲ್ಲ ನೀವು ಜ್ಞಾನಿಗಳಲ್ವೇ, ಹೀಗೆಲ್ಲ ಮಾಡೋ ತಪ್ಪಲ್ವೇ ಅಂತ ಕೇಳಿದ್ದೆ. ಆಗ ಅವ್ರಿಗೆ ಅನ್ನಿಸ್ತು, ಹೌದು ಭಾರಿ ತಪ್ಪೇ ನಮಗೆ ಗೊತ್ತು, ಆದರೆ ಋಷಿಗಳು ಬಿಡ್ತಾನೆ ಇಲ್ಲ, ಏನು ಮಾಡೋದೀಗ, ನೀವು ಹೀಗೆ ಕೂತ್ರೋಳು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ, ಹೀಗಿದ್ರೆ ಬಿಡೋದೇ ಇಲ್ಲ ಕೊನೆಗೂ, ಇವತ್ತು ನಾಳೆ ಅಂತ ಹಾಕ್ತಾನೆ ಇರ್ತಾರೆ, ಹಾಗೆಲ್ಲ ಇದ್ರೂ ಉಪಯೋಗ ಇಲ್ಲ, ಹೋಗೋ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಾರೆ, ಹೇಗೆ ಹೋಗಬೇಕು ಉಪಾಯ ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳ್ತಾರೆ. ನೀವು ತಪಸ್ಶಕ್ತಿಯಿಂದ ಒಂದು ಗೋವನ್ನು ನಿರ್ಮಾಣ ಮಾಡಬೇಕು, ತಪಸ್ಶಕ್ತಿಯಿಂದ ಗೋವನ್ನು ನಿರ್ಮಾಣ ಮಾಡಬೇಕು. ಗೌತಮ ಋಷಿ ಅನ್ನವಂತ ಆಶ್ರಮ, ಗೌತಮ ಋಷಿಗಳ ಒಳ್ಳೆ ಇದರಲ್ಲಿ ಒಳ್ಳೆ ಪೈರು ಬಂದಿರುತ್ತೆ, ಒಳ್ಳೆ ಬೆಳೆ ಬಂದಿರುತ್ತೆ, ಅದರಲ್ಲಿ ನೀವು ಹಸು ಹೋಗಬೇಕಲ್ಲಿ, ಅದು ತಿನ್ನಕ್ಕೆ ಶುರು ಮಾಡಬೇಕು. ಗೌತಮರು ಅದನ್ನು ನೋಡಬೇಕು, ಅಲ್ಲಿ ಬರ್ತಾರೆ, ಅವರು ಹಸುನ ಹೊಡಿಬೇಕು ಅವ್ರಿಗೆ, ಯಾಕಂದರೆ ಸಸ್ಯ ತಿನ್ಬಿಟ್ಟು ಹಾಳಾಗುತ್ತಲ್ಲ, ಹೊಡಿಬೇಕಾಗಿ. ಆ ಹೇಗೆ ತಯಾರು ಮಾಡಬೇಕು ಅಂತ ನೀವು ಹಸುನ, ಅವರು ನೀರು ಹಾಕಿದ್ರು ಸತ್ತು ಬಿಡಬೇಕು, ಆ ರೀತಿ ಮಾಡಬೇಕು, ಪ್ಲಾನ್ ಮಾಡಿರಬೇಕು, ಮುಟ್ಟಿದ್ರೆ ಸಾಯ್ಬೇಕು ಅಂತ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಆವಾಗ ಸತ್ತೋಗುತ್ತಲ್ಲ, ನೀವು ಹೇಳಿ ಗೋಹತ್ಯೆ ಮಾಡಿದ್ದೀರಿ ನೀವು, ನಿಮ್ಮನ್ನ ನಾನು ತಿನ್ನೋದಿಲ್ಲ, ಪಾಪಿಗಳನ್ನು ತಿನ್ನಬಾರದು ಅಂದರೆ ಶಾಸ್ತ್ರ, ಗೋಹತ್ಯ ಗೋಗಳನ್ನೇ ತಿಂತಾರೆ, ಗೋಹತ್ಯೆ ಮಾಡಿದವರು ಅನ್ನ ಹಾಕಿದ್ರೆ ತಿನ್ನಬಾರದು ಅಂದರೆ ಗೋಗಳನ್ನೇ ತಿನ್ನೋ ಜನ ಸಿಗ್ತಾರ. ಇವತ್ತು ಮನುಷ್ಯ ಉಪಯೋಗಿಸುವ ಪ್ರತಿ ಪದಾರ್ಥದಲ್ಲೂ ಗೋವಿನ ಉಪಯೋಗಿಸ್ತಾರೆ ಅಂತ ನೆನಪಿರಲಿ, ಇಂಕಿನಲ್ಲಿ ಗೋಮಾಂಸ ಹಾಕ್ತಾರೆ ಅಂತ ನೆನಪಿರಬೇಕು, ಬರೀ ಇಂಕಿನೊಳಗೆ ಉಪಯೋಗಿಸ್ತಾರೆ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ಉಪಯೋಗಿಸ್ತಿರಲಿಲ್ಲ, ಅರಗಿನ ಇಂಕು ಮಾಡಿಕೊಂಡು ಗಂಗಾ ನದಿ ಬಂದ ಕಾಲಕ್ಕೆ ಇಂಕು ಮಾಡಿ ಅದರಲ್ಲಿ ಬರೀತಿದ್ದಿರುತ್ತೆ, ರಾಯರು ರಾಘವೇಂದ್ರ ಸ್ವಾಮಿಗಳಂಥವ್ರು ಹಾಗೆ ಬರೀತಾ ಇದ್ದೆ. ಇವತ್ತು ಇಂಕು ಮೈಲಿಗೆ, ನಮಗೆ ಇಂಕು ಮೈಲಿಗೆ ಔಷಧಿ ಎಲ್ಲ ಪ್ಯಾಕ್ ಮಾಡ್ತಾರಲ್ಲ, ಅದೆಲ್ಲ ಹಸುವಿನ ಕೊಬ್ಬಿನಿಂದ ಮಾಡ್ತಾರಂತ, ಹೊಡಿತಾ ಇರುತ್ತಲ್ಲ ತಳ ತಳದ ಹೊಡಿತಿರುತ್ತಲ್ಲ, ಅದು ಹಸುವಿನ ಕೊಬ್ಬಿಂದು ಅಂತ ಹೇಳ್ತಾರೆ. ಅಂದರೆ ಮನೆ ಮನೆಗಳಲ್ಲಿ ಹಸುವಿನ ದುರ್ವಿನಿಯೋಗ ಮಾಡ್ತಾರೆ, ಅದು ಎಷ್ಟು ಜ್ಞಾನ ನಾಶ ಆಗುತ್ತೆ ಆ ಕತೆ ಅರ್ಥ ಮಾಡ್ಕೋಬೇಕು ನಾವು. ಹೇಳಿದರು ಹೊರಟುಬಿಟ್ರು, ಅದೇ ರೀತಿ ಮಾಡಿದರು ಅವ್ರ ಪಾಪ, ಅದೇ ರೀತಿ ಮಾಡ್ತಾ ಮಾಯಾಶಕ್ತಿಯಿಂದ ಸೃಷ್ಟಿ ಮಾಡಿದರು, ಬಿಟ್ಟರು ಅವ್ರು ನೋಡಿದರು ಪಾಪ. ಹಸುವಿನ ಬಗ್ಗೆ ಒಂದು ನಿಯಮ ಇದೆ, ಹಸುವಿನ ಏನು ಮಾಡಿದ್ರು ಓಡಿಸ್ಬೇಡಿ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಮ ಮನೆಯೊಳಗೆ ಬಂದರೂ ಹಸುವಿನ ಓಡಿಸ್ಬೇಡಿ, ಏನೋ ತಿಂದು ಹೋಗಿಬಿಡುತ್ತೆ ಅಷ್ಟೇ, ಮನುಷ್ಯರಂತೆ ಪದಾರ್ಥ ಕದ್ಕೊಂಡು ಹೋಗೋ ಪದಾರ್ಥ ಶಕ್ತಿ ಅದಕ್ಕಿಲ್ಲ, ಇಷ್ಟನೂ ಇಲ್ಲ, ಏನೋ ತಿಂದು ಹೋಗಿಬಿಡುತ್ತೆ, ತಿಂದು ನಮಗೆ ವಾಪಸ್ ಕೊಡುತ್ತೆ, ಮತ್ತೆ ಹಸು ಗಂಜಲಾಗಿ ಬರುತ್ತೆ, ಎಷ್ಟು ಉಪಯುಕ್ತ ಅದು. ಏನಾಗಿ ಬಂದರೆ ಹಸುವಿಗೆ ಹೋಗಿದ್ದಲ್ಲ 100% ನಮಗೆ ಇನ್ನೂ ಜಾಸ್ತಿಯಾಗಿ ಬರುತ್ತೆ, ಕಡೆ ಪ್ಯೂರಾಗಿ ಬರುತ್ತೆ ಜೊತೆಗೆ. ಅಂಥ ಹೊತ್ತಲ್ಲಿ ಹೊಡಿಲೇಬಾರದು, ನಮ್ಮನೆ ಬಂದ್ರದ್ದು ಮೊದಲು ಹೊಡಿಬಾರದು, ಇನ್ನೊಬ್ಬರ ಮನೆಗೆ ಹೋದರೂ ಹೊಡಿಬಾರದು. ನಾವು ಇನ್ನೊಬ್ಬರ ಮನೆಗೆ ಹೋದರೆ ಸುಮ್ಮನೆ ಇರ್ತೀವಿ, ನಮ್ಮನೆ ಬಂದರೆ ಹೊಡಿತೇವೆ ಅಂತೆ, ಇನ್ನೊಬ್ಬರಿಗೆ ಖುಷಿ ನಮಗೆ ತಿಂದ್ಕೊಂಡು ಹೋಗಲಿ ಪರ ದುಃಖ ಪಡಲಿ ಅಂತ ತಿಳ್ಕೊಂಡಿರ್ತೇವೆ ಪಾಪ, ಖುಷಿ ಪಡ್ತಾನೆ ಆ್ಯಕ್ಚುಲಿ ಯೋಗ್ಯನಾದರೆ. ಯೋಚನೆ ಮಾಡಿದರು ಪಾಪ, ಆದರೆ ಒಂದು ಯೋಚನೆ ಬಂತವರಿಗೆ, ಇಷ್ಟು ಒಳ್ಳೆಯ ಫಲ ದೇವರಿಗೆ ನೈವೇದ್ಯ ಮಾಡದೆ ಸ್ವೀಕಾರ ಮಾಡಬಾರದು, ಹಸು ತಿಂದುಬಿಡ್ತಾ ಇದೆ, ಆ ಥರ ಯೋಚನೆ ಮಾಡ್ತಾರೆ. ಹಸು ತಿನ್ನೋದು ತುಂಬ ಶ್ರೇಷ್ಠ, ಆದರೆ ನೈವೇದ್ಯ ಮಾಡಿ ಗೋಗ್ರಾಸ ಕೂಡ ಮೊದಲು ಕೊಡೋಗಿಲ್ಲ, ನೈವೇದ್ಯವಾದ ಮೇಲೆ ಗೋಗ್ರಾಸನ ಮೊದಲೇ ಗೋಗ್ರಾಸ ಕೊಡಬಾರದು. ಈ ಪೈರನ್ನು ಇನ್ನೂ ನಾವು ಇದು ಮಾಡೇ ಇಲ್ಲ, ಒಂದು ನೆನಪಿಗೆ ಗೊತ್ತಿರಲಿ, ಅಗ್ರಾಯಣೇಷ್ಠಿ ಅಂತ ಮಾಡ್ತಾರೆ. ಹೇಗೆ ನಮಗೆ ಈ ಧಾತ್ರಿ ಹವನತ ಮಾಡ್ತೇವಲ್ಲ, ಅಗ್ರಾಯಣೇಷ್ಠಿ ಅಂತ ಒಂದು ಮಾಡ್ತಾರೆ. ಅದು ಹೇಗೆ ಅಂದರೆ, ಪೈರು ಬಂದ ತಕ್ಷಣ ಉಪಯೋಗಿಸಿದ್ದಕ್ಕಿಂತ ಮುಂಚೆ ಅದನ್ನೇ ನೈವೇದ್ಯ ಮಾಡೋದು ಫಸ್ಟ್, ಆಮೇಲೆ ಬೇಯಿಸಿದ ನೈವೇದ್ಯ, ಇನ್ನೊಂದು ಎರಡು ವೆರೈಟಿ ವೆರೈಟಿ ಇದೆ, ಅದಕ್ಕೋಸ್ಕರ ಮಾಡಿರೋದು ಅದು, ಅದಕ್ಕಿಂತ ಮುಂಚೆ ಯಾರೂ ಉಪಯೋಗಿಸ್ಬಾರ್ದು ಅದನ್ನು, ಇದು ನಿಯಮ ಉಂಟು. ಏನು ಮಾಡೋದು, ಭಾರಿ ಯೋಚನೆ ಮಾಡಿದ್ರು, ಈಗ ಅದನ್ನು ಓಡಿಸ್ಬಿಡೋಣ ಅಂತ ಯೋಚನೆ ಮಾಡಿಬಿಟ್ಟು ಹೇಗೆ ಓಡಿಸ್ಬೇಕು ಗೋವನ್ನು ಅದರಿಂದಾರು ಕಲಿಬೇಕು ನಾವು. ಗೋವಿನ ಓಡಿಸ್ಬಾರ್ದು ಅನಿವಾರ್ಯವಾಗಿ, ಓಡಿಸೋ ಪ್ರಸಂಗ ಅಂತ ಹೇಗೆ ಓಡಿಸ್ಬೇಕು ಅಂದರೆ, ಕೈಲಿ ನೀರು ಹಾಕ್ಕೊಂಡಿರೋದು, ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡ್ತಾರಷ್ಟೇ, ಹೇಗೆ ಹೋಗು ಅಂತೇಳಿ ಅಷ್ಟೇ, ಸತ್ತೆ ಹೋಯ್ತು ಅಂತ ಯಾಕೆ ಪ್ಲಾನ್ ಮಾಡಿದ್ದೆ ಹಾಗೆ ಅವರು, ಇಲ್ಲಿ ಹೋದರೆ ನೀರಿಗೆ ಹಾಕಿದ್ರೆ ಸಾಯ್ತಾಯ್ತು. ಅದು ಒಂದು ಇದ್ರಿಗೆ ಎರಡು ಕಥೆ ಕೇಳಬೇಕು, ಹಸುವನ್ನು ಹೊಡಿಬಾರದು, ಓಡಿಸೋ ಪ್ರಸಂಗ ಬಂದರೆ ನೀರು ಹಾಕಿ ಅನ್ಬೇಕೆ ಹೊರತು ಜೋರಾಗಿ ಏನಬಾರ್ದಂತೆ, ಅದು ನೋವಾಗಬಾರ್ದಂತೆ ಹಸುವಿಗೆ. ನೋವಾದರೆ ಆ ಶಾಪ ನಮ್ಮ ಒಂದು ಹಸುವಿನ ಶಾಪ ನಮಗೆ ಬರೋದಿಲ್ಲ, 33 ಕೋಟಿ ದೇವತೆಗಳ ಶಾಪ ಬರುತ್ತೆ ಅಂತ ಹೇಳ್ತಾ, ಅಷ್ಟು ದೈವ ಸನ್ನಿಧಾನ ಇರುತ್ತೆ, ಅದರಿಂದ ಓಡಿಸ್ಬಾರ್ದು. ಅವ್ರ ಪಾಪ ನಿರ್ವಾಹ ಇಲ್ಲ ಅಂತಾಗ ಸತ್ತೇ ಹೋಯ್ತು. ಅಷ್ಟೊತ್ತಿಗೆ ಸ್ಕ್ರೀನಿಂದ ಇದ್ದಾಗ ಇದ್ರ ವೈಟ್ ಸ್ಕ್ರೀನ್ ತೀದ ಬಂದೇ ಬಿಟ್ರಿ ಎದುರಿಗೆ, ವೆಲ್ ಪ್ಲಾನ್ಡ್ ಅದು. ನೋಡಿದ್ರೆ ಎಂಥ ಕೆಲಸ ಮಾಡಿದ್ದೀರಿ ನೀವೀಗ, ನಿಮ್ಮ ಅನ್ನ ಹೇಗೆ ತಿನ್ನೋದು ನಾವೀಗ, ಹೋಗ್ತೀವಿ ಅಂತ ಹೊರಟೇ ಬಿಟ್ರು ಪಾಪ. ಅವ್ರಿಗೆ ತುಂಬ ದುಃಖ ಆಯಿತು, ದಯವಿಟ್ಟು ನೀವು ಹಾಗೆ ಹೋಗಬೇಡಿ, ಇಲ್ಲ ನಿಮ್ಮ ಗೋಹತ್ಯೆ ಮಾಡಿದ್ರೆ ಹೇಗೆ ತಿನ್ನಲಿಕ್ಕಾಗುತ್ತೆ, ನಾವು ಮತ್ತೆ ತಿನ್ನಬೇಕು ಅಂತಿದ್ರೆ ನೀವು ಗೋವನ್ನು ಮತ್ತೆ ಬದುಕಿಸ್ಬೇಕು, ಅಲ್ಲಿವರೆಗೂ ಸಾಧ್ಯ ಇಲ್ಲ ಅಂತ ಹೇಳಿ ಅಂತ ಹೇಳ್ಕೊಟ್ಟಿದ್ರಲ್ಲ ಅವ್ರು, ಗೋವನ್ನು ಮತ್ತೆ ಬದುಕಿಸ್ಬೇಕು, ಬದುಸ್ಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳ್ಕೊಟ್ಟಿದ್ದೆ ಗಣೇಶ. ಏನು ಮಾಡಬೇಕು ಅಂದರೆ ಶಿವನ ತಪಸ್ಸು ಮಾಡಬೇಕು ನೀವು, ಆತನ ತಲೆ ಮೇಲೆ ಗಂಗಾ ಕೂತಿದ್ದಾಳಲ್ಲ ಆಕೆ ಹರಿದು ಬರಬೇಕು, ಈ ಗೋವಿನ ಮೇಲೆ ಹರಿಬೇಕು, ಗೋವಿ ಸತ್ತು ಗೋವಿನ ಮೇಲೆ, ಆಗ ಬದುಕುತ್ತೆ, ಅಲ್ಲಿ ನಿಮ್ಮ ಪಾಪ ಹೋಗುತ್ತೆ ಅಂತ ಹೇಳಿದ್ರೆ. ಗೌತಮರು ಇಷ್ಟೆಲ್ಲ ಏನು ಮಾಡಬೇಕು, ಎಂಥ ಸುರು ಎಲ್ಲೋ ಹೋಯ್ತಂದು ಇರೋದಂತ ತರೋದೆ ಕಷ್ಟ, ಕೈಲಾಸದಿಂದ ಅಲ್ಲಿ ದಕ್ಷಿಣ ಭಾರತಕ್ಕೆ ಬರಬೇಕು, ಉತ್ತರ ಭಾರತಕ್ಕೆ, ಇನ್ನೂ ಗಂಗಾ ಕಾವೇರಿ ಸೇರಿಸ್ತಾನೆ ಇದ್ದಾರೆ, ದುಡ್ಡು ಸೇರಿಸ್ತಾರೆ ಹೊರತು ಗಂಗಾ ಕಾವೇರಿ ಏನು ಮಾಡೋದು ಸೇರೋದಿಲ್ಲ, ದುಡ್ಡು ಮಾತ್ರ ಸೇರ್ತಾನೆ ಇರ್ತಾರೆ, ಯಾರು ಜೇಬಿಗೆ ಹೋಗುತ್ತೆ ಹೊರತು ಯಾರು ತರಿಸೋದಿಲ್ಲ ಅದನ್ನು. ಅಂತ ವಿಚಿತ್ರವಾದ ಪ್ರಸಂಗ ಇದೆಲ್ಲ, ಇದು ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಿದರೆ, ಅಧ್ಯಾತ್ಮ ಎಲ್ಲ ಬಿಟ್ಟುಬಿಡಿ, ಪುರಾಣ ಕಥೆ ಬಿಟ್ಟುಬಿಡಿ, ಹಿಂದೆ ಎಂಥ ವಂಡರ್ಸ್ ಮಾಡಿದ್ರೆ ಗೊತ್ತಾಗುತ್ತೆ, ಹಿಮಾಲಯ ಕೈಲಾಸ ಪರ್ವತದಿಂದ ಗೋದಾವರಿ ನದಿ ಸೃಷ್ಟಿಯಾಗಬೇಕಾದ್ರೆ ಎಂಥ ಒಂದು ತಪಸ್ಶಕ್ತಿ ಇರಬೇಕು ಅವರಿಗೆ. ಮತ್ತು ಇಂಜಿನಿಯರಿಂಗ್ ವಂಡರ್ಸ್ ಹೇಳ್ತೇವೆ ನಾವು, ಮತ್ತು ಯಾವ ಇಂಜಿನಿಯರಿಂಗ್ ವಂಡರ್ಸ್ ಒಂದು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಕೆಲಸ ಅಲ್ಲಿ ಆಗಿನ ಕಾಲಕ್ಕೆ ಮಾಡಿದ್ದಾರೆ ಅಂದರೆ, ಅವತ್ತಿನ ತಪಸ್ಸಿನ ಟೆಕ್ನಾಲಜಿ, ಸ್ಪಿರಿಚುವಲ್ ಟೆಕ್ನಾಲಜಿ ಅದು, ಇದೆಲ್ಲ ಮೆಕ್ಯಾನಿಕಲ್ ಟೆಕ್ನಾಲಜಿ ಅಷ್ಟೇ, ಅದನ್ನು ಉಪಯೋಗಿಸಿದರು. ತಪಸ್ಸಿ ಕೂತರು ಬಿಟ್ಟುಗಳು ಹೊರಟೇ ಬಿಟ್ರೆ ಆ ಕಡೆ, ರುದ್ರ ಪ್ರತ್ಯಕ್ಷರಾದರು, ಏನು ಬೇಕು ಅಂತ ಕೇಳಿದರು, ಈ ರೀತಿ ಗೋ ಸತ್ತೋಗಿದೆ, ಬದುಕಬೇಕಾಗಿದೆ, ಋಷಿಗಳು ಹೇಳಿದ್ದಾರೆ, ದಯವಿಟ್ಟು ನೀವು ಅದರ ಮೇಲೆ ಗಂಗೆಯನ್ನು ಬಿಡಬೇಕು ಅಂದ್ರಂತೆ. ತಕ್ಷಣ ಬಿಡ್ತಾರವರು, ಬಿಡ್ತಕ್ಷಣ ಹರ್ಕೊಂಡು ಬಂತದ್ದು. ಅದಕ್ಕೆ ಗೋದಾವರಿ ಅಂತ ಹೆಸರಾಯಿತು. ಗೋದತ್ತಂ ವಾರಿ, ಗೋವಿಗೋಸ್ಕರ ಕೊಟ್ಟ ನೀರು ಅಂತ ಹೆಸರಾಯ್ತು. ಮತ್ತೆ ಗೌತಮ ಮುನಿಗಳಿಂದ ಬಂತಲ್ಲ ಗೌತಮಿ ಅಂತ ಇನ್ನೊಂದು ಹೆಸರು. ಅದಕ್ಕೆ ಭಾಗೀರಥೆ ಅಂತ ಹೇಗೆ ಹೆಸರಾಯ್ತಲ್ಲ ಭಗೀರಥನಿಂದ, ಗೌತಮಿ ಅಂದರೆ ಇದೇನೆ, ಗೋದಾವರಿ ಅಂದರೆ ಇದೇನೆ. ಗೋ ಬದುಕಿ ಬಿಡುತ್ತೆ, ಮಾಯಾಮಯ ಗೋ ಬದುಕಿತು. ಅಲ್ಲಿಗೆ ದೊಡ್ಡ ಕೆಲಸ ಮುಗಿಸಿದ್ರು ಪಾಪ. ಇದರಿಂದ ನಾವು ಗೋವನ್ನು ಬದುಕೋ ಶಕ್ತಿ ಇದ್ದವರಿಗೆ ಹೀಗಾದ್ಮೇಲೆ ನಮಗೆ ಯಾವ ಶಕ್ತಿನೂ ಇಲ್ಲ. ಈ ಮತ್ತೆ ಅಂಥದ್ದು ಗೋವಿನ ಹೊಡೆಯ ಹಕ್ಕು ಯಾರಿಗಿದೆ? ಗೋವಿನ ನೋಡಿಸೋ ಹಕ್ಕು ಯಾರಿಗೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು, ಗೋಬ್ರಾಹ್ಮಣ ಹಿತಾಯಚ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಈ ಕಥೆ ಬಹಳ ಮುಖ್ಯವಾದ ಕಥೆ. ಆಮೇಲೆ ಯೋಚನೆ ಮಾಡಿದರೆ ಅವ್ರು, ಯಾಕೆ ಹೀಗಾಯಿತು, ಇಂಥ ಗೋವು ನೋಡೇ ಇಲ್ಲ ನಾನು, ಸು ನೀರು ಹಾಕಿದ್ರೆ ಹೇಗೆ ಸಾಯುತ್ತದು, ಸಾಯೋ ಚಾನ್ಸೇ ಇಲ್ಲ. ಆ ಯೋಚನೆ ತಪಸ್ಸಿಗೆ ಕೂತರಂತ ಆಗೋರು ಇನ್ನೊಂದು ತಪಸ್ಸು ಮಾಡ್ತಾರೆ, ಇದೆಲ್ಲ ಯಾಕಾಯಿತು ಅಂತ ತಪಸ್ಸಿಗೆ ಕೊಡ್ತಾರೆ. ಎಷ್ಟು ಸ್ವಾರಸ್ಯ ಇದೆ ನೋಡಬೇಕು. ಮೊದಲೇ ಯೋಚನೆ ಮಾಡಲಿಲ್ಲ ಅವ್ರು, ಯಾಕೆಂದರೆ ಗೋ ಮೊದಲು ಬದುಕಬೇಕು, ಪಾಪ ಕಳಕಬೇಕು ಫಸ್ಟು. ಯಾರೋ ಬಿದ್ದು ಬಿಡ್ತಾರೆ, ಹೇಗೆ ಬಿದ್ದರೆ ಯೋಚನೆ ಮಾಡ್ತಾ ಕೊಡ್ತಾರಾ ಫಸ್ಟ್, ಎಬ್ಬಿಸಿ ಕೂಡಿಸ್ಬೇಕು ಅವ್ರನ್ನ ಪಾಪ. ಅದು ಬಿಟ್ಟು ಹೇಗೆ ಬಿದ್ದರೆ ಫಸ್ಟ್ ಲೆಟ್ ಬಿ ತಿಂಕ್ ಅಂತ ಕುತ್ಕೊಂಡ್ಬಿಟ್ರೆ ಸತ್ಯ ಹೋಗಿಬಿಡ್ತಾರೆ ಇಟ್ಟದನ್ನು. ಹಾಗೆ ಮಾಡಬಾರ್ದು. ಅದು ಎಷ್ಟು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಗೋ ಮೊದಲು ಬದುಕಬೇಕು, ಮುಂದಿನ ಸಮಸ್ಯೆ ಆಮೇಲೆ ಧ್ಯಾನ ಮಾಡ್ತಾರೆ, ಎಲ್ಲ ಗೊತ್ತಾಯ್ತಂತೆ. ಇದೆಲ್ಲ ತತ್ವಪ್ರದೀಪದಲ್ಲಿ ತಿರುಕೋಬಂಡಿತಾಚಾರ್ಯರು ಬರೀತಾರೆ. ಟೀಕಾರಾಯರು ಬರೆದಿಲ್ಲ, ರಾಯರು ಯಾತಕ್ಕೆ ಬರೆದಿಲ್ಲ, ರಾಯರು ಬರೀತಾರೆ. ತತ್ವಪ್ರದೀಪದಲ್ಲಿ ಹೇಳಿದ್ರಿಂದ ರಾಯ ಟೀಕಾರಾಯರು ಬರೆದಿಲ್ಲ ಅಂತ ಹೇಳ್ತಾರೆ. ತತ್ವಪ್ರಕಾಶದಲ್ಲಿ ಎಷ್ಟು ವಿಷಯಗಳನ್ನು ಹೇಳ್ತಾರೋ ಕೆಲವು ವಿಷಯ ಹೇಳೋದಿಲ್ಲ, ಆ ಗ್ರಂಥದಲ್ಲಿ ಬಂದಿದೆ ನೋಡ್ಕೊಳ್ಳಿ ಅಂತ ಅರ್ಥ. ಅಲ್ಲಿ ಹೇಳ್ತಾರೆ, ಕೊನೆಗೆ ಅವರು ಭಾರಿ ಕೋಪ ಬಂತು. ಎಂಥ ಉಪಾಯ ಮಾಡಿದರು ಇವರು, ನನ್ನ ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ಇಂಥ ಕುತಂತ್ರ ಮಾಡಬೇಕಾ, ನನಗಿಂಥ ಪಾಪ ಕಟ್ಟಬೇಕಾ, ಇಂಥ ಅಪಕೀರ್ತಿ ತರಬೇಕಾ, ಇದೆಲ್ಲ ಯಾಕೆ ಸಾಧ್ಯವಾಯಿತು ಇವರಿಗೆ? ತಪಸ್ಸು ಮಾಡಿದ ಫಲ, ತಪಸ್ಸಕ್ತಿ ಜ್ಞಾನಶಕ್ತಿಯಿಂದ ಮಾಡಿದ ಫಲ, ಅದಕ್ಕೆ ಜ್ಞಾನವೆಲ್ಲ ನಾಶವಾಗಲಿ ಅಂತ ಹೇಳಿ. ಯಾವ ಜ್ಞಾನದ ಕೆಲಸ ಮಾಡಿದ್ರಲ್ಲ, ಗೌತಮಸ್ಯ ಋಷೇ ಶಾಪ ಜ್ಞಾನೇತು ಅಜ್ಞಾನತ ಅಂಗತೆ, ಎಲ್ಲ ಜ್ಞಾನ ಶೂನ್ಯರಾಗಲಿ ಅಂತ ಹೇಳಿದ. ಪವರ್ ಇದ್ದಾಗ ಮಾಡಿದರೆ ಪವರ್ ತೆಗೆದು ಬಿಡ್ತಾರೆ, ಪವರ್ ಇದ್ದು ಅಧಿಕಾರದಲ್ಲಿದ್ದ ಮಾಡಿದ ಅದಕ್ಕೆ ಸಸ್ಪೆಂಡ್ ಮಾಡ್ತಾರಲ್ಲ, ಆತ ತಪಸ್ಸಕ್ತಿ ಎಲ್ಲ ಹೋಗಲಿ ಅಂತ ಹೇಳಿದ್ರು. ಜ್ಞಾನಶಕ್ತಿ ಹೋದ್ರೆ ತಪಸ್ಸಕ್ತಿ ಹೋದಾಗ ಲೆಕ್ಕ, ಎಲ್ಲರ ಜ್ಞಾನ ಹೊರಟೋಯಿತು. ಇದರಿಂದ ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇತು ಅಜ್ಞಾನತ ಅಂಗತೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಇನ್ನೊಂದು ಉಪಾಯ, ಋಷಿಗಳು ಶಾಪ ಹಾಕಿದರೆ ಜ್ಞಾನ ಹೋಗುತ್ತೆ ಅಂತ ಆಯ್ತು. ಋಷಿಗಳು ಶಾಪ ಕೊಟ್ಟರೆ ಜ್ಞಾನ ಹೋಗುತ್ತೆ. ಸದ್ಯ ಋಷಿಗಳೇ ಇಲ್ಲ, ನಮ್ಮ ಪುಣ್ಯ ಋಷಿಗಳೇ ಇಲ್ಲ, ಆದ್ದರಿಂದ ಯೋಚನೆ ಮಾಡೋದು ತಿಳ್ಕೊಂಡ್ಬಿಡಬೇಡಿ. ಮಂತ್ರಾಲಯಕ್ಕೋ ಮಡಿಕೆಡಕ್ಕೆಲ್ಲ ಹೋಗ್ತಾರೆ, ಅಲ್ಲಿ ಗಲೀಜು ಮಾಡಿದರೆ ಶಾಪ ಕೊಡ್ತಾರೆ, ಜ್ಞಾನ ಹೋಗುತ್ತೆ ಅಂತ ಅರ್ಥ. ಅದರಿಂದ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನವಿದ್ಯ, ಶಾಪ ಕೊಡೋದು ಗೊತ್ತಲ್ಲ ಅವರಿಗೆ, ಶಾಪಾನುಗ್ರಹ ಸ್ತೋತ್ರದಲ್ಲಿ ಇರೋದ್ರಿಂದ ಅದನ್ನು ಬಿಡಾಗಿಲ್ಲ. ಇನ್ನೊಬ್ಬ ಋಷಿ ಮುನಿಗಳು ಯಾರು ಗೊತ್ತಾ, ಪ್ರತಿನಿತ್ಯ ಬ್ರಹ್ಮಯಜ್ಞವನ್ನು ಮಾಡಬೇಕು. ಬ್ರಹ್ಮಯಜ್ಞ ಮಾಡದೆ ಹೋದರೆ ಅಲ್ಲಿ ಶಾಪ ಕೊಟ್ಟೆ ಹೋಗ್ತಾರಂತ ಹೋಗ್ಬೇಕಾದ್ರೆ, ಯಾವಾಗ ನಿರ್ಮಾಲ್ಯ ವಿಸರ್ಜನೆ ಮಾಡಿಬಿಡ್ತೇವೆ, ಎಲ್ಲ ಬಂದು ನಿಂತಿರ್ತಾರೆ, ದೇವತೆಗಳು ಋಷಿಗಳು ಪಿತೃಗಳೆಲ್ಲ ಬಂದುಬಿಟ್ಟು, ಆಚಾರ್ಯರು ಪಿತೃಗಳೆಲ್ಲ ಬಂದುಬಿಟ್ಟಿರ್ತಾರೆ. ಯಾವ ಒಂದು ಸಂಬಳ ಬರ್ತಿರ್ಲಿಕ್ಕೆ ಎಲ್ಲ ಡ್ಯೂ ಕಂಪ್ನಿ ನಮ್ಮ ಅರಿಯರ್ಸ್ ಎಲ್ಲ ಕೊಡಬೇಕಲ್ಲ, ಆ ಥರ ಎಲ್ಲ ಕಟಿಂಗ್ಸ್ ಎಲ್ಲ ಆಗಬೇಕಲ್ಲ, ನಮ್ಮ ಸ್ಯಾಲ್ರಿ ಕಟಿಂಗ್ಸ್ ಇಂದ ಬಂದುಬಿಡ್ತಾರೆಲ್ಲ ಕೂಡ. ನಾವು ಕೊಟ್ಟರೆ ಸರಿ, ಕೊಡದೆ ಹೋದ್ರೆ ಏನು ಮಾಡ್ತಾರಂತೆ, ಬೈಕೊಂಡು ಹೋಗ್ತಾರಲ್ಲ, ಅದೇ ಶಾಪ. ಸಣ್ಣವ್ರು ಬೈದ್ರೆ ನಮ್ಮ ಬೈಸ್ಕೋತೀವಿ ಅಷ್ಟೇ, ದೊಡ್ಡವ್ರು ಬೈದ್ರೆ ಕೆಟ್ಟದಾಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಈ ಕಥೆ ಕೇಳಿದ್ರೆ ಬ್ರಹ್ಮಯಜ್ಞವನ್ನು ಬಿಡೋ ಕೆಲಸ ಎಂದೂ ತಪ್ಪನ್ನು ಮಾಡಬಾರ್ದು. ಅದಕ್ಕೆ ಬೇಕಾದ 5 ನಿಮಿಷ ಅಷ್ಟೇನೆ, ಜಾಸ್ತಿ ಗಂಟೆಗಟ್ಟಲೆ ಬೇಕಾಗಿಲ್ಲ, ಇದೇ ನಿಮಿಷ. ಬರೋ ಉಪಯೋಗ ಎಷ್ಟು ಗೊತ್ತಾ, ಎಂಥ ಉಪಯೋಗ ಅಂದರೆ ಜ್ಞಾನವೃದ್ಧಿಯಾಗುತ್ತೆ. ಅವ್ರು ಸುಮ್ಮನೆ ಅವ್ರು ಕೊಡದೆ ಹೋದರೆ ಶಾಪ ಕೊಡ್ತಾರೆ, ಕೊಟ್ಟರೆ ಶಾಪ ಕೊಡೋದಿಲ್ಲ, ಜ್ಞಾನ ಬಲ್ಲಿ ಅನುಗ್ರಹ ಮಾಡಿ ಹೋಗ್ತಾರೆ ಮತ್ತೆ. ಅದಕ್ಕೆ ಋಷಿಯಜ್ಞ ಅಂದರೆ ಜ್ಞಾನಪ್ರಾಪ್ತಿಯ ಯಜ್ಞ ಅದು. ಗೌತಮರ ಈ ಕಥೆ ನಮಗೆಲ್ಲ ನಿತ್ಯ ಜೀವನದಲ್ಲಿ ಬ್ರಹ್ಮಯಜ್ಞದ ಮಹತ್ವವನ್ನು ಒತ್ತಿಡ್ತಕ್ಕಂಥದ್ದು. ಬ್ರಹ್ಮಯಜ್ಞ ಅಂದರೆ ಏನು ಕಷ್ಟಪಡಬೇಕು, ಬರೀ ನಿರ್ಮಾಲ್ಯ ತೀರ್ಥ ತುಳಸಿ ದಳ ಅಷ್ಟೇ, ಇನ್ನೇನು ಬೇಕಿಲ್ಲ. ಆರಾಮಾಗಿ ಅಷ್ಟು ಜನಕ್ಕೆ ನಾವು ತರ್ಪಯಾಮೆ ಅಂತ ಹೇಳಿದ್ರೆ ಮುಗಿದೋಯ್ತು. ಅದೆಲ್ಲ ಸುಲಭವಾದ ಮಂತ್ರಗಳು, ಏನು ಕಷ್ಟಪಡೋಕೆ. ಕಂಡವ್ರು ಸ್ಕೋರ್ ನೆನ್ಪಿಕೊಂಡಿರ್ತಾರೆ, ಕಂಡವರು ಎಲ್ಲರೂ ಬಾಯ್ಪಾಠ ಮಾಡಿಬಿಡ್ತಾರೆ ಪಾಪಿಯಷ್ಟರು. ಅದನ್ನು ಬಿಟ್ಟು ಅದನ್ನು ಕೇಳ್ಕೊಬಾರದೆ, ಜನ್ಮ ಜನಕ್ಕೆ ಬರೋ ಆಸ್ತಿ ಅದು. ಅದೆಲ್ಲ ತಿಳಿಸ್ತಾರೆ. ಆಗ ಏನು ಮಾಡೋದು, ಜ್ಞಾನದ ಹೆಸರು ಇರಲಿಲ್ಲ, ಅಲ್ಲಿ ಏನು ಮಾಡಬೇಕಾಗಿದ್ರೆ. ಪೂರ್ವಕದ ಜ್ಞಾನ ಬೇಕು ಅಂತ ಆ ಸ್ಥಿತಿ ಬಂದೋಯ್ತು. ಈಗ ಮಕ್ಕಳಿಗೆ ಅಳುತ್ತಾ ಇರುತ್ತೆ, ಹಸಿವಾಗಿದೆ ಅಂದ್ರೆ ಗೊತ್ತಾಗಲ್ಲ, ಆ ಟೈಪ್ ಬಂದದ್ದು. ಜ್ಞಾನೇತು ಅಜ್ಞಾನತ ಅಂಗತೆ, ಟೋಟಲ್ ಅನಿಹಿಲೇಷನ್ ಆಫ್ ನಾಲೆಡ್ಜ್ ಹೊರಟೋಯ್ತಾರೆ. ಆ ಸಮಯಕ್ಕೆ ಸಂಕೀರ್ಣವೇ ಬುದ್ಧಯೋ ದೇವಾ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯ. ಎಲ್ಲ ಬ್ರಹ್ಮಾದಿ ದೇವತೆಗಳು ನೋಡ್ತಾರೆ ಮಧ್ವಾವತಾರ ಕಾಲಕ್ಕೆ ಹೇಗೆ ದೇವಾ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮ, ಅದೇ ರೀತಿಯಲ್ಲಿ ಅಲ್ಲಿ ಹೋಗ್ತಾರೆ, ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ವ್ಯಾಸಾವತಾರವನ್ನು ಮಾಡ್ತಾರೆ. ಇದು ನಿಮಿತ್ತವಾಗಿದೆ, ವ್ಯಾಸಾವತಾರಕ್ಕೆ ನಿಮಿತ್ತ ಕಥನ. ಅಲ್ಲಿ ಹೇಳಿದ ಮಾತು ನೆನಪಿರಬೇಕು, ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರ. ದೇವಕಿ ವಸ್ತೆಯವರು ನಿಮಿತ್ತ ಮಾಡಿಕೊಂಡು ಹೇಗೆ ಕೃಷ್ಣಾವತಾರವಾಯಿತು, ಹಾಗೆ ಪರಾಶರ ಸತ್ಯವತಿ ನಿಮಿತ್ತ ಮಾಡಿಕೊಂಡು ವ್ಯಾಸಾವತಾರವಾಯಿತು. ಇದು ಒಂದು ಘಟ್ಟ ಇದೆ. ವೇದವ್ಯಾಸದೇವರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾಂತಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹ. ಇಲ್ಲಿ ಧರ್ಮಸ್ಯ ಮತ್ತು ಜ್ಞಾನಸ್ಯ ಅಂತಲೂ ಅರ್ಥ. ಯದಾ ಯದಾ ಹಿ ಜ್ಞಾನಸ್ಯ ಗ್ಲಾನಿರ್ಭವತಿ ಭಾರತ. ಜ್ಞಾನಕ್ಕೆ ಜ್ಞಾನಿಯಾದಾಗ ವ್ಯಾಸಾವತಾರ, ಧರ್ಮಕ್ಕೆ ಜ್ಞಾನಿಯಾದಾಗ ಕೃಷ್ಣಾವತಾರ. ಆ ರೀತಿ ಭಗವದ್ ಅವತಾರಗಳಿಗೆ ಎರಡು ಕೃತ್ಯ ಇದೆ. ಅವತಾರ ಪರಮಾತ್ಮ ಮಾಡಿದ್ದಾನೆ, ಅವತಾರ ರೀತಿಯಲ್ಲೇ ಗೊತ್ತಾಗುತ್ತೆ ಸಾಕ್ಷಾತ್ ನಾರಾಯಣ ಅಂಥೇಳಿ. ಅದು ದ್ವೀಪದ ಮಧ್ಯೆ ಯಮುನಾ ನದಿಯ ದ್ವೀಪ, ಸತ್ಯವತಿ ಅಂತ ಒಬ್ಬ ಅಲ್ಲಿ ಪರಾಶರ ಮುನಿಗಳು ಬರ್ತಾರೆ. ಉತ್ತಾರಯಂತಿ ಮಥ ತತ್ರ ವಿಷ್ಣು ಪ್ರಾದುರ್ಭವಾಶು ವಿಶುದ್ಧ ಚಿದ್ಘನಃ. ಅಮ್ಮ ದಾಟ್ಸು ಅಂತ ಕೇಳ್ತಾರೆ ಅಂಬಿಗೆ ಹಾಕಿ. ಇದು ದಾಸರಾಜನ ಮಗಳು, ಸಾಕು ಮಗಳು. ಅಂಬಿ ದೋಣಿಯ ಕರ್ಕೊಂಡು ಹೋಗ್ತಾರೆ, ಮಧ್ಯೆ ದ್ವೀಪ ಬರುತ್ತೆ. ಆ ದ್ವೀಪ ಯಮುನಾ ನದಿಯ ದ್ವೀಪ, ಇವತ್ತಿಗೂ ಆ ದ್ವೀಪ ಇದೆ. ಯಮುನಾ ನದಿಯ ದ್ವೀಪ ಇವತ್ತಿಗೂ ಇದೆ. ನಮ್ಗೆ ಆಶ್ಚರ್ಯ ಅದನ್ನೆಲ್ಲ, ನಮ್ಮ ಮುಂಜಾನೆಗೆ ಹೋಗಿ ಗೊತ್ತೇ ಇಲ್ಲ, ಬೇರೆಯವರಿಗೆ ಭಾರಿ ಗೊತ್ತವೆಲ್ಲ ಕೂಡ. ಬೇರೆಯವರೆಲ್ಲ ಹೋಗಿ ಪ್ರತಿನಿತ್ಯ ಪ್ರತಿ ವರ್ಷ ಅಲ್ಲಿ ಹೋಗಿ ಬರೋ ಜನ ಇದ್ದಾರೆ. ವ್ಯಾಸಾವತಾರವಾದ ಸ್ಥಳ, ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಹೋದ ಅಲ್ಲಿ ದ್ವೀಪ ಮಧ್ಯದ ದ್ವೀಪವಾದ್ರಿಂದಾಗಿಯೇ ದ್ವೈಪಾಯನ ಅಂತ ಹೆಸರಾಯಿತು. ದ್ವೀಪದ ಮಧ್ಯ ಅವತಾರ ಮಾಡಿದ್ದಕ್ಕೆ ದ್ವೈಪಾಯನ ಅಂತ ವೇದವ್ಯಾಸರಿಗೆ ಹೆಸರು. ಪರಮಾತ್ಮನಿಗೆ ಅವರ ನಿಮಿತ್ತ ಅಂದರೆ ಬರೀ ನಿಮಿತ್ತ ಅಷ್ಟೇ ಹೊರತು ಪ್ರಾಕೃತ ದೇಹ ಪರಮಾತ್ಮನಿಗಿಲ್ಲ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ಸರಿಯಾಗಿ ತಿಳಿದಿರಬೇಕು. ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಅವತಾರ ಮಾಡ್ತಿರ್ಲಿಕ್ಕೆ ಹೇಗಿದ್ದಾರೆ ಅಂತ ಆಚಾರ ವರ್ಣನೆ ಮಾಡ್ತಾರೆ. ಪರಮಾತ್ಮರ ವಿಸ್ತೀರ್ಣ ವಕ್ಷಾ ಕಮಲಾಯ ತಾಕ್ಷಃ ಬೃಹದ್ಭುಜ ಕಂಬು ಸಮಾನ ಕಂಠ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್ ಸ್ವನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ನಿರ್ಣಯದಲ್ಲಿ ಸುಮಾರು 8 ಶ್ಲೋಕ ಬರೀತಾರೆ ಆಚಾರ್ಯ. ಅವತಾರ ಮಾಡ್ತಿರ್ಲಿಕ್ಕೆ ವೇದವ್ಯಾಸದೇವರು ಹೇಗಿದ್ದರು ಭಾಗವತದೊಳಗೆ, ಅವತಾರ ಮಾಡ್ತಿರ್ಲಿಕ್ಕೆ ಕೃಷ್ಣ ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಅವತಾರ ಮಾಡ್ತಿರ್ಲಿಕ್ಕೆ ವೇದವ್ಯಾಸರು ಹೇಗಿದ್ದರು ಅಂತ ವರ್ಣನೆ ಮಾಡ್ತಾರೆ. ಎಷ್ಟು ಅದ್ಭುತ ನಡೀತು ಗೊತ್ತಾಗ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮನನ್ನು. ಆ ದ್ವೀಪದಲ್ಲಿ ಅವತಾರ ಮಾಡ್ತಿದ್ದಾರೆ. ನೋಡಿ ನೋಡ್ತಿರ್ಲಿಕ್ಕೆ ಅವ್ರ ಮೈ ಮೇಲೆ ಏನಿದೆ ಗೊತ್ತಾ? ಆಗಲೇ ಜಟ ಇದೆ, ಯಜ್ಞೋಪವಿತ ಇದೆ, ಮೇಖಲ ಇದೆ, ಕೃಷ್ಣಾವತಾರಕ್ಕೆ ಹಾಗೆ ಚಕ್ರಶಂಖ ಕಥಾಪದ್ಮಗಳಿದ್ದು ಹಾಗೆಲ್ಲ ರೂಪ ಹಾಗೇನೆ ಇದೆ. ಆಮೇಲೆ ಬಂದಿದ್ದಲ್ಲ ಬಾರನ್ ಹಾಗೆ ಇರೋದು. ಯಜ್ಞೋಪವಿತ ಸಮೇತ ಅವತಾರವನ್ನು ಮಾಡ್ತಾರೆ. ಲಕ್ಷ್ಮೀ ಸ್ವಯಂವರ ಭಾಗವತದಲ್ಲಿ ಬರುತ್ತಲ್ಲ, ಲಕ್ಷ್ಮೀದೇವಿ ಪ್ರಾದುರ್ಭೂತರಾದಾಗ ಮಾಂಗಲ್ಯ ಸಮೇತ ಪ್ರಾದುರ್ಭೂತರಾಗ್ತಾರೆ ನಿತ್ಯ ದಂಪತಿಗಳು. ಆಮೇಲೆ ಮಾಂಗಲ್ಯ ಕಟ್ಟಿ ಲೋಕದೃಷ್ಟಿಯಲ್ಲೇ ಹೊರತು ಮಾಂಗಲ್ಯ ಸಮೇತ ಯಜ್ಞೋಪೇತ ಸಮೇತ ವೇದವ್ಯಾಸದೇವರು ಬರ್ತಾ ಇದ್ದಾರೆ. ನೋಡಿ ನೋಡ್ತಿರ್ಲಿಕ್ಕೆ ಎತ್ತರ ಆದರೆ ತಕ್ಷಣ ನೋಡಿ ನೋಡ್ತಿರ್ಲಿಕ್ಕೇನೆ ಅವರು ಪರಮಾಶ್ಚರ್ಯ ಪಡ್ತಾರೆ. ಪರಾಶರ ಸತ್ಯವತಿಯರು, ಪರಾಶರರು ಯಾರು ಗೊತ್ತಾ? ಅವರ ತಂದೆ ಹೆಸರು ಶಕ್ತಿ ಅಂತ ಅರ್ಥ, ಶಕ್ತಿ ಮುನಿಗಳು. ಶಕ್ತಿ ಮುನಿಗಳು ಯಾರು ಅಂತ ಕೇಳಿದರೆ ವ್ಯಾಸಂ ವಶಿಷ್ಠ ರಪ್ತ ಬ್ರಹ್ಮದೇವರು ಮಕ್ಕಳಿದ್ದಾರೆ. ಸಾಕ್ಷಾತ್ ಸಪ್ತಋಷಿಗಳಲ್ಲಿ ಒಬ್ಬರು ವಶಿಷ್ಠ ಮುನಿಗಳು. ಅವ್ರ ಮಗಳು, ಅವ್ರ ಮಕ್ಕಳು ಶಕ್ತಿ ಮುನಿಗಳು, ಅವ್ರ ಮಕ್ಕಳು ಪರಾಶರರು. ಅವ್ರ ಮಗನ ಅವತಾರ ಮಾಡಿದ್ದಕ್ಕೆ ಪರಾಶರಿ ಅಂತ ಹೆಸರಾಯಿತು. ಜೈತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಶ್ಯಾಶ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ. ಅದೇ ಪರಾಶರಿ ಅಂತ ಹೆಸರು ಬಂತು. ದ್ವೀಪದಲ್ಲಿ ದ್ವೈಪಾಯನ, ಕೃಷ್ಣ ವರ್ಣ ಕೃಷ್ಣ, ವಶಿಷ್ಠ ವಂಶ ಆದ್ದರಿಂದ ವಾಸಿಷ್ಠ ಕೃಷ್ಣ, ಕೃಷ್ಣ ದ್ವೈಪಾಯನ, ವಾಸಿಷ್ಠ ಕೃಷ್ಣ ದ್ವೈಪಾಯನ, ಈ ರೀತಿ ಅನೇಕ ರೀತಿಯಲ್ಲಿ ಹೆಸರು ಬಂತು. ದ್ವೀಪದಲ್ಲಿ ಯಾತಕ್ಕೆ ಅವತಾರ ಮಾಡಿದರು ಅಂದರೆ ಸ್ವಾರಸ್ಯವನ್ನು ಹೇಳುತ್ತಾರೆ. ಪರಮಾತ್ಮ ನಾರಾಯಣ ಎಲ್ಲಿದ್ದಾನೆ? ಶ್ವೇತ ದ್ವೀಪದಲ್ಲಿದ್ದಾನೆ. ಇಲ್ಲಿ ಕೃಷ್ಣ ದ್ವೀಪದಲ್ಲಿ ಬಂದ, ಅಷ್ಟೇ ವ್ಯತ್ಯಾಸ. ಸೊ ತಾನು ದ್ವೀಪಾಯನ ಅಂದರೆ ನಾರಾಯಣ ಅಂತ ಅರ್ಥ. ದ್ವೀಪದ ಮಧ್ಯೆ ಇರೋದು ಪರಮಾತ್ಮನ ವೈಶಿಷ್ಟ್ಯ. ಕೃಷ್ಣ ದ್ವೈಪಾಯನ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಕೃಷ್ಣ ಅಂದರೆ ಯಮುನಾ ನದಿ, ಅದು ಶ್ವೇತ ದ್ವೀಪ, ಅದು ಕೃಷ್ಣ ದ್ವೀಪ. ಕೃಷ್ಣ ದ್ವೀಪವಾದ್ರಿಂದ ಯಮುನಾ ನದಿಯ ಮಧ್ಯ ದ್ವೀಪವನ್ನು ಕೃಷ್ಣ ದ್ವೀಪ ಅಂತ ಕರೀತಾರೆ. ಯಮುನಾ ನದಿ ಕಪ್ಪು, ಅಲ್ಲಿ ಪರ್ಯಾಯ ಹೋಗ ನೋಡಿರ್ತೀರಿ, ಅದು ಕಪ್ಪು, ಗಂಗಾ ನದಿ ಬಿಳಿ. ಆದ್ದರಿಂದ ಕೃಷ್ಣ ಯಮುನಾ ನದಿಯ ಮಧ್ಯದ ದ್ವೀಪದಲ್ಲಿ ಅವತಾರ ಮಾಡಿದ್ದಕ್ಕೆ ಕೃಷ್ಣ ದ್ವೈಪಾಯನ, ವಾಸಿಷ್ಠ ಕೃಷ್ಣ ಕೃಷ್ಣ, ಬದಿರಲ್ಲಿ ವಾಸ ಮಾಡಿದ್ದಕ್ಕೆ ಬಾದರಾಯಣ, ಪರಾಶರ್ಯ ಮಗಳಾಗಿದ್ದಕ್ಕೋಸ್ಕರ ಅವರಿಗೆ ಪರಾಶರ್ಯ, ಸತ್ಯವತಿ ತಾಯಿಯಾಗಿದ್ದ ಸತ್ಯವತಿ ಸೂನು, ಸತ್ಯವತಿ ವಸುವಿನ ಮಗಳು ಅದಕ್ಕೆ ವಾಸವಿ ಸೂನು, ಅನೇಕ ಹೆಸರುಗಳು ಅವರಿಗೂ. ಇಷ್ಟೆಲ್ಲ ಮಾಡಿ ಮುಂದೆ ವೇದವ್ಯಾಸ ಅಂತ ಹೆಸರು. ಆಮೇಲೆ ವೇದ ವಿಭಾಗ ಮಾಡಿದ್ದಕ್ಕೆ ವೇದವ್ಯಾಸ ಅಂತ ಹೆಸರಾಯಿತು. ಅಷ್ಟೆಲ್ಲ ಮಾಡಿದ ತಕ್ಷಣ ಏನು ಮಾಡಿ, ಅಪ್ಪ ಅಮ್ಮನಿಗೆ ಅರ್ಜೆಂಟ್ ಉಪನಯನ ಮಾಡಿ ಅಂದ್ರಂತೆ. ಹುಟ್ಟಿದ್ದು ಸರಿ ಉಪನಯನ, ಇವತ್ತು ಉಪನಯನ ನಿಂತೋಗೋ ಕಾಲ ಬಂದುಬಿಟ್ಟಿದೆ ಹೆಚ್ಚು ಕಡೆ. ಉಪನಯನ ಲೇಟ್ ಉಪನಯನ ಹೋಯ್ತು, ಈಗಾಗಲೇ ನೋವು ಉಪನಯನದ ಕಾಲ ಹೆಚ್ಚು ಕಡೆ. ಎಷ್ಟೋ ಜನ ನೋಡಿದ್ದೇನೆ ಇತ್ತೀಚೆಗೆ ಬರ್ತಾಯಿರ್ತಾರೆ, ಪಾರಿನ ಅರ್ಜೆಂಟಾಗಿ ಬರ್ತಾರೆ, ಟೈಮ್ ಇರೋದಿಲ್ಲ ಅವರಿಗೆ, ಉಪನಯನ ಇಲ್ಲೇ ಇಲ್ಲ ಅರ್ಜೆಂಟ್ ಮಾಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟು ಹೇಳ್ತಾರೆ. ರಾಜಕೀಯ ಇಲ್ಲದೆ ಅಂದರೆ ಎಷ್ಟು ಮಟ್ಟಿಗೆ ಬ್ರಾಹ್ಮಣ್ಯ ಹೋಗಿದೆ ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ತೋರಿಸ್ತಾರೆ ಹುಟ್ಟಿತ್ತಿರ್ಲಿಕ್ಕೆ ಯಾಕೆ ಹಾಗಾದ್ರೆ ಮಾಡ್ಬೋದಾ ಅಂತ ಕೇಳಿದರೆ, ಪರಮಾತ್ಮನ ಹುಟ್ಟು ಸಾಗಲು ಪ್ರಶ್ನೆ ಇಲ್ಲ, ಅಪ್ರಾಕೃತ ದೇಹ ಅದಕ್ಕೆ ಮಾಡಿದರು. ಮಾಡಿದ ತಕ್ಷಣ ಅವರು, ಅಮ್ಮ ನಾನು ಪಾಪ ಹೊರಡ್ತೇನೆ ನಾನಿನ್ನ, ನೀವು ಕರೆದಾಗ ಬರ್ತೀರಿ ಅಂತ ಹೇಳಿದರೆ, ನೀವು ಕರೆದಾಗ ಬರ್ತೆ. ಪ್ರತ್ಯಕ್ಷ ಭಾವಂ ಪರಮಾತ್ಮನೋ ದದವು, ಕೇಳಿದ ತಕ್ಷಣ ಬರ್ತೇನೆ, ಎದುರು ನಿಂತುಬಿಡ್ತೇನೆ, ನೆನೆಸಿದ್ದಷ್ಟು ಬರ್ತೇನೆ ಅಂತ ಹೊರ ಕೊಟ್ಟು ಹೊರಟುಬಿಟ್ರು. ನಮ್ಮ ಮಕ್ಕಳಾಗಲ್ಲ, ನೆನೆಸ್ಬೇಡ್ರಿ ಬರೋದಿಲ್ಲ ಅಂತ ಹೇಳೋಗ್ಬಿಡ್ತಾನೆ. ನೆನೆಸ್ಬೇಡ್ರಿ, ನೆನೆಸಿದ್ರು ಬರೋದಿಲ್ಲ, ತಿಳ್ಕೊಂಡಿರಿ ನೆನಪು ಮಾಡ್ತಾರೆ. ಮತ್ತೆ ಹೇಗೆಲ್ಲ ಬರಲಿಕ್ಕೆ ಆಗೋದಿಲ್ಲ, ತುಂಬ ಬ್ಯುಸಿ ಇರ್ತೀನಿ ನಾನು ಅಂತ ಹೇಳಿಬಿಟ್ಟಿರ್ತಾರೆ. ಇಲ್ಲಿ ಎಷ್ಟೋ ವರ ಇದ್ದ ಪರಮಾತ್ಮ ತೋರಿಸ್ತಾನೆ, ಮಾತೃದೇವೋ ಭವ ಪಿತೃದೇವೋ ಭವ, ಒಬ್ಬರಿಗಲ್ಲ ಇಬ್ಬರಿಗೂ ವರ ಕೊಟ್ಟಂತ ಪರಮಾತ್ಮ. ಯಾರು ಕರೆದ್ರೆ ಬರ್ತೇನಾಯ್ತೋ ಇಲ್ವೋ, ವರದ ಉಪಯೋಗ ಹೇಗೆ ಮಾಡ್ಕೋತಾರೆ ಮುಂದೆ ನೋಡ್ತೇವೆ ನಾವು. ಇದ್ರ ಇನ್ನೊಂದು ಅರ್ಥ ಇದಕ್ಕೆ, ವೇದವ್ಯಾಸರ ಗ್ರಂಥ ಓದಿಬಿಟ್ರೆ ವರ ಏನು ಕೊಡ್ತಾರೆ ಗೊತ್ತಾ, ಜ್ಞಾಪಿಸ್ಕೊಂಡೆ ನೆನಪಿ ಬರ್ತೀನಿ ಅಂತ ಅರ್ಥ. ಸ್ತೋತ್ರ ಓದಿ ಮರ್ತುಬಿಡಿ, ಆಮೇಲೆ ಜ್ಞಾಪಕ್ಕೆ ಬರುತ್ತೆ ನಿಮಗೆ. ವಾಯುಸ್ಥಿತಿ ಕಲಿತು ಮರ್ತುಬಿಟ್ಟಿರ್ತಾರೆ, 30 ವರ್ಷದ ಪಾಠ ಒಂದಿಷ್ಟು ಪುಸ್ತಕ ನೋಡೇ ಬಂದ್ಬಿಡುತ್ತೆ. 30 ಫಸ್ಟ್ ಟೈಮ್ ನೋಡಿದ್ರೆ ಬರೋದಿಲ್ಲ, 8 ವರ್ಷ ಮೊದಲು ಕಲ್ತಿದ್ರೆ ಮಾತ್ರ ಫಾಸ್ಟಾಗಿ ನೆನಪಿ ಬರುತ್ತೆ. ಏನು ಕಷ್ಟಪಡ್ಬೇಕಾಗಿಲ್ಲ, ಅದು ವೇದವ್ಯಾಸರ ವರ ಅದು ಓದಿದ ಜ್ಞಾಪಕ ಬರುತ್ತೆ. ಶ್ರದ್ಧೆಯಿಂದ ಓದಿರಬೇಕು, ಭಕ್ತಿಯಿಂದ ಓದಿರಬೇಕು. ವರ ಕೊಟ್ಟಲ್ಲಿದ್ದ ಹೊರಟ್ರಂತೆ, ಹೊರಟವರು ಮಾಡಿದ ಕೆಲಸ ವೇದಗಳನ್ನೆಲ್ಲ ಹೊರಗೆ ಹಾಕ್ತಾರೆ. ವೇದದ ಅಕ್ಷರ ಕೂಡ ಉಳ್ಕೊಂಡಿದ್ದಿಲ್ಲ ಆಗ. ವೇದ ಇರೋದು ಎಷ್ಟು ಗೊತ್ತಾ, ಅನಂತ ವೈ ವೇದಾಹ, 8 ವೇದಗಳನ್ನು ಹೊರಗೆ ಹಾಕ್ತಾರೆ ವೇದವ್ಯಾಸದೇವರು. ಇದು ಯಾರ ಕೈಲಾದರೂ ಸಾಧ್ಯ ಉಂಟಾ? ದೇವರಿಗೆ ಮಾತ್ರ ಸಾಧ್ಯ. 4-6 ವೇದ ಶ್ಲೋಕ ಸೂಕ್ತ ಹೇಳ್ಬೋದು, 4-6 ವೇದ ಕಲಿಬಹುದು, ಕಷ್ಟಪಟ್ಟು ಚತುರ್ವೇದಿನೂ ಆಗಬಹುದು. ಎಷ್ಟು ಚತುರ್ವೇದಿಗಳು ಆಗ್ತವೆ, ವೇದನೇ ಇಲ್ಲ ಚತುರ್ವೇದಿ ಆಗೋದೇನು ಬಂತು? 1 ವೇದ ಆಗೋದು ಕಷ್ಟ, ಯಾವುದು ಪೂರ್ತಿ ಸಿಕ್ಕೇ ಇಲ್ಲ ನಮಗೆ. ಇವತ್ತು 1 ವೇದ ಪೂರ್ತಿ ಸಿಕ್ಕೇ ಇಲ್ಲ, ಆದ್ರಿಂದಾಗಿನೆ ಭಗವದ್ಗೀತೆ ಬರುತ್ತೆ ಒಂದೇ ಅಧ್ಯಾಯ ಅಂತ ಹೇಳಿದ್ರೆ ಆಗೋ ಹಾಗೆ. ವೇದಗಳು ಮಿಸ್ಸಿಂಗ್, ಈಗ ಮತ್ತೆ ವೇದವ್ಯಾಸ ಏನು ತಂದು ಕೊಟ್ಟರು ಮತ್ತೆ ಹೋಗಿಬಿಟ್ಟಿದೆ, ಸಾಕಷ್ಟು ಹೋಗಿದೆ. ಇತ್ತೀಚೆಗಂತೂ ಇನ್ನು ಫಾಸ್ಟಾಗಿ ಹೋಗ್ತಾ ಇವೆ. ರಾಯರ್ ಬರೆದ ವೇದ ತ್ರಯ ಇರುತ್ತೆ, 300 ವರ್ಷ ಆಗಿದೆ ಹೋಗಿರ್ಬೇಕಾದ್ರೆ ಇನ್ನು ವೇದ ಹೋಗಿರೋದೇನು ಆಶ್ಚರ್ಯ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗ್ರಂಥಗಳ ರಕ್ಷಣೆಗಿಂತ ದೊಡ್ಡ ಕೆಲಸ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ತಿಳಿಸ್ತಾರೆ, ಎಲ್ಲ ವೇದಗಳನ್ನು ಹೊರಗೆ ಹಾಕಿದರು. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ನಾವು ಅದಾದ ಸ್ವತಃ ನೆನಪಾಗ್ತದೆ, ಪ್ರತಿ ಕ್ಷಣದಲ್ಲಿ ಎಲ್ಲ ವೇದ ಹೇಳೋರಾದ್ರಿಂದ ಎಲ್ಲ ವೇದನ ಹೊರಗೆ ಹಾಕಿದ್ರು ಅಷ್ಟೇ. ಆಚಾರ್ಯ ಬರೀತಾರೆ ಎಷ್ಟು ವೇದ ಹೊರಗೆ ಹಾಕಿದರು ಅಂದರೆ, ಯಥಾ ಆದಿ ಸೃಷ್ಟವು, ಆದಿ ಸೃಷ್ಟಿಯಲ್ಲಿ ಎಷ್ಟು ವೇದಗಳಿದ್ದು 8 ವೇದಗಳನ್ನು ಹೊರಗೆ ತಂದರು. ಅದು ಒಂದು ಭಾಗ, ಅದಕ್ಕೆ ವೇದವನ್ನು ಎಲ್ಲ ತಂದಾಯಿತು. ವೇದ ವಿಭಾಗ ಮಾಡಬೇಕು ಆಮೇಲೆ, ಎಲ್ಲರಿಗೂ ಎಲ್ಲ ಒಂದಕ್ಕೆ ಬರೋದಿಲ್ಲ. ಯೂನಿವರ್ಸಿಟಿಯಲ್ಲಿ ಎಲ್ಲ BSc ಓದ್ತಾನೆ, BA ಓದ್ತಾನೆ, MA ಓದಿ ಎಲ್ಲ ಕೋರ್ಸ್ ಓದ್ತಾರೆ, ಯಾರು ಸಿಗ್ತಾರಾ? ಎಲ್ಲ ಕೋರ್ಸ್ ಓದೋರು ಇವು ಲೌಕಿಕ ವಿದ್ಯೆನೇ, ಎಲ್ಲ ಒಂದಕ್ಕೆ ಬರೋದಿಲ್ಲ. ಇನ್ನು ಅಧ್ಯಾತ್ಮ ಯಾರಿಗೂ ಒಂದಕ್ಕೆ ಬರುತ್ತೆ ಎಲ್ಲ ಕೂಡ, ಅದು ಪಾಸ್ ಮಾಡಿಬಿಟ್ಟು. BSc ಓದಿದ್ರು ಗ್ರಾಜುಯೇಷನ್ನೇ, BA ಗ್ರಾಜುಯೇಷನ್ನೇ, BCOM ಗ್ರಾಜುಯೇಷನ್ನೇ, ಆದರೆ ಸಬ್ಜೆಕ್ಟ್ ಬೇರೆ ಬೇರೆ. ಇವತ್ತು ಋಗ್ವೇದದಲ್ಲಿ ಒಂದು ಭಾಗ ಓದಿದ್ರೆ ಋಗ್ವೇದ ಓದ್ದಾಗ ಲೆಕ್ಕ, ಅದೇ ರೀತಿ ಯಜುರ್ವೇದದಲ್ಲಿ ಒಂದು ಭಾಗ ಓದಿದ್ರೆ ಎದುರ ಲೆಕ್ಕ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅದರಲ್ಲಿ 1000 ಭಾಗವನ್ನು ಮಾಡ್ತಾರೆ. ಒಂದು ಓದಿದ್ರೆ ವೇದ ಓದ್ದಾಗ ಲೆಕ್ಕ ನೆನಪಿರಬೇಕು. ಇಷ್ಟೆಲ್ಲ ಮಾಡೋ ಶಕ್ತಿ ಯಾರಿಗಿತ್ತು? ಅದಕ್ಕೆ ವೇದವ್ಯಾಸ ಅಂತ ಹೆಸರಾಯಿತು. ವಿವ್ಯಾಸ ವೇದಾನ್ ಚತುರಃ ಯಸ್ಮಾತ್ ವ್ಯಾಸ ಇತೀರಿತಃ ಡೆಫಿನೇಷನ್ ಅದವರು ಮಹಾಭಾರತದಲ್ಲಿ ಹೇಳ್ತಾರೆ. ವೇದಗಳನ್ನು ವಿಭಾಗ ಮಾಡಿದ್ದಕ್ಕೋಸ್ಕರ ಅವರು ಏನಂತ ಹೆಸರಾಯಿತು? ವೇದವ್ಯಾಸ ಅಂತ ಹೆಸರಾಯಿತು. ವಿಭಾಗ ಮಾಡೋದು ಅಂದರೆ ಸುಮ್ಮನೆ ಚಪಾತಿ ತೆಗೆದಿಟ್ಬಿಡೋದಲ್ಲ. ಇವತ್ತು ಕ್ಯಾಶಿಯರ್ ಕೂತಿರ್ತಾರೆ, ಸ್ಯಾಲ್ರಿ ಕೊಡಬೇಕಾಗಿದೆ, ಕೊಡೋದು ಎಲ್ರಿಗೂ ಹಚ್ಚಿಬಿಟ್ಟು ಸ್ಯಾಲ್ರಿ ಅಲ್ಲ, ಅವ್ರು ಎಷ್ಟೆಷ್ಟು ತೊಗೋಬೇಕು ಅವ್ರಿಗೆ ಹಚ್ಚಬೇಕು ಕರೆಕ್ಟಾಗಿ ಅದನ್ನು. ಅದನ್ನು ಕೊಟ್ಟಾಗ ಒಟ್ಟು ಎಲ್ಲರಿಗೂ ಈಕ್ವಲ್ ಕೊಟ್ಬಿಟ್ಟು ಕತೆ ಮುಗಿದೋಯ್ತು. ಅಟೆಂಡರ್ ಮೇಲೆ ಹೋಗ್ತಾರೆ, ಅಯ್ಯೋಷ್ ಕೆಳಗೆ ಬಿದ್ದುಬಿಡ್ತಾರೆ ಆಮೇಲೆ. ಹಾಗೆ ಮಾಡಾಗಿಲ್ಲ, ಒಂದು ಪೈಸೆ ಹೆಚ್ಚು ಕಡಿಮೆ ಆಗದೆ ಕೊಡಬೇಕು. ಆ ವ್ಯವಸ್ಥೆನ ವೇದವನ್ನು ಹಾಗೆ ಮಾಡಿದ್ದಕ್ಕೆ ಅವ್ರಿಗೆ ಏನು ಹೆಸರಾಯಿತು? ವೇದವ್ಯಾಸ ಅಂತ ಹೆಸರಾಯಿತು. ಅಷ್ಟು ಸಾಲದ ಒಂದು ಶಿಷ್ಯರಿಗೆ ಪಾಠ ಹೇಳಿದರು. ವೈಶಂಪಾಯನ, ಸುಮಂತು, ಜೈಮಿನಿ, ಪೈಲ, ಶೇಷ, ಎಷ್ಟು ಜನ ಶಿಷ್ಯರುಗಳು ಅವರಿಗೆ, ಎಲ್ಲರಿಗೂ ಪಾಠವನ್ನು ಹೇಳ್ತಾರೆ. ಆಮೇಲೆ ವೇದಾರ್ಥ ಹೇಳಬೇಕಲ್ಲ, ವೇದ ಹೇಳಿದರೆ ಸಾಲದು, ವೇದಾರ್ಥ ಹೇಳಬೇಕಲ್ಲ. ಅದಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ಬರೀತಾರೆ, 18 ಮಹಾಪುರಾಣ ಬರೀತಾರೆ, 18 ಉಪಪುರಾಣಗಳನ್ನು ಬರೀತಾರೆ, ವ್ಯಾಕರಣನ ಬರೀತಾರೆ. ಅದು ಇದು ಯಾತಕ್ಕೆ ಅವ್ರು ಬರೀದೇ ಇದ್ದಿದ್ದೇ ಇಲ್ಲ, ಎಲ್ಲ ಲೋಪ ಆಗಿತ್ತು, ಎಲ್ಲ ತಂದರು. ಅದಕ್ಕೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಇವತ್ತೇನು ಜ್ಞಾನ ಪ್ರಪಂಚ ಉಳ್ಕೊಂಡಿದೆ ಅದೆಲ್ಲ ಯಾವುದು ಅಂದರೆ ವೇದವ್ಯಾಸರ ಎಂಜರು. ಅವ್ರು ಹೇಳದೇ ಇದ್ದಿದ್ದು ಯಾವುದೂ ಇಲ್ಲ, ಅವ್ರು ಹೇಳಿದ್ದೇ ಇವತ್ತು ಉಳ್ಕೊಂಡಿದೆ ಹೊರತು ಸ್ವಂತ ಹೇಳೋ ಶಕ್ತಿ ಯಾರಿಗೂ ಇಲ್ಲ. ಅಷ್ಟು ಜ್ಞಾನವನ್ನು ವೇದವ್ಯಾಸರು ತಂದುಕೊಡ್ತಾರೆ. ಅದಕ್ಕೆ ಆಚಾರ್ಯರವರನ್ನು ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಮಹಾಭಾರತ ತಾತ್ವ ನಡೆದ 3ನೇ ಅಧ್ಯಾಯದ ಮೊದಲ ಶ್ಲೋಕ. ವಿಜ್ಞಾನ ರೋಚಿ ಪರಿಪೂರಿತಾಂತರ್ ಬಾಹ್ಯಾಂಡ ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ತಂತ್ರಸಾರ ಸಂಗ್ರಹದಲ್ಲಿ ಅದು ವೇದವ್ಯಾಸ ಮಂತ್ರದ ಧ್ಯಾನ ಶ್ಲೋಕ. ಆ ರೀತಿ ವೇದವ್ಯಾಸರ ಚಿಂತನೆ ಮಾಡ್ತಿದ್ರೆ ಒಳ್ಳೆ ದಿವ್ಯ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿರಬೇಕು, ವಿದ್ಯಾಮಾನ ತೀರ್ಥರ ಆರಾಧನೆ ಇವತ್ತು. ವಿದ್ಯಾಮಾನ ತೀರ್ಥರ ಮಧ್ಯಾರಾಧನೆ, ಮೊನ್ನೆ ಭೂತ ಆದರೆ ಇನ್ನು ಏಕಾದಶಿ ಆದ್ದರಿಂದ ಇವತ್ತು ಆರಾಧನೆ ಮಾಡ್ತಾರೆ, ನಾಳೆ ಉತ್ತರ ಆರಾಧನೆ. ಯಾತಕ್ಕೆ ನೆನಪು ಮಾಡಿಕೊಂಡೆ ಅಂತ ಕೇಳಿದರೆ, ಅವರ ತಬ್ಬ ವಿಷಯ ತುಂಬ ಅವರು ಭಾರಿ ಪ್ರಾಮಾಣಿಕರು, ಪ್ರಾತಸ್ಮರಣೀಯರೇ. ಯಾವುದು ಕೋಟ ಇದು ಅಪಿಯರೆನ್ಸು ಒಂಥರ ಪ್ರದರ್ಶನ ಅದೆಲ್ಲ ಮಾಡ್ತಿರಲಿಲ್ಲ. ತೀರಾ ಸಾಚ ಅವರು ತಾನು ವಯಸ್ಸಾದ್ಮೇಲೆ ಕೆಲವು ಮಾತು ಹೇಳ್ತಾ ಇದ್ದರು. ಅವರು ಎಷ್ಟು ವಿದ್ವಾಂಸರು ಜಗತ್ತಿಗೆ ಗೊತ್ತು. ಈ ಶತಮಾನದ ಭಾರಿ ವಿದ್ವಾಂಸರು ಅಂದರೆ ವಿದ್ಯಾಮಾನ ತೀರ್ಥರಿಗೆ ಅಂತ ಕ್ರೆಡಿಟ್ ಇತ್ತು. ವಾದಿಗಳನ್ನು ಇವತ್ತಿನ ಕಾಲದಲ್ಲಿ ಗೆದ್ದ ಕ್ರೆಡಿಟ್ ಅವರಿಗಿದೆ. ಅಂಥ ಮಹಾನು ತುಂಬ ಒಳ್ಳೆಯ ಗ್ರಂಥಗಳು ಬರೆದಿದ್ದಾರೆ. ಎಂತೆಂಥ ಮಠಾಧೀಶರಿಗೆ ಪೀಠ ಪಾಠ ಹೇಳಿದವರು ಒಬ್ಬರೇ ಈ ಶತಮಾನದಲ್ಲಿ. ಮಠಾಧೀಶರಿಗೆ ಪಾಠ ಹೇಳಿ ಅನೇಕ ಮಠಾಧೀಶರು ಪಾಠ ಹೇಳಿದ ಗುರುಗಳು ವಿದ್ಯಾಮಾನ ತೀರ್ಥ. ಅಂಥ ಮಹಾನುಭಾವರು ಅವ್ರು ಕೊನೆ ಕೊನೆಗೆ ಹೇಳ್ತಾ ಇದ್ರು. ಮೊದಲು ನನಗಷ್ಟೇನು ಬರ್ತಿರಲಿಲ್ಲ, ಎಷ್ಟು ಪ್ರಾಮಾಣಿಕ ಹೇಳ್ತಿದ್ರು ಗೊತ್ತಾ, ಮೊದಲು ನನಗಷ್ಟೇನು ಬರ್ತಿರಲಿಲ್ಲ. ಆಗ ಗುರುಗಳು ಹೇಳ್ಕೊಟ್ರು ವೇದವ್ಯಾಸ ಮಂತ್ರ ಅಂತ ಹೇಳು ಅಂತ ಹೇಳಿದರು. ಒಂದು ಕೋಟಿ ಹೇಳೋದಕ್ಕೆ ಹೇಳಿದರು, ಕೋಟಿ ಜಪ ಮಾಡಿದೆ ಅದ್ರ ಫಲ ಅಂತ ಹೇಳಿದ್ರು. ಕೋಟಿ ಮಂತ್ರ ಜಪ ಮಾಡಿದ್ರು ಅಂತ, ಅದಕ್ಕೆ ವೇದವ್ಯಾಸ ಚೇತರಿ ಅಂಧಾರ ಅಂದೆ ಬಂತವ್ರು. ಸರಿಯಾಗಿ ತಪಸ್ಸಿನ ಫಲ ಅನ್ನ ಹಾಗೆ ಅವರ ಜ್ಞಾನವೆಲ್ಲ ವಿದ್ಯಾ ಬಂದಿದ್ದಕ್ಕೆ ಮಾನ್ಯರಾದರು. ವಿದ್ಯೆ ಬಂದಿದ್ದೆ ವ್ಯಾಸ ಮಂತ್ರದಿಂದ. ಸೊ ವೇದವ್ಯಾಸ ಜಯಂತಿನ ಅವರ ಆರಾಧನೆ ಆಗಾಗಾಯಿತು. ಈ ದೇವರು ಅಷ್ಟು ಅನುಗ್ರಹ ಮಾಡಿದ್ದಾನೆ ಅವರ ಮೇಲೆ. ಇದು ಯಾತಕ್ಕೆ ಹೇಳ್ತೇನೆ ಅಂದರೆ, ಪ್ರತ್ಯಕ್ಷ ಕಂಡವರಿದ್ದಾರೆ ಅವರ ಫಲವನ್ನು. ಮಕ್ಕಳಿಗೆಲ್ಲ ಉಪನಯನ ಆಗ್ತಿರ್ಲಿಕ್ಕೇ ಅದು ಗಾಯತ್ರಿ ಹೇಳ್ಕೊಡೋದು ಕಷ್ಟ ಆಗಿದೆ ಮೊದಲಿಗೆ. ಗಾಯತ್ರಿ ಪುರೋಹಿತರಿಗೆ ಬರೋದಿಲ್ಲ, ಅಂಥ ಪುರೋಹಿತರು ಬೇರೆ ಇದ್ದಾರೆ, ಗಾಯತ್ರಿ ಅವರಿಗೆ ಬರೋದಿಲ್ಲ ಫಸ್ಟು. ಇನ್ನು ಅಪ್ಪ ಅಮ್ಮ ಮತ್ತು ಪಾಪ ಅವ್ರು ಸಿಟ್ಟು ಬಂದುಬಿಡುತ್ತಾರೆ, ನಿನಗೆ ಈಗಲೇ ಬರೋದಿಲ್ಲ, ಅವ್ರಿಗೆ 30 ವರ್ಷ ಆಯಿತು, 40 ವರ್ಷ ಆಯಿತು, ನನಗೇನು ನೆನಪಿರುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಕಾಲ ಆಗಿಬಿಡಿ. ಅದು ತಪ್ಪು. ಇನ್ನೂ ಕೆಲವರಿಗೆ ಇನ್ನು ಅವತ್ತು ದಿವಸ ಬರೀ ವೇದ ಗಾಯತ್ರಿ ಮಂತ್ರ ಹೇಳಾಗಿಲ್ಲ, ನಾರಾಯಣ ಮಂತ್ರ ಹೇಳಬೇಕು, ವ್ಯಾಸ ಮಂತ್ರ ಹೇಳಬೇಕು, ಕೃಷ್ಣ ಮಂತ್ರ ಹೇಳಬೇಕು, ರಾಮ ಮಂತ್ರ ಹೇಳಬೇಕು, ಇಷ್ಟು ಹೇಳಿದರೆ ಮಿನಿಮಮ್ ಮಂತ್ರಗಳಿದ್ದಾಗ ಲೆಕ್ಕ. ಉಪನಯನ ದಿವಸನೇ ಹೇಳಬೇಕು. ಅಷ್ಟು ಕಲಿತರೆ ಆಗ ಒಳ್ಳೆ ಸಿದ್ಧಿ ಬರುತ್ತೆ ಅವರಿಗೆ. ರಾಮ ಮಂತ್ರದಿಂದ ಕೃಷ್ಣ ಮಂತ್ರದಿಂದ ಅನೇಕ ಸಿದ್ಧಿ ಆಚೆ ಒಂದೊಂದಕ್ಕೂ ಸ್ಪೆಷಲ್ ಹೇಳುತ್ತೆ. ವೇದವ್ಯಾಸ ಮಂತ್ರ ಒಳ್ಳೆ ಜ್ಞಾನ ಸಿದ್ಧಿ. ಮಧ್ಯೆ ಹೇಳಿದ್ನಲ್ಲ, ವ್ಯಾಖ್ಯಾಶ್ರೀ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದಃ ಅಂತ ಶ್ರೇಷ್ಠವಾದ ಮಂತ್ರವನ್ನು ಆಚಾರ್ಯ ಹೇಳಿದ್ದಾರೆ. ಅದರ ಫಲವನ್ನು ಅವರು ಕಂಡಿದ್ದಾರೆ. ಆದ್ದರಿಂದ ವೇದವ್ಯಾಸರ ಸ್ಮರಣೆಯನ್ನು ಮಾಡಬೇಕು. ಇನ್ನು ಹೆಂಗೆ ಸರಿ ವ್ಯಾಸಮಂತ್ರ ಇತ್ಯಾದಿ ಇಲ್ಲ, ವೇದವ್ಯಾಸ ಸ್ತೋತ್ರ ಹೇಳ್ಬೋದು. ಬೇಕಾದ ಸ್ತೋತ್ರ ಇದೆ, ಹರಿದಾಸರು ಬರೆದಿದ್ದಾರೆ. ಹರಿಕಥಾಂಸಾರದ ಒಂದು ಪದ್ಯ ಸಾಕು ಹೇಳಿದರೆ, ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಪಾದರಾಯಣ ಪಾಹಿ ಸತ್ರಾಣ. ಎಷ್ಟು ಒಳ್ಳೆ ಪದ್ಯ ಗೊತ್ತಾ ಅದು. ಅದು ಒಂದು ಸರಿಯಾಗಿ ಹೇಳ್ತಿದ್ರು ಎಷ್ಟೋ ಜ್ಞಾನ ಬಂದವರು. ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ. ವೇದ ಪೀಠ ವೇದಗಳಿಗೆ ಆಸರೆ ಅದು, ಅವರಿಂದನೇ ವೇದಗಳು ಬೆಳಕಿ ಬಂತಲ್ಲ. ವೇದ ಪೀಠ ವಿರಿಂಚಿ ಭವ ಚಕ್ರ ಆದಿ ಸುರ ವಿಜ್ಞಾನದಾಯಕ. ವಿರಿಂಚಿ ಬ್ರಹ್ಮದೇವರು, ಭವ ರುದ್ರದೇವರು, ಚಕ್ರ ಇಂದ್ರದೇವರು, ಮೊದಲಾದ ಎಲ್ಲ ದೇವತೆಗಳಿಗೆ ಜ್ಞಾನ ಕೊಟ್ಟು. ಮನುಷ್ಯರಿಗೆ ಅಷ್ಟೇ ಅಲ್ಲ, ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಶುಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಆ ಕಾಶ್ಯದ ಮಾತನ್ನು ಹಾಗೆ ಇಟ್ಟಿದ್ದ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಎಲ್ಲರಿಗೂ ಜ್ಞಾನ ಕೊಟ್ಟಂಥ ರೂಪ ವ್ಯಾಸರೂಪ. ಆದ್ದರಿಂದ ಅವರು ಅದನ್ನು ಹರಿಕಥಾಂಸಾರ ಹಾಗೆ ಬರೆದಿರೋದವರು. ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ. ಬರೀ ಜ್ಞಾನದಾಯಕ ಅಲ್ಲ, ವಿಜ್ಞಾನದಾಯಕ, ವಿಜ್ಞಾನ ಕೊಟ್ಟವರು ನೀವು. ಅದಕ್ಕೆ ಇನ್ನೊಂದು ಅರ್ಥ, ವೇದ ಪೀಠ ಅಂದರೆ ಮಹಾಲಕ್ಷ್ಮಿ. ವೇದ ಒಂದೇ ಪದ ಆಗ, ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಎಲ್ಲರಿಗೂ ಜ್ಞಾನ ಕೊಟ್ಟವರು. ಅದು ಹೇಗೆ ಅಂದರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಸಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ. ವೇದವ್ಯಾಸರ ಅನುಗ್ರಹ ಮಾಡದೆ ಹೋದರೆ ಯಾರಿಗೂ ಜ್ಞಾನ ಬರೋದಿಲ್ಲ. ಅದರಿಂದಾಗಿಯೇ ಮಹಾಲಕ್ಷ್ಮಿಗೂ ಜ್ಞಾನ ಕೊಡ್ತಕ್ಕಂಥವ್ರು. ಇಂಥ ವೇದವ್ಯಾಸ ರೂಪದ ಚಿಂತನೆ ಬಹಳ ಮುಖ್ಯ. ಮೋದ ಚಿನ್ಮಯ ಗಾತ್ರ, ಜ್ಞಾನಾನಂದಮಯ ದೇಹ ಹೊರತು ಪ್ರಾಕೃತ ದೇಹ ಅಲ್ಲ. ಲೋಕ ಪವಿತ್ರ, ಗಂಗಾದೇವಿ ಲೋಕ ಪವಿತ್ರಳಲ್ಲ. ಒಂದು ಲಿಮಿಟೇಷನ್ ಇದೆ, ಅವರೇ ಹೇಳ್ತಾರೆ ಎಲ್ಲರೂ ಬಂದು ಸ್ನಾನ ಮಾಡಿ ನನಗತಿ ಏನಾಗಬೇಕು ಅಂತ ಹೇಳ್ತಾರೆ ಅವರೇನು. ಪರಮಾತ್ಮ ಲೋಕ ಪವಿತ್ರ, ಲೋಕವನ್ನೇ ಪವಿತ್ರ ಮಾಡಿ ಹಾಕಿಬಿಡ್ತಾನೆ. ಲೋಕ ಅಂದರೆ ಇನ್ನೊಂದು ಅರ್ಥ, ಲೋಕ ಅಂದರೆ ಗ್ರಂಥ ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಮಿಥ್ಯಾಜ್ಞಾನ ತೆಗೆದು ಸಜ್ಞಾನವನ್ನು ಪವಿತ್ರ ಮಾಡಿದ್ರಿಂದ ಲೋಕ ಪವಿತ್ರ. ಸುಚರಿತ್ರ, ಸುಚರಿತ್ರ ವೇದವ್ಯಾಸ ದೇವರ ಬಗ್ಗೆ ಒಂದು ಕಳಂಕ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಪವಿತ್ರವಾದಂಥ ವ್ಯಕ್ತಿತ್ವ ಅವರು. ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ ಆದಾನಾದಿ ಕಾರಣ ಪಾದರಾಯಣ ಬಾಹಿ ಸತ್ರ. ಛೇದ ಇಲ್ಲ, ಭೇದ ಇಲ್ಲ, ವಿಷಾದ ಇಲ್ಲ, ಕುಟಿಲ ಇಲ್ಲ, ಒಂದು ಅಶುಶುದ್ಧರು. ಚಿಂತಾ ಸಂತಾಪ ಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿ ದೂರ. ದೋಷವರ್ಜಿತತ್ವ ನಾರಾಯಣ ಲಕ್ಷಣ. ವೇದವ್ಯಾಸ ದೋಷವರ್ಜಿತನ ನಾರಾಯಣ ಅದೆಲ್ಲ ಹೇಳ್ತಾರೆ. ನಿತ್ಯ ಅನುಸಂಧಾನ ಮಾಡಬೇಕಾದ ಪದ್ಯ ಅದು. ಬಾದರಾಯಣ ಬದರಿಯಲ್ಲಿ ವಾಸ ಮಾಡ್ತಾರೆ, ಬದರಿಯಲ್ಲಿ ವಾಸ ಮಾಡಿ ಬೆಂಗಳೂರಲ್ಲಿದ್ದಾರೆ, ಬಾಂಬೆಯಲ್ಲಿದ್ದಾಗ ಬದರಿಯಲ್ಲಿದ್ದಾರೆ ಅಂತ ಹೇಳಿದರೆ ಬದರಿಗೆ ಹೋಗಿ ಬಂದರೆ ಗೊತ್ತಾಗ್ತದೆ, ಓ ಇಲ್ಲಿರಲಿಕ್ಕಾಗೋದಿಲ್ಲ, ಬೇಡಿದ್ರೆ ಸೈಡ್ ತೊಗೊಂಡು ಮನೆ ಕಳಿಸಿ ಯೋಚನೆ ಯಾರು ಮಾಡಿಲ್ಲ, ಅಲ್ಲೊಂದು ಸೈಡ್ ತೊಗೊಳ್ಬೇಡ ಅಂತೇಳಿ. ಅದು ಯಾಕೆ ಮಾಡಿದ್ದಾರೆ ಅಂದರೆ ಕಂಡು ಕಂಡು ಸೈಡ್ ತೊಗೊಬಾರ್ದ ಮಾಡಿದ್ದಾರೆ. ಇದ್ರೆ ಅಲ್ಲೂ ತೊಗೊಂಡು ಫ್ಲಾಟ್ ಕಟ್ಸಿಬಿಟ್ಟು ಏನು ಮಾಡಬೇಕಾಗ್ತೀವಿ, ಸಾಧ್ಯ ಇಲ್ಲ. ಬದರಿಯಲ್ಲಿ ಸ್ನಾನ ಮಾಡೋದು ಎಷ್ಟು ಕಷ್ಟ ಅಂತ ಮದ್ದು ವಿಜಯದ ಗೊತ್ತಾಗ್ತದೆ. ಅದನ್ನು ಮದ್ದು ಇದೆ ಆಚಾರ ಒಬ್ಬರು ಬಿಟ್ಟು ಯಾರೂ ಅಂತ ಸ್ನಾನ ಮಾಡಿಲ್ಲ ಅದರೊಳಗೆ. ಆಚಾರ ಒಬ್ಬರಿಗೆ ಮಾಡೋಕ್ಕೆ ಸಾಧ್ಯ. ಮಜ್ಜನಮ್ಮೆಸಿದ ಶೀತಲ ಗಂಗಾ ವಾರಿಡಿತ್ಯ ಮರುಣೋದಯ ಕಾಲೆ ಯತ್ಸ್ಪೃಶಂತಿ ನನರಾ ಹಿಮಭೀತಾ ಅಂಶಯೇಷ ಪೃಷತಾ ಮಧಿಪಶ್ಯ. ವರ್ಣೋದಯ ಕಾಲಕ್ಕೆ ಸದಾಚಾರ ಸ್ಮೃತ್ಯುಕ್ತವಾದ ಸ್ನಾನ ಮಾಡಲಿಕ್ಕೆ ಆಚಾರ್ಯಗೊಬ್ಬರಿಗೆ ಸಾಧ್ಯ. ಅಲ್ಲಿ ಸ್ನಾನ ಮಾಡಲಿಕ್ಕೆ ಆಚಾರ್ಯಗೊಬ್ಬರಿಗೆ ಸಾಧ್ಯ, ಅಲ್ಲಿ ಯಾವಾಗಲೂ ಇರಲಿಕ್ಕೆ ವೇದವ್ಯಾಸರಿಗೊಬ್ಬರೇ ಸಾಧ್ಯ. ಅದಕ್ಕೆ ಬಾದರಾಯಣ ಅಂತವ್ರ ಹೆಸರು ಬಾದರಾಯಣ. ನಮ್ಮಲ್ಲಿ ಕೆಲವು ವಿಷಯ ಇರುತ್ತೆ, ಎಲ್ಲಿ ಮನೆ ಇದೆ, ಮೆಜೆಸ್ಟಿಕ್ಕಲ್ಲಿ ಮನೆ ಇದೆಯೋ, ಓ ಕೈ ಮುದ್ದುಬಿಡ್ತಾರೆ, ಏನು ಶ್ರೀಮಂತರಾಗಿರ್ಬೇಕು ಅಂತ ಹೇಳ್ತಾರಲ್ಲ, ಆ ಏರಿಯಾ ನೋಡಿಕೊಂಡು ಅವ್ರು ಶ್ರೀಮಂತಿಗೆ ಗೊತ್ತಾಗುತ್ತಲ್ಲ. ಸೊ ಬಾದರಾಯಣ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಬದರಿ ಏನೋ ವೇಷ ವೇದವ್ಯಾಸ ಅಂತ ಹೇಳಬೇಕಾದರೆ ಬದರಿವೃಕ್ಷದ ಕೆಳಗಿದ್ದೀರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಾದರಾಯಣ ಅಂತ ಹೆಸರಾಯಿತು. ಇದೆಲ್ಲ ತಿಳ್ಕೊಂಡಿರ್ಬೇಕು. ಇವತ್ತಿಗೂ ಬದರಿಗೆ ಹೋದಾಗ ನಾವು ನಾರಾಯಣದ ವೇದವ್ಯಾಸನ ಮರ್ತೇ ಬಿಡ್ತೇವೆ ಅಲ್ಲಿ ಹೋದಾಗ. ಆಚಾರ್ಯರು ಹತ್ರ ಬಂದು ಪಾಠ ಹೇಳಿದ್ದಾರೆ, ಆಚಾರ್ಯ ವೇದವ್ಯಾಸದೇವರು ಬಂದು ಆಚಾರ್ಯ ದರ್ಶನ ಕೊಟ್ಟು ದೊಡ್ಡ ಬದರಿ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ. ಸೊ ಬಾದರಾಯಣನ ಪದಕ್ಕೆ ಒಳ್ಳೆ ವಿಶೇಷಾರ್ಥವನ್ನು ತಿಳ್ಕೊಂಡಿರಬೇಕು. ಬರೀ ಬದರಿಯಲ್ಲಿರೋದು ಅಂತ ಅರ್ಥ ಅಲ್ಲ, ಅಲ್ಲಿರಲಿಕ್ಕೆ ಬೇರೆ ಯಾರಿಗೂ ಸಾಧ್ಯವಿಲ್ಲದ ಜಾಗದಲ್ಲಿ ಅವರಿದ್ದಾರೆ. ಆದ್ದರಿಂದಾಗಿಯೇ ಬದರಿ ಅಂತ ಕ್ಷೇತ್ರ ಇಲ್ಲ. ನೇದೃಶ್ಯಂ ಸ್ಥಲಬಲಂ ಶಮಾನಗ್ರಹಂ, ಇವತ್ತು ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ಅದಕ್ಕೆ ವೆಂಕಟೇಶ ಸಭೋ ದೇವೋ ನಭೂತೋ ನಭವಿಷ್ಯತಿ. ಸೊ ಬದರಿಗಿಂತ ಎತ್ತರ ಇಲ್ಲ ಅಂದರೆ ಬದರಿಗೆ ನಾರಾಯಣಿಗೆ ದೊಡ್ಡ ದೇವರಿಲ್ಲ ಅಂತ ಅರ್ಥ. ಎರಡು ಸರಳ, ಹೇಗೆ ಶ್ರೀನಿವಾಸ ಸರ್ವೋತ್ತಮನೋ ನಾರಾಯಣ ಸರ್ವೋತ್ತಮ, ನಾರಾಯಣ ಶ್ರೀನಿವಾಸ, ಶ್ರೀನಿವಾಸನೇ ನಾರಾಯಣ, ಅದಕ್ಕೂ ಅದು ಉಪಯುಕ್ತವಾದಂಥ ಭಾಗ. ಅದು ಅಷ್ಟು ಮಾಡಿ ಬದರಿಯಲ್ಲಿ ವಾಸ ಮಾಡಿಕೊಟ್ಟಿದ್ದಾರೆ. ಅನೇಕ ಕಥೆಗಳು, ಅದೇ ಒಂದು ವಾರಗಟ್ಟೆ ಹೇಳಬೇಕು, ಅದು ಇನ್ನೂ ಹೇಳೋದ ಇಲ್ಲಿ ಮಹಾಭಾರತನೇ ಹೇಳಬೇಕಷ್ಟೇ. ವೇದವ್ಯಾಸರ ಮಹಿಮೆ ಇಲ್ಲದ ಜಾಗನೇ ಮಹಾಭಾರತದಲ್ಲಿ ಇಲ್ಲ. ಪೂರ್ವಂಶ ಬೆಳೆದಿದ್ದೇ ಅವರಿಂದ, ಯಾವ ರೀತಿ ಬೆಳೀತು ಅಂತ ಹೇಳ್ತಾರೆ. ಸತ್ಯವತಿ ದೇವಿ ಮಾತು ಕೊಟ್ಟಿದ್ರು, ಮುಂದೆ ಸಂತನ ಜೊತೆ ಮದುವೆ ಆಯಿತು. ಚಿತ್ರಾಂಗದ ವಿಚಿತ್ರವೀರ ಇಬ್ಬರು ಮಕ್ಕಳು ಹುಟ್ಟಿದ್ರು. ಅದು ಚಿತ್ರಾಂಗದ ಮದುವೆಗಿಂತ ಮುಂಚೆ ಹೋಗಿಬಿಡ್ತಾರೆ. ವಿಚಿತ್ರವೀರ್ಯ ಮದುವೆ ಆದಮೇಲೆ ಎರಡು ಮದುವೆ ಆಗುತ್ತೆ. ಆತ 7 ವರ್ಷ ಸಂಸಾರ ಮಾಡಿ ಸತ್ತೋಗಿಬಿಡ್ತಾರೆ. ಇಬ್ಬರು ಉಳಿಯೋದೇ ಇಲ್ಲ. ಮುಂದೆ ವಂಶ ಹೇಗೆ ಮುಂದುವರಿಬೇಕು? ಆಗ ಒಂದು ರಾಜಕುಲಕ್ಕೆ ಆ ಯುಗದಲ್ಲಿ ಒಂದು ವಿಶೇಷವಾದ ಅವಕಾಶ ಇತ್ತು. ನಿಯೋಗ ಪದ್ಧತಿಯಿಂದ ಸಂತಾನ ಪಡೆಯಬಹುದು ಅಂತಿತ್ತು. ಅದಕ್ಕಾಗಿ ಪಡೆಯಬಹುದು ಅಂತ ಕೇಳಿದಾಗ ಭೀಷ್ಮರು ಎಲ್ಲ ಹೋಗ್ತಾರೆ, ಯಾರಿಂದ ಪಡೆಯಬೇಕು ಅಂತ. ಅಷ್ಟ ಸತ್ಯವತಿ ಜ್ಞಾಪಕ ಮಾಡ್ಕೋತಾಳೆ, ನನ್ನ ಮಗನೇ ಇದ್ದಾನಲ್ಲ ವೇದವ್ಯಾಸರು ಅಂತ. ಕಷ್ಟ ಕರಲ್ಲಂತೆ ಬಂದೇ ಬಿಟ್ರಂತ ವೇದವ್ಯಾಸದೇವ. ಇದು ವೇದವ್ಯಾಸರ ಅದ್ಭುತವಾದ ಸಾಮರ್ಥ್ಯ. ಇವತ್ತೇನು ಮೊಬೈಲ್ ಇತ್ತ, ಚೆಲ್ಲಿತ್ತ, ಅವೆಲ್ಲ ಏನಿಲ್ಲ. ಏನಿಲ್ಲ, ನೆನೆಸ್ ಮನಸ್ಸನ್ನು ಅನ್ಕೊಂಡ್ರೆ ಸಾಕು. ಯಾವ್ದನ್ನ ತರಲಿಕ್ಕೆ ವಿಜ್ಞಾನಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಇನ್ಸ್ಟ್ರೂಮೆಂಟ್ ಕೂಡ ಇಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕಂತ ಬಂದ್ಬಿಡ್ತಾರೆ. ನಮಗೊಂದು ವಿಷಯ ಅರ್ಥ ಆಗುತ್ತೆ. ಈಗ ಒಂದು 50-60 ವರ್ಷ ಕೆಳಗಡೆಗೆ ನಮಗೆ ತಕ್ಷಣ ಬರ್ತಾರೆ ಕೇಳಿಸ್ತಂದ್ರೆ ಅರ್ಥ ಆಗ್ತಿದ್ದಿಲ್ಲ. ಈ ಫೋನ್ ಬಂದ ಮೇಲೆ ಅರ್ಥ ಆಗಲಿಕ್ಕೆ ಶುರುವಾಯಿತು. ಈಗ ಅವ್ರು ಲ್ಯಾಂಡ್ ಲೈನ್ ಇದ್ದಾಗ ಅವ್ರ ಮನೆಯಲ್ಲಿ ನಮ್ಗೆ ರೀಚ್ ಆಗ್ತಿರಲಿಲ್ಲ. ಮೊಬೈಲ್ ಬಂದ ಮೇಲೆ ಎಲ್ಲಿ ಬೇಕಾದ್ರೆ ರೀಚ್ ಆಗ್ತಾರೆ. ಇದರಲ್ಲಿ ಹೇಗೆ ಅಪ್ಲೈ ಮಾಡ್ಕೋಬೇಕು ಗೊತ್ತಾ? ಮನುಷ್ಯರೇ ಮೊಬೈಲ್ ಕಂಡಾಬಟ್ಟೆ ಸಿಗ್ತಾರೆ, ದೇವತೆಗಳು ಸಿಗೋದಿಲ್ವಾ? ಅಂದಮೇಲೆ ದೇವತೆಗಳ ಸ್ತೋತ್ರ ಕೇಳಿಸೇ ಕೇಳಿಸ್ತದೆ, ಅಟೆಂಡ್ ಮಾಡೇ ಮಾಡ್ತಾರೆ. ಬಂದು ನಿದರ್ಶನ ಆಗುವ ಮನುಷ್ಯನ ಮಾತು ಕೇಳಿಸೋದು ಅಷ್ಟೇ ಹೊರತು ಕೆಲಸ ಆಗೋದು ಗ್ಯಾರಂಟಿ ಇಲ್ಲ. ಅವ್ರು ಕೆಲಸ ಮಾಡಿಕೊಟ್ಬಿಡ್ತಾರೆ. ಅದು ವೇದವ್ಯಾಸರು ಅಂದರೆ ವೇದವ್ಯಾಸಕ್ಕೆ ಮೇಲೆ ಅಟೆಂಡ್ ಮಾಡಿ, ಬೇರೆ ಮಂತ್ರ ಬೇಕಿಲ್ಲ. ವೇದವ್ಯಾಸರು ಅಂದ್ರೆ ಸಾಕು, ವ್ಯಾಸರು ಅಂದರೆ ಸಾಕು, ನಾರಾಯಣ ಅಂದರೆ ಸಾಕು. ಒಂದು ಬಾರಿ ಸ್ಮರಣೆ ಸಾರದೆ ಸರ್ವಜ್ಞರಾಯರ ಪೂರ್ಣ ಪ್ರಜ್ಞರ ಆನಂದ ತೀರ್ಥರ ಒಂದು ಬಾರಿ ಸ್ಮರಣೆ ಸಾರದೆ ಕಷ್ಟ ಇದ್ದಾಗ ನೆನಪು ಮಾಡಿಕೊಂಡು ಬಂದೇ ಬಿಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಇವೆಲ್ಲ ಬಂದೇ ನಮಗೆ ಅರ್ಥ ಆಗುತ್ತೆ. ಮನುಷ್ಯರಿಗೆ ಶಕ್ತಿ ಇದ್ದಾಗ ದೇವತೆಗಳ ಶಕ್ತಿ ಆಗಿರಬಹುದು. ತಕ್ಷಣ ಬಂದೇ ಬಿಟ್ಟರು, ಅವರಮ್ಮ ಏನೇ ಬೇಕು ಅಂತ ಕೇಳಿ. ಹೀಗಾಗಿದೆ, ನೀವು ಸಂತಾನವನ್ನು ಕೊಡಬೇಕು ಹೇಳ್ತಾರಮ್ಮ, ಅವಶ್ಯ ಕೊಡ್ತೇನೆ. ಆದರೆ ನಾನು ನನ್ನಿಂದ ಸಂತತಿ ಪಡೆಯೋದು ಸುಲಭ ಅಲ್ಲ. ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗ ನಾನೈವ ಸುರಾಲಯೇಪಿ, ನಾನು ಲಕ್ಷ್ಮೀಪತಿ, ನಾನು ಲಕ್ಷ್ಮೀದೇವ ಹೊರತು ಬೇರೆ ಯಾರೂ ನನ್ನಿಂದ ಆ ರೀತಿ ಪಡೆಯಲಿಕ್ಕಾಗೋದಿಲ್ಲ. ಅದಕ್ಕೆ ನೀನು ಸಸಿಯಂದರು ಇಬ್ಬರು ಕೂಡ ಒಂದು ರಥವನ್ನು ಮಾಡಲಿ, ಒಂದು ವರ್ಷ ವ್ರತ ಮಾಡಬೇಕು, ಅದರಿಂದ ರಮಾ ಸನ್ನಿಧಾನ ಬರ್ತದೆ, ಆಗ ನಾನು ಮಕ್ಕಳನ್ನು ಕೊಡ್ತೇನೆ ಅಂತ ಹೇಳಿದರೆ ಕೇಳೋದಿಲ್ಲ ತಾಯಿ, ಈಗಲೇ ಆಗಬೇಕು ಅಂತ ಹೇಳ್ತಾಳೆ. ಆಗ ಹೇಳ್ತಾರೆ, ಹಾಗಿದ್ದರೆ ನಾನು ಏನು ಮಾಡ್ತೇನೆ ಗೊತ್ತಾ? ಕಥೆ ನಿಮಗೆ ಗೊತ್ತಿರುತ್ತೆ, ಹೇಳೋ ಕಾರಣ ಇಲ್ಲ. ಸೌಮ್ಯ ರೂಪ, ವೇದವ್ಯಾಸ ರೂಪ ಸೌಮ್ಯ ರೂಪ. ಈ ಟಿ ವಿ ನೋಡಿದವರಿಗೆ ಭಯ ಆಗಿಬಿಡುತ್ತೆ, ಅಂಥ ವೇದವ್ಯಾಸ ಇರ್ತಾರೆ. ನಂಗೆ ಬಿಚ್ಕೊಂಬಿಟ್ಟು ನಿಂತು ಬಿಟ್ಟಿರ್ತಾರೆ ವೇದವ್ಯಾಸರ ಚಿತ್ರ ನೋಡಿಬಿಟ್ರೆ, ಇವಾಗಳೆ ಹೈ ಕ್ಲಾಸ್ ಗೂಂಡಾ ಇದ್ದಾಗಿರ್ತಾರೆ, ಇಂಟರ್ನ್ಯಾಷನಲ್ ಗೂಂಡಾ ಇದ್ದ ದರ್ಶ ಆಗಿರ್ತಾರೆ. ಪಾಪ, ಎಲ್ಲಿ ವೇದವ್ಯಾಸರು, ಎಲ್ಲಿ ಇವರು, ಇವೆಲ್ಲ ಯಾತಕ್ಕೆ ಕೊಡ್ತಾರೆ? ಚಿಂತನೆ ಮಾಡಬೇಕಾದ್ರೆ ನಿಜವಾದ್ರೂ ನಿರ್ಣಯ ಶ್ಲೋಕ ಓದಬೇಕು. ಪರಮಾತ್ಮ ಸಮಸ್ತ ಗುಣಗಳ ಕಣಿ, ಅನಂತ ದಿವ್ಯೋರು ಗುಣಾನುಣವ ಪ್ರಭು. ಎಷ್ಟು ಸೂರ್ಯರ ಕಾಂತಿಯವ್ರ ಮುಂದೆ ಏನೂ ಅಲ್ಲ, ಸಹಸ್ರ ಲಕ್ಷಾಮಿತ ಸೂರ್ಯ ಕಾಂತಿ. ಪರಮಾತ್ಮನಿಗೆ ಕಾಂತಿ ಕೋಟಿ ಸೂರ್ಯ, ಲಕ್ಷ ಸೂರ್ಯ, ಅನಂತ ಸೂರ್ಯ ಲೆಕ್ಕದಲ್ಲಿ ಮಾತಾಡಬೇಕೇ ಹೊರತು ಬೇರೆ ಲೆಕ್ಕನೇ ಇಲ್ಲ. ಇದರಲ್ಲಿ ಯೋಚನೆ ಮಾಡಿದರೆ ವೇದವ್ಯಾಸರು ಎಂಥವರು ಅಂತ ವೇದವ್ಯಾಸರ ಚಿತ್ರ ವಿಕಾರಗೊಳಿಸಿಬಿಟ್ಟಿದ್ದಾರೆ ಜನಗಳು. ಎರಡು ಕಾರಣಕ್ಕೆ, ಒಂದು ಅವ್ರ ಋಷಿಗಳೇ ದೇವರೇ ಅಲ್ಲ ಅಂತ ಕರೆಯೋದು ಒಂದು ಗುಂಪು. ಅವರು ದೇವರೇ ಅಲ್ಲ, ಒಬ್ಬ ಋಷಿಗಳು ಅಂತ ಕರೆದವರು ಕೆಲವರಾದರೆ, ಅವ್ರ ಋಷಿಗಳೆಲ್ಲ ಗೂಂಡ ಅಂತ ಮಾಡಿದವರು ಇವರು. ನಮ್ಮ ಜೀವಿಗಳೆಲ್ಲ ಗೂಂಡನ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಪಾಪ, ಅದು ನೋಡಿದರೆ ಎಷ್ಟು ಪಾಪ ಬರುತ್ತೆ. ಅದೆಲ್ಲ ಪುಣ್ಯ ಕೊಡ ಕಥೆಗಳಲ್ಲ, ಅವೆಲ್ಲ ಬರೀ ಪಾಪಿಷ್ಠರ ದರ್ಬಾರ. ಅದು ವೇದವ್ಯಾಸನ ಅತಿ ಸೌಮ್ಯ ಸ್ವರೂಪ ನೋಡ್ತಿರ್ಲಿಕ್ಕೆ. ಇವತ್ತು ವೇದವ್ಯಾಸರ ಗ್ರಂಥ ಓದಿದರೆ ಸೌಮ್ಯವಾಗಿರ್ತಾರೆ, ವೇದವ್ಯಾಸ ಸೌಮ್ಯ ಇರಬೇಕು ಲೆಕ್ಕ ಹಾಕಿ. ವೇದವ್ಯಾಸರ ಗ್ರಂಥ ಫ್ರಿಜ್ನಲ್ಲಿ ಒಳಗಿಟ್ಟು ಪದಾರ್ಥ 5 ನಿಮಿಷ ತೆಗೆದ್ರೆ ಕೂಲಾಗಿರುತ್ತೆ, ಒಳಗೆಷ್ಟು ಕೂಲಿರಬೇಕು? ಸಿಂಪಲ್ ಆನ್ಸರ್. ಅದು ವೇದವ್ಯಾಸರ ಸ್ಮರಣೆಯಿಂದ ಸೌಮ್ಯ ಕಾಂತಿ ಬರೋದಾದರೆ ವೇದವ್ಯಾಸರ ಕಾಂತಿ ಹೇಗಿರ್ಬೋದು? ನಾನು ಏನು ಮಾಡ್ತೇನೆ ಗೊತ್ತಾ? ನಾನು ವೇದವ್ಯಾಸ ರೂಪದಲ್ಲಿ ಇದ್ದೇನೆ, ಸೌಮ್ಯ ರೂಪ. ಹಾಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿ ಇಲ್ಲ ಹೋದ್ರೆ ನಾನು ನರಸಿಂಹರೂಪ ತೋರಿಸ್ಬಿಡ್ತೇನೆ ಅಂತ ಹೇಳ್ತಾರೆ. ನಾಳೆ ನರಸಿಂಹ ಜಯಂತಿ ಆದರೆ ಸರಿ ಹೋಗುತ್ತೆ, ನರಸಿಂಹರೂಪ ತೋರಿಸ್ಬಿಡ್ತೇನೆ. ಹಾಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿ ಅಂದ್ರೆ ಆಯಿತು ಅಂತ ಹೇಳಿ ಕಳಿಸ್ತಾಳೆ. ಹಾಕಿ ಬರ್ತಾಳೆ, ಪಾಪ ನೋಡ್ತಾಳೆ, ಕಣ್ಣು ಮುಚ್ಕೊಂಡೇ ಬಿಡ್ತಾಳೆ, ನೋಡೋಕ್ಕಾಗೋದೇ ಇಲ್ಲ. ನಾವು ಸೂರ್ಯನ ನೋಡಿದ್ರೆ ಕಣ್ಣು ಮುಚ್ಕೋತೇವೆ. ಕೋಟಿ ಸೂರ್ಯ ಪ್ರಕಾಶ ಪರಮಾತ್ಮ ಕೇಳಬೇಕಾ? ಕಣ್ಣು ಮುಚ್ಕೊಂಡೇ ಬಿಡ್ತಾಳೆ. ತಕ್ಷಣ ವೇದವ್ಯಾಸ ಹೇಳ್ತಾರೆ, ಈ ಕಣ್ಣು ಮುಚ್ಕೊಂಡ್ಲಲ್ಲ ಕುರುಡು ಮಗ ಹುಡ್ತಾರೆ ಅಂತ ಹೇಳ್ತಾರೆ. ಕುರುಡು ಮಗ ಹುಡ್ತಾರೆ, ದೊಡ್ಡ ಶಾಸ್ತ್ರಾರ್ಥ ಇದೆ. ವೇದವ್ಯಾಸ ನೋಡಿ ಯಾರು ಕಣ್ಣು ಮುಚ್ಕೋತಾರೋ ಅವ್ರ ಮಕ್ಕಳು ಕುರುಡರಾಗ್ತಾರೆ. ವೇದವ್ಯಾಸ ಅಂದ್ರೆ ಭಾಗವತ, ಯಾರು ಭಾಗವತಾದಿ ಗ್ರಂಥ ಓದ್ದೆ ಮುಚ್ಚಿಡ್ತಾರೋ ಅವ್ರ ಮಕ್ಕಳು ಕುರುಡರಾಗ್ತಾರೆ ಅಂದ್ರೆ ಏನು, ನಾಸ್ತಿಕರಾಗಿ ಹೋಗ್ತಾರೆ ಅಂತ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ, ಇವತ್ತಾಗ್ತಿರೋದು ಹಾಗೇನೆ. ವೇದವ್ಯಾಸ ಗ್ರಂಥ ಓದ್ದೆ ಇದ್ದವರಿಗೆಲ್ಲ ಮಿಥ್ಯಾಜ್ಞಾನ ವೈಕ್ಲಾಸ ಬರುತ್ತೆ, ನಾಸ್ತಿಕರಾಗಿ ಹೋಗ್ತಾರೆ. ದೇವರಿಲ್ಲ, ದಿಂಡ್ರಿಲ್ಲ ಅಲ್ಲ, ಕಂಡವರೇ ದೇವರು ಅಂತಾರೆ, ತಾವೇ ದೇವರು ಅಂದ್ಕೊಂಡ್ಬಿಡ್ತಾರೆ ಕೊನೆಗೆ. ಅದಾಗಬಾರ್ದು. ಈ ಮಗ ಉಪಯೋಗ ಧೃತರ ಅಷ್ಟ ಹುಟ್ಟಿದಾಗ ಸಾಲ್ದರ ಬಗ್ಗೆ ಇನ್ನೊಬ್ಬ ಮಗ ಬೇಕು ಅಂತ ಕೇಳ್ತಾಳೆ. ಎರಡನೇ ಸೊಸೆ ಅಂಬಾರಿಕನ ಕಳಿಸ್ಕೊಡ್ತಾಳೆ, ಅವಕ್ಕೂ ಕಂಡೀಷನ್ ಹೇಳ್ತಾರೆ, ಅಮ್ಮ ಒಂದು ವರ್ಷ ಕಾದು ಬಿಡು ಹೋಗಲಿ ಅಂದರೆ, ಇಲ್ಲ ಇಲ್ಲ ಈಗಲೇ ಆಗಬೇಕು, ಆಯಿತು ನಾನು ಹಾಗೆ ಮಾಡ್ತೇನೆ ಮತ್ತೆ ಅಂತ ಹೇಳ್ತಾಳೆ. ಆಗ ಹೇಳಿ ಕಳಿಸ್ತಾಳೆ, ಆಕೆ ಅಕ್ಕನಿಗಾಗಿ ನೆನಪಿಟ್ಕೊಂಡಿರ್ತಾಳೆ, ಕುರುಡು ಮಗ ಹುಟ್ಟಿದ್ರೆ ಕಷ್ಟ ಅಂಥೇಳಿ ಕಷ್ಟಪಟ್ಟು ಕಣ್ಣು ಮುಚ್ಚಿಕೊಂಡು ತಡ್ಕೋತಾಳೆ ಪಾಪ. ಆದರೆ ಮೈ ಬೆವತು, ಮೈಯೆಲ್ಲ ಬೆಳಚಾಗಿಬಿಡ್ತಾನೆ. ಅಷ್ಟು ಪಾಂಡುರಾಜ ಹುಟ್ಟುತ್ತಾನಮ್ಮ, ಇವಳು ಅಷ್ಟೇನೆ ಬೆದರಿದ್ದಕ್ಕೋಸ್ಕರ ಪಾಂಡುವರ್ಣದ ಮಗ ಹುಟ್ಟಿದ್ದಾನೆ. ದುಃಖ ಪಡ್ತಾಳೆ, ಸೇ ಇದು ಸಾಧ್ಯ ಇಲ್ಲ, ಇನ್ನೊಬ್ಬ ಮಗ ಬೇಕಾದ್ರೆ ಮೊದಲೇ ಸೊಸೆಯನ್ನು ಮತ್ತೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಅಮ್ಮ ಈಗಲಾದರೂ ಕೇಳು, ಇನ್ನು ವರ್ಷ ವ್ರತ ಮಾಡಲಿ ಅವ್ರು, ಈಗಲಾದರೂ ವ್ರತ ಮಾಡು, ಈಗಲಾದರೂ ವ್ರತ ಮಾಡುವಂತೆ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಇರಲ್ಲ, ಪ್ರಾಣ ಹೋದ್ರೆ ವ್ರತ ಮಾಡೋದಿಲ್ಲ ಅಂತ ನಮ್ಮ ಜನ. ಸತ್ಯವತಿ ಹಾಗೆ ಮಾಡಲಿಕ್ಕೆ ಕಾರಣ ಪ್ರಾರಬ್ಧ ಪಾಪ, ನಮಗೆ ಯೋಗ್ಯತೆಯೇ ಇಲ್ಲ ಹಾಗೆ ಮಾಡ್ತಿದ್ದೆ. ವ್ರತ ಮಾಡಿದಾಗ ಮಕ್ಕಳು ಹುಟ್ಟ ರೀತಿಯೇ ಬೇರೆ, ವ್ರತ ಮಾಡದೇ ಇದ್ದವ್ರು ಮಕ್ಕಳು ಹುಟ್ಟ ರೀತಿಯೇ ಬೇರೆ. ಅದು ಎಂಥ ಪುಣ್ಯಾತ್ವರಾಗಿ ಒಳ್ಳೆ ಮಗ ಹುಟ್ಟಿದಾಗ ಎಂಥ ಪುಣ್ಯಾತ್ವರ ಅಂತಾರಲ್ಲ ಆ ಟೈಪ್. ಏನು ಸುಕೃತವ ಮಾಡಿದಳು ಯಶೋದೆ, ಸಾಮಾನ್ಯ ಪುಣ್ಯ ಕೃಷ್ಣಾವತಾರವಾಗ್ತಿತ್ತ? ಒಬ್ಬ ಸತ್ಪುತ್ರ ಹುಟ್ಟಬೇಕಾದ್ರೆ ಎಷ್ಟೋ ತಪಸ್ಸು ಮಾಡಿರಬೇಕು. ಕೇಳೋದಿಲ್ಲ, ಇಲ್ಲ ಮತ್ತೆ ಕಳಿಸ್ತೀರ, ಆಯಿತು ನಾನು ಮತ್ತೆ ದುರ್ಗ ತೋರಿಸ್ತೇನೆ ಅಂತ ಹೇಳ್ತಾರೆ. ಮೊದಲೇ ಸಸ್ಯನ ಬೈದು ಹೆದರಿಸಿ ಏನೋ ಮಾಡಿ ಕಳಿಸ್ಕೊಡ್ತಾಳೆ ಪಾಪ. ಆಕೆ ಭಯ ಆಗುತ್ತೆ, ಈಗ ಹೋದರೆ ಅಲ್ಲ ಇನ್ನೊಮ್ಮೆ ಹೋಗೋ ಸ್ಥಿತಿಯಲ್ಲೇ ಆಕಿರೋದಿಲ್ಲ, ಅಷ್ಟು ಭಯ ಆಗಿರುತ್ತೆ ಪಾಪ ಆಕೆಗೆ. ಯೋಚನೆ ಮಾಡ್ತಾಳೆ, ಹೋಗದೆ ಹೋದರೆ ಅತ್ತೆ ಬೈತಾಳೆ, ಹೋದರೆ ಕಣ್ಣು ಮುಚ್ಕೋಬೇಕಾಗತ್ತೆ. ಯೋಚನೆ ಮಾಡಿಬಿಟ್ಟು ನಾನು ದಾಸಿನ ಕರೀತಾಳೆ, ದಾಸಿನ ಕರೆದು ನೋಡು ನನ್ನ ಪರ ನೀನು ಹೋಗಬೇಕು, ನಾನಂತೂ ಹೋಗೋದಿಲ್ಲ ಅಂತ ಹೇಳಿ ಒಪ್ಕೋತಾಳೆ. ಆಕೆ ತಕ್ಷಣ ಏನು ಮಾಡಿಲ್ಲ ಅಂತ ಗೊತ್ತಾ, ತನ್ನ ಆಭರಣ ಎಲ್ಲ ಹಾಕಿ ಹಾಕಿಬಿಡ್ತಾಳೆ, ಪೀತಾಂಬರ ಉಡಿಸಿಬಿಡ್ತಾಳೆ, ಆಕೆನ ಕಳಿಸ್ಕೊಡ್ತಾಳೆ. ಎಷ್ಟು ಒಳ್ಳೇದು ಗೊತ್ತಾ ಇದು, ವೇದವ್ಯಾಸ ಹತ್ರ ಹೋಗ್ತೇನೆ ಅಂದಿದ್ದಕ್ಕೆ ಆಕೆಗೆ ಎಂಥ ವೇಷ ಬಂತು ನೋಡಿದ್ರ, ಕೂತಲ್ಲೇ ಸಂಪತ್ತು ಬಂತು. ಪಾಠ ಕೇಳುತ್ತೇನೆ ಅಂದರೆ ಸಾಕತ್ತೆ ಸಂಪತ್ತು ಕೊಡ್ತಾರಂತೆ ಇವರು, ಅದು ವಿಶೇಷ. ಕೇಳಿದ ಮೇಲಲ್ಲ, ಇನ್ನು ವೇದವ್ಯಾಸ ಹೋಗಿಲ್ಲ ಆಕೆ ವೇದವ್ಯಾಸರ ಹತ್ರ, ಎಲ್ಲ ಬಂದುಬಿಡ್ತಂತ. ಆಗಲೇ ಅರಸಿ ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ಶ್ರೀಪಾದರಾಜರ ಮಾತು, ದುರಿತ ಗಜಕ್ಕೆ ಪಂಚಾನನ, ನರಹರಿಯ ದೇವರ ದೇವ ದುರಿತ ಗಜಕ್ಕೆ ಪಂಚಾನನ. ಅದು ದೇವ್ರ ಪೂಜೆ ಮಾಡ್ತೇವೇನೆ ಸಂಪತ್ ಶುರು ಮಾಡಿದ ಮೇಲಲ್ಲ, ಪ್ರಾರಂಭ ಮಾತ್ರ ಮಿಚ್ಛಾವ ಅಷ್ಟು ಸರ್ವೇ ನನಿಷ್ಮಾನ. ಒಳ್ಳೆ ಕೆಲಸ ಮಾಡ್ತೇನೆ ಅಂತಷ್ಟು ಒಳ್ಳೆಯದಾಗಲಿ ಶುರುವಾಗುತ್ತೆ ಅಂತಾಗಲೇ. ಇದು ಅರ್ಥ ಮಾಡಿಕೊಂಡ್ರೆ ಈ ಕಥೆ ನಮಗೆ ಜೀವನಕ್ಕೆ ಅತ್ಯಂತ ಉಪಯುಕ್ತವಾದದ್ದು. ಇನ್ನಾದರೂ ಕೂಡ ಹೇಳ್ತಾರೆ ಭಾಗವತದಲ್ಲಿ, ಭಾಗವತ ಕೇಳಿದರೆ ಅಲ್ಲ, ಭಾಗವತ ಕೇಳ್ತೇವೆ ಅಂತ ಹೊರಟ್ರೆ ಅಶ್ವಮೇಧ ಪದೇ ಪದೇ, ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಆಗೋದು ಪುಣ್ಯ ಬರುತ್ತೆ. ಇನ್ನು ಹೋದ್ಮೇಲೆ ಎಷ್ಟು ಪುಣ್ಯ ಬರಬೇಕು, ಈ ರೀತಿ ಲೆಕ್ಕ ಹಾಕಿ ಒಳ್ಳೆ ನಿದರ್ಶನ. ಹೋಗ್ತಾಳೆ ಶ್ರದ್ಧೆಯಿಂದ, ವೇದವ್ಯಾಸ ಅನ್ನೋದು ಕಣ್ಣು ಮುಚ್ಕೊಬೋದಿಲ್ಲ, ಭಯನೂ ಪಡೋದಿಲ್ಲ, ಶ್ರದ್ಧೆಯಿಂದ ಕೇಳ್ತಾಳೆ. ಫಲ ಏನಾಯ್ತು ಗೊತ್ತಾ, ಸಾಕ್ಷಾತ್ ವಿದುರನಂಥ ಮಗ ಹುಡ್ತಾನೆ. ವಿದುರನಂಥ ಮಗ ಹುಡ್ತಾನೆ, ಆತ ಬ್ರಾಹ್ಮಣ ಕ್ಷತ್ರಿಯನಲ್ಲ ಏನೂ ಅಲ್ಲ, ಲೋಕದಲ್ಲಿ ಅಂಥ ಮಾನ್ಯನಾಗ್ತಾನೆ ಪುಣ್ಯ. ಸಾಕ್ಷಾತ್ ಯಮದೇವರು ಮಗನಾಗಿ ಹುಟ್ಟಿ ಬರ್ತಾರೆ. ಆದ್ದರಿಂದ ಆಕೆ ಶೂದ್ರ ಸ್ತ್ರೀ ಆದರೂ ಕೂಡ ವಿದುರನ ಪಡ್ಕೊಂಡ ಭಾಗ್ಯವತಿ ಆಯ್ತು. ಹೌದ್ರೆ ವೇದವ್ಯಾಸರ ಹೋಗ್ಲಿಕ್ಕೆ ಎಲ್ಲರಿಗೂ ಅರ್ಹತೆ ಇದೆ, ಭಾಗವತಾದಿ ಎಲ್ಲರಿಗೂ ಕೇಳಬಹುದು ಎಂಬ ಸಾಕ್ಷಿ ಇದು. ಶ್ರೀಶೂದ್ರ ಬ್ರಹ್ಮ ಬಂಧೂನಾಂ ಶ್ರುತೀನ ತ್ರಯೀನೋ ತ್ರಯೀನ ಶ್ರುತಿಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತ. ವೇದವ್ಯಾಸರ ಹತ್ರ ದಾಸಿ ಹೋಗ್ಲಿಕ್ಕೆ ಬಂತು ಅಂದರೆ ಇವತ್ತು ಬ್ರಾಹ್ಮಣರನ್ನು ಹೋಗೋದಿಲ್ಲ ಅಂದರೆ ಇದಕ್ಕಿಂತ ಕಡಿಮೆ ಆದಾಗಾಯ್ತಲ್ಲ ಜೀವನದಲ್ಲಿ ವ್ಯರ್ಥ ವ್ಯರ್ಥ ತಂದ್ಕೊಂಡಾಗ ಮುಂದಿನ ಕತೆ ಇತಿಹಾಸ ಆಗೋಯ್ತು. ಅದಕ್ಕೆ ಹೇಳ್ತಾರೆ, ಅದಕ್ಕೂ ಬಾದರಾಯಣ ಅಂತ ಅವರ ಹೆಸರು. ಯಾತಕ್ಕೆ ಬದರ ಅಂದರೆ ಚಂದ್ರ, ಬಾದರ ಅಂದರೆ ಚಂದ್ರವಂಶದವರು, ಯದು ಯಾದವ ರಘು ರಾಘವ, ಬದರ ಬಾದರ ಸರಳವಾದ ಅರ್ಥ ಅದಕ್ಕೆ. ಆಮೇಲೆ ಬಾದರಾಯಣ ಅಂದರೆ ಏನು, ಯದುವಂಶವನ್ನು ಚಂದ್ರವಂಶ ಉದ್ಧಾರ ಮಾಡಿದವರು, ಯಾದವಾರಿ ಬರೀತಾರೆ ಅರ್ಥವನ್ನು. ಕರಾವನ ಸ್ತೋತ್ರದಲ್ಲಿ ಬರೀತಾರೆ ಪುರುವಂಶಕಾರಿನ್ ಅಂತ ಹೇಳ್ತಾರೆ, ಹಾಗೂ ನಷ್ಟವಾದ ಚಂದ್ರವಂಶವನ್ನು ಉದ್ಧಾರ ಮಾಡಿದ್ದಕ್ಕೋಸ್ಕರ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬ ಅನೇಕ ಅರ್ಥಗಳನ್ನು ಹೇಳ್ತಾರೆ ಅದಕ್ಕೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ರೂಪ ಅಂದರೆ ವಿಚಿತ್ರವಾದ ರೂಪ ಅದು. ವೇದವ್ಯಾಸರಿಂದ ಜ್ಞಾನ ಬರುತ್ತೆ ಅಲ್ಲ, ವಂಶನೂ ಬೆಳೆಯುತ್ತೆ ಅಂತ ಅರ್ಥ. ಯಾವ ರೀತಿ ಬೆಳೆಯುತ್ತೆ, ಒಂದು ಭಾಗವತಾದಿ ಕೇಳಿದರೆ ವಂಶದ ಹರಿವಂಶ ಕೇಳಿದರೆ ಮಕ್ಕಳಾಗ್ತಾರೆ ಅಂತ ಹೇಳಿದ್ದಾರಲ್ಲ, ಸೊ ಮಕ್ಕಳು ಕೊಡ್ತಾರೆ ಅಂತ ಆಯ್ತಲ್ಲ. ವೇದವ್ಯಾಸಿಯವ್ರ ಮಕ್ಕಳನ್ನು ಕೊಡ್ತಾರೆ ಅಂತಲೂ ಆಯಿತು, ಜ್ಞಾನ ಕೊಡ್ತಾರೆ ಅಂತ ಆಯಿತು. ಜ್ಞಾನ ಬೆಳೀತಾ ಬೆಳೀತಾ ಜ್ಞಾನ ಸಂತತಿ ಅಂತ ಕರೀತಾರೆ. ನಮ್ಮಲ್ಲಿ ಎರಡು ಪದ್ಧತಿ ಉಂಟು, ಶಿಷ್ಯ ಮಕ್ಕಳು ಎರಡು ವಿಧ ಅಂತ. ಪಾಠ ಕೇಳಿ ಶಿಷ್ಯರಾಗ್ತಕ್ಕಂಥವರು ಕೂಡ ಜ್ಞಾನದ ಮಕ್ಕಳಂತವರಲ್ಲ, ವಿದ್ಯಾಸಂತತಿ ಅಂತಿದ್ದಾರೆ. ರಾಯರು ಬರೀತಾರೆ ವಿದ್ಯಾಸಂಬಂಧಿನ ಅಂತ ಕರೀತಾರೆ. ಇನ್ನು ಮದುವೆ ಮಕ್ಕಳು ಹುಡ್ತಾರಲ್ಲ ಅವರೆಲ್ಲ ಅವರ ಸಂತತಿ ಅಂತ ಹೆಸರು. ಅವರೆಲ್ಲ ದೇಹದ ಮಕ್ಕಳಾದರೆ ಇವರೆಲ್ಲ ಜ್ಞಾನದ ಮಕ್ಕಳು. ಅಂತ ಮಕ್ಕಳನ್ನು ಕೊಡೋದ್ರಿಂದ ವೇದವ್ಯಾಸ ದೇವರು ಸಂತತಿಯನ್ನೂ ಕೊಡ್ತಾರೆ. ಅದರಲ್ಲಿ ಎರಡಿದ್ದಾರೆ, ಧೃತರಾಷ್ಟ್ರ ಹುಟ್ಟಿದಾಗ ಕೌರವರು ಬರ್ತಾರೆ, ಪಾಂಡವರು ಹುಟ್ಟುತ್ತಾರೆ ಮುಂದೆ ಪಾಂಡವರು ಬರ್ತಾರೆ. ಅದು ಯೋಗ್ಯ ಉಪಾಸನೆ ಮಾಡಿದರೆ ಸತ್ಪುತ್ರರು ಹುಟ್ಟುತ್ತಾರೆ, ಇಲ್ಲೋದ್ರೆ ಅಯೋಗ್ಯರು ಹುಟ್ಟುತ್ತಾರೆ. ಎರಡಕ್ಕೂ ಅವರೇ ಕಾರಣ. ಆದ್ದರಿಂದಾಗಿಯೇ ವೇದವ್ಯಾಸರನ್ನ ನಾರಾಯಣ ಅಂತ ಆರಾಧನೆ ಮಾಡಿದರೆ ಪಾಂಡವರಂತ ಮಕ್ಕಳು ಹುಡ್ತಾರೆ, ಕಶ್ಚಂದ್ರ ಋಷಿ ಅಂತ ಆರಾಧನೆ ಮಾಡಿದರೆ ಕೌರವರಂತ ಮಕ್ಕಳು ಹುಡ್ತಾರೆ ಅಷ್ಟೇ. ಹೀಗಾಗಿ ಇಬ್ಬರಿಗೂ ಕೂಡ ಫಲ ಕೊಡ್ತಾರೆ, ಬಿಡೋದಿಲ್ಲ ಅವರು. ಅಂಗಡಿ ಹೋದರೆ ಏನಾದ್ರು ಕೊಡಲೇಬೇಕಲ್ಲ, ಅವ್ರು ಕೊಟ್ಟ ಸೇವೆ ತಕ್ಕ ಫಲ. ಏಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯ. ಮುಂದಿನ ಕತೆ ಎಲ್ಲರಿಗೂ ಗೊತ್ತು, ಪಾಂಡವರು ಹೇಗಾಗ್ತಾರೆ. ವೇದವ್ಯಾಸನ ಶ್ರದ್ಧೆಯಿಂದ ಸೇವೆ, ಕಣ್ಣು ಮುಚ್ಚಿಕೊಳ್ಳದೆ ಹೋಗಿದ್ದಕ್ಕೆ ಪಾಂಡವರೆಲ್ಲ ಕಣ್ಣಿರೋರಾಗ್ತಾರೆ, ಲೋಕ ಜ್ಞಾನಿಗಳಾಗ್ತಾರೆ. ಅವ್ರು ಕಣ್ಣು ಮುಚ್ಚಿಕೊಂಡು ಕೌರವರೆಲ್ಲ ಕೂಡ ವಂಶ ಪಾರಂಪರ್ಯ ಕುರುಡರಾಗ್ತಾರೆ. ವಂಶ ಪಾರಂಪರ್ಯ ಕುರುಡ್ರು. ಧೃತರಾಷ್ಟ್ರ ಕಣ್ಣು ಮುಚ್ಚಿಕೊಂಡ, ಕೌರವರು ಕಣ್ಣು ಮುಚ್ಚಿಕೊಂಡ್ರು. ಎಷ್ಟು ಕಣ್ಣು ಮುಚ್ಚಿಕೊಂಡ್ರು ಗೊತ್ತಾ? ಕೃಷ್ಣ ಒಂದು ವಿಶ್ವರೂಪ ತೋರಿಸಿದ್ರು ಕಣ್ಣು ತೆಗಿಲಿಲ್ಲ ದುರ್ಯೋಧನ. ಅವ್ರು ಯಾವ ರೀತಿ ಕಣ್ಣು ಮುಚ್ಚಿಕೊಳ್ಳೋ ಅಭ್ಯಾಸ ಮಾಡಿದ್ರು ಅಂದರೆ ನಮ್ಗೆ ಅರ್ಥ. ಕೃಷ್ಣಾಷ್ಟಮಿ ಮಧ್ಯರಾತ್ರಿ ಕಣ್ಣು ಮುಚ್ಚಿ ಕೂತಿರ್ತಾರಲ್ಲ ಆ ಟೈಮ್, ಕೃಷ್ಣ ಜಯಂತಿ ಅರ್ಘ್ಯರಾತ್ರಿ ಕೊಡಬೇಕಲ್ಲ ಮಧ್ಯರಾತ್ರಿ, ದುರ್ಯೋಧನ ವಂಶದವರು ಅಂತ ಅರ್ಥ. ಅವರಿಗೆ ಕಣ್ಣು ತೆಗೆದು ಅರ್ಘ್ಯ ಕೊಡಲಿಕ್ಕೆ ಬರೋದಿಲ್ಲ ಅಂದರೆ ಕಣ್ಣು ಮುಚ್ಚಿದ ಜನಗಳು ಅವರೆಲ್ಲ ಕೂಡ ಅಂತ ಅನರ್ಥ ಆಗಬಾರ್ದು. ಮುಂದೆ ಪಾಂಡವರ ಕಥೆ ಜಗತ್ತಿಗೆ ಗೊತ್ತು. ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಎಂಥ ಪಾಂಡವರವರೆಲ್ಲ ಕೂಡ. ದುರ್ಯೋಧನಾದಿಗಳು ಹೇಳ್ತಾರೆ, ದುರ್ಯೋಧನ ಪಾಪಮಯ ಮಹಾದ್ರುಮಃ. ವೇದವ್ಯಾಸ ಬರೀತಾರೆ ಅವನು ಪಾಪದ ಮಹಾ ಕೊಡತು ತುಂಬಿದ ವಿಷವೃಕ್ಷ ಅಂತ ಕರೀತಾರೆ. ದುರ್ಯೋಧನ ಅಂದರೆ ವಿಷವೃಕ್ಷ, ಪಾಂಡವರು ಪುಣ್ಯವೃಕ್ಷ ಅಂತ ಹೆಸರಿಟ್ಟಿದ್ದಾರೆ. ವೃಕ್ಷದಿಂದ ಇನ್ನೊಂದು ವೃಕ್ಷ ಬೆಳೆ ಹಾಗೆ ದುಸ್ಸಂತಾನ ಬೆಳಕೊಂಡದ್ದು. ಕಲಿಯುಗ ಅಂತ ಕೌರವರಿದ್ದ ಲೆಕ್ಕ, ಕಲಿಯುಗದ ಸಂತತಿ ಅಲ್ಲ, ಕೌರವರು ಸಂತತಿ ಇದ್ದಾಗ. ವೇದವ್ಯಾಸ ಗ್ರಂಥ ಕೇಳಿದ ತಕ್ಷಣ ಚೇಂಜ್ ಆಗ್ತಾರೆ ಅಷ್ಟೆ. ಆಗ ಪಾಂಡವ ಸಂತತಿ ಇದ್ದಾಗ ಲೆಕ್ಕ ಇದೆಲ್ಲ ತಿಳಿಸ್ಕೊಡ್ತಕ್ಕಂಥ ಗ್ರಂಥ ಇದು. ಇನ್ನು ಮಹಾಭಾರತ ತುಂಬ ಉದ್ದಕ್ಕೂ ವೇದವ್ಯಾಸರು ಬರ್ತಾನೆ ಇರ್ತಾರೆ. ಅದು ಬರೋದ್ರಲ್ಲಿ ಎರಡು ವೈಶಿಷ್ಟ್ಯ, ಅವರು ಕರೆದಾಗೂ ಬರ್ತಾರೆ, ಅವರಾಗೂ ಬರ್ತಿರ್ತಾರೆ. ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಪಾಂಡವರು ಒಳಗೆ ಹೋಗ್ಬೇಕು ಊರೊಳಗೆ, ದುರ್ಯೋಧನಾದಿಗಳು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹಠ ಹಿಡಿತಾರೆ. ತಷ್ಟ ವೇದವ್ಯಾಸರು ಬರ್ತಾರೆ, ಒಳಗೆ ಪ್ರವೇಶ ಮಾಡೇ ಬಿಡ್ತಾರೆ. ಬರೋದು ಹೇಗೆ ಬರ್ತಿದ್ರು ಅಂತ ಮೇಲಿಂದ ಇಳಿದು ಬರ್ತಿದ್ರು. ರಾಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತ ನಡ್ಕೊಂಡು ಬರೋದು ಇಡೋದು ಅವ್ರಿಗೆ ಗೊತ್ತಿಲ್ಲ. ಸೀದಾ ಮೇಲಿಂದ ಇಳಿಯೋದು ಬರೆದು ಬಿಡೋದು, ಮೇಲಿಂದ ಇಳಿದು ಬಂದವರು ಅಂತ ಪೊಯ್ಯೋದಕ್ಕೆ ಅದು ಇಡಿಯಮ್ಮ ಆಯ್ತದ ಒಂದು. ಅವರೇ ನಾವೇ ಅದು ಇಳಿದು ಬರ್ಲಿಕ್ಕೆ ಬರೋದಿಲ್ಲ ಅಂತ. ಈ ಮಾತನ್ನು ಅವಲ್ಲ ಪಂಪ ಬರೀತಾನೆ, ಪಂಪ ಜೈನ ಮತಕ್ಕೆ ಕನ್ವರ್ಟ್ ಆದವನು. ಅವನು ಹೇಳ್ತಾನೆ, ನಮ್ಮ ಮಹಾಭಾರತ ನನಗೇನು ಗೌರವ ಏನಿಲ್ಲ ಅಂತ ಬರೆದು ಬಿಡ್ತಾನೆ. ನನಗೆ ಬೆಳಗುವೇನಿಲ್ಲಿ ಲೌಕಿಕಮಮ್ ಅಲ್ಲಿ ಜಿನಾಗಮಮ್ ಅಂತ ಹೇಳ್ತಾನೆ. ಆದಿಪುರಾಣ ಅಂದರೆ ಶಾಸ್ತ್ರ ಅವನಿಗೆ, ಮಹಾಭಾರತ ಅಂದರೆ ಲೋಕ ಕಾವ್ಯ ಅದು. ಅದರಲ್ಲಿ ಬರೀತಾನೆ ವೇದವ್ಯಾಸರು ಹೇಗೆ ಬರ್ತಿದ್ರು ಅಂದರೆ ಆಕಾಶದ ಹಾಗೆ ಇಳಿತಿದ್ರು ಅಂತ ಬರೀತಾನೆ. ಅಂದರೆ ಮಹಾಭಾರತದ ಮಾತನ್ನು ಬದಲಾಯಿಸೋಕ್ಕಾಗಲಿಲ್ಲ ಆತನ ಕೈಲಿ, ಅಷ್ಟರ ಮಟ್ಟಿಗೆ ಸತ್ಯ ಸಂಗತಿ ಅದು. ವೇದವ್ಯಾಸರ ಸರ್ವಾಂತರ್ಯಾಮಿಗಳು ಅಂತ ಅರ್ಥ. ವಾಯುದೇವರೇ ಸರ್ವಾಂತರ್ಯಾಮಿಗಳು, ಸ್ವಾಮಿನ್ ಸರ್ವಾಂತರಾತ್ಮನ ಅಂತ ಹೇಳಬೇಕಾದ್ರೆ ಸರ್ವೋತ್ತಮ ಸರ್ವಾಂತರ್ಯಾಮಿ ಅಂತ ಮತ್ತೆ ಹೇಳಬೇಕಾಗಿಲ್ಲ. ತಕ್ಷಣ ಬರ್ತಿದ್ರು, ಬರೋದು ಎಲ್ಲ ಸಮಸ್ಯೆ ಪರಿಹಾರ ಮಾಡಿಬಿಡು. ತಸ್ಮಾತ್ ಶಾಸ್ತ್ರಾರ್ಥ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಯಾವುದೇ ಸಮಸ್ಯೆ ಬಂದರೆ ವೇದವ್ಯಾಸನ ಧ್ಯಾನ ಮಾಡಿ ಪರಿಹಾರ ಆಗಿಬಿಡುತ್ತೆ ಅಂತ. ವ್ಯಾಸರೂಪದ ಚಿಂತನೆಯಿಂದ ಶಾಸ್ತ್ರಾರ್ಥವೇ ಪರಿಹಾರ ಆಗಬೇಕಾದ್ರೆ ಇನ್ನು ಲೋಕದ ಸಮಸ್ಯೆ ಆಗತ್ತಾ? ಆಗೋದೇ ಇಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಮುಖ್ಯವಾದ ಸಂದೇಶ. ಇನ್ನು ಅದೆಲ್ಲ ಉಡ್ದಾಳೆ ಹೇಳೋದು ಗೊತ್ತೇ ಇಲ್ಲ. ಈಗ ಮುಖ್ಯವಾದ ಘಟ್ಟ ಅಂದರೆ ಯುದ್ಧ ಪ್ರಾರಂಭ ಆಗಬೇಕೀಗ. ಕುರುಪಾಂಡವರ ಯುದ್ಧ, ಧೃತರಾಷ್ಟ್ರದಲ್ಲಿ ಕಣ್ಣು ಕಾಣೋದಿಲ್ಲ, ಮುಂದೆ ಯುದ್ಧಕ್ಕೆ ಹೋಗೋ ಸಾಧ್ಯತೆ ಕೂಡ ಇಲ್ಲ. ಕೂತಿದ್ದಾರೆ ಅರಮನೆಯಲ್ಲಿ, ವೇದವ್ಯಾಸರು ಬರ್ತಾರೆ, ಧೃತರಾಷ್ಟ್ರ ಯುದ್ಧ ನೋಡ್ತೀಯೋ ಅಥವಾ ಕೇಳ್ತೀಯೋ ಅಂತ ಕೇಳ್ತಾರೆ. ಯುದ್ಧ ನೋಡೋದಕ್ಕೆ ಇಷ್ಟಪಟ್ಟರೆ ತೋರಿಸ್ಬಿಡ್ತೇನೆ, ಕೇಳೋದಕ್ಕೆ ಇಷ್ಟಪಟ್ಟರೆ ಇನ್ನೊಬ್ಬರು ಹೇಳಿಸ್ಬಿಡ್ತೇನೆ ಅಂತ ಹೇಳ್ತಾರೆ. ಇದು ಕಶ್ಯಂದ್ರ ಋಷಿ ಮಾಡೋ ಕೆಲಸಗಳಿವೆಲ್ಲ ಕೂಡ. ವ್ಯಾಸಸ್ತು ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಸ್ವಯಂ, ಸಾಕ್ಷಾತ್ ನಾರಾಯಣ ಅವರು. ಧೃತರಾಷ್ಟ್ರ ಏನು ಮಾಡಬೇಕಾಗಿತ್ತು? ಬರೀ ನೋಡ್ತೇನೆ ಅಂತ ಸಿಂಪಲ್ ಆಗಿಬಿಡೋದು, ಸ್ವಿಚ್ ಆನ್ ಮಾಡಿ ನೋಡ್ಕೊಂಡು ಕೂತ್ಬಿಡ್ತಿದ್ದೆ ಆರಾಮಾಗಿ. ನಾನು ಕೇಳಬೇಕು ಅಂತ, ನಾನು ನೋಡೋದಿಲ್ಲ ಕೇಳಬೇಕು ಅಂತ ಹೇಳಿಬಿಡ್ತೆ. ಆ ಸಮಸ್ಯೆ ಏನಾಯ್ತು ಗೊತ್ತಾ? ಈಗ ಇನ್ನೊಬ್ಬನಿಗೆ ಕೊಟ್ಟು ಅವನ ಕೈಯಲ್ಲಿ ಹೇಳಿಸ್ಬೇಕೀಗ. ಒಂದು ಸುಲಭ ಅಲ್ಲ, ಎರಡು ಕೆಲಸ ಆಯ್ತು. ಈಗ ತಕ್ಷಣ ವೇದವ್ಯಾಸರು ಸಂಜಯನ ಕರೀತಾರೆ, ಸಂಜಯ ನೀನು ನೋಡು ಇವ್ರಿಗೆ ಹೇಳು ಅಂತ ಹೇಳಿದ್ರು. ನೀನು ನೋಡು ಇವನು ಹೇಳು, ನಾ ಇಲ್ಲೇ ಕೂತಿರ್ತೀವಿ. ಮತ್ತೆ ವೇದವ್ಯಾಸ ಎದ್ದೋಗ ಅಲ್ಲೇ ಕೂತಿರ್ತಾರೆ, ಇಡೀ ಮಹಾಭಾರತ ಯುದ್ಧ ಹೇಳಿಸ್ತಿದ್ದಾರೆ, ಅಲ್ಲೇ ಕೂತಿದ್ದಾರೆ. ಅದಕ್ಕೆ ವ್ಯಾಸಪೀಠ ಅಂತ ಹೇಳಿದ್ರೆ ಅದೇ. ಮಹಾಭಾರತ ನಡೀತಾ ಇದೆ ಅಂದರೆ ವೇದವ್ಯಾಸರು ಒಂದು ಕೂತಿರ್ತಾರೆ ಅಂತ ಅರ್ಥ. ನಮ್ಮ ಕಣ್ಣಿಗೆ ಕಾಣೋದಿಲ್ವೇ ಹೊರತು ಅವ್ರು ಕೂತೇ ಇರ್ತಾರೆ, ಅವರೇ ಮಾತಾಡಿಸ್ತಾರೆ, ಉಳಿದವರಿಗೆ ಮಾತಾಡೋ ಶಕ್ತಿ ಇಲ್ಲ. ಇವು ಅಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಆ ಮಾತನ್ನು ತಿಳ್ಕೊಂಡಿರ್ಬೇಕು. ವೇದವ್ಯಾಸ ಸಂಜಯ ನೋಡ್ತಾನೆ, ಹೇಳ್ತಾ ಬರ್ತಾನೆ. ಸಂಜಯ ನೋಡಬೇಕು, ಅದನ್ನು ಹೇಳಬೇಕು, ಧೃತರಾಷ್ಟ್ರ ಕೇಳಬೇಕು. ಇದು ಯಾವುದೋ ಸಣ್ಣ ವಿಷಯ ಅಲ್ಲ ನೋಡೋದಕ್ಕೆ ಹೇಳೋದಕ್ಕೆ. ಅದು ಕ್ರಿಕೆಟ್ ಮ್ಯಾಚ್ ಕಂಡವನು ಕಾಮೆಂಟೇಟರ್ ಮಾಡೋದಿಲ್ಲ, ಅದಕ್ಕೆ ಎಕ್ಸಾಮ್ ಇರುತ್ತೆ, ಪಾಸ್ ಮಾಡ್ಕೊಂಡು ಹೋಗಿರ್ಬೇಕು ಅವರು. ಅಲ್ಲಿ ಹೇಳಿದ್ರೆ ಮತ್ತೆ ಕ್ವಶನ್ ಮಾಡ್ತಾರೆ, ತಪ್ಪಾಗಿರುತ್ತೆ ಎಷ್ಟೋ ಸಲ, ನಾವು ನೋಡಿರ್ತೀವಿ ಅದರಲ್ಲ. ಅಂಥದ್ದಕ್ಕೆ ಅದೇ ಹೊಡೆದಾಟಲ್ಲ ಬಡದಾಟಲ್ಲ ಶಸ್ತ್ರಾಸ್ತ್ರಲ್ಲ ಏನೂ ಅಲ್ಲ. ಅದಕ್ಕಿಷ್ಟು ಎಕ್ಸ್ಪರ್ಟೈಸ್ ಬೇಕಾದರೆ, ಇನ್ನು ಮಹಾಭಾರತ ಯುದ್ಧ ಅಂದರೆ ಸಣ್ಣ ಪುಟ್ಟ ಯುದ್ಧ ಅಲ್ಲ, ಅದು ಜಗತ್ತು ಕಂಡ ದ್ವಿತೀಯವಾದ ಯುದ್ಧ ಅಂದರೆ ಮಹಾಭಾರತ ಯುದ್ಧ. ಹಿಂದಿನ ಯಾವ ಯುದ್ಧವೂ ಅದಕ್ಕೆ ಈಕ್ವಲ್ ಅಲ್ಲ, ಮುಂದಿನ ಯಾವುದೂ ಈಕ್ವಲ್ ಅಲ್ಲ, ಅದು ಹತ್ರನೂ ಬರೋದಿಲ್ಲ ಅಂತ ಯುದ್ಧ ಮಹಾಭಾರತ. ಅದನ್ನು ವರ್ಣನೆ ಮಾಡಬೇಕು. ಅಲ್ಲಿ ಉಪಯೋಗಿಸಿರೋ ವಸ್ತ್ರ ಶಸ್ತ್ರಾಸ್ತ್ರಗಳು ಯಾವುದು ಗೊತ್ತಾ? ಲೋಕ ಗೊತ್ತೇ ಇಲ್ಲ, ಪರಿಸರಾವರಾಸ್ತ್ರಗಳವೆಲ್ಲ ಕೂಡ ವಾಚ್ ರಿಪೇರಿ ಕೊಡಕ್ಕೆ ಹೋಗಿ ಯಾವುದಕ್ಕಾದರೂ ನೋಡ್ತಾರೆ ಫಾರಿಂದ, ನಂಗೆ ಅಷ್ಟು ಗೊತ್ತಾಗಲ್ಲ, ಸ್ಟಡಿ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಯಾಕೆ ತಕ್ಷಣ ಗೊತ್ತಾಗೋದಿಲ್ಲ ಅದೆಲ್ಲ, ಅವ್ರು ಎಲ್ಲಿ ಓಪನ್ ಮಾಡೋಕೆ ಗೊತ್ತಾಗಲ್ಲ ಕೆಲಸ ಎಲ್ಲ. ಅವ್ರಿಗೆ ಓಪನ್ ಮಾಡೋಕೆ ಎಲ್ಲಿ ಓಪನ್ ಮಾಡಬೇಕಿದ್ರೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಇಂಡಿಯನ್ ಆದರೆ ಮಾಡ್ದಾಕ್ಬಿಡ್ತಾರೆ, ಬಿಡೋದಿಲ್ಲ, ಅದಾಗೋದಿಲ್ಲ. ಆದರೆ ಫಾರಿನ್ ಬೇರೆ, ಲೋಕಲ್ ಬೇರೆ ಗೊತ್ತಲ್ಲ ನಮಗೆ. ವೇದವ್ಯಾಸರ ಆ ಕಾಲದ ಶಸ್ತ್ರಾಸ್ತ್ರಗಳು ಅಂದರೆ ಎಲ್ಲ ಡಿವೈನ್ ಅವೆಲ್ಲ ಕೂಡ. ಸಂಜೆ ಯಾರು ಗೊತ್ತಾ, ಟೋಟಲಿ ನಾನ್ ಟೆಕ್ನಿಕಲ್ ಫೆಲೋ. ಮೆಡಿಕಲ್ ಎಕ್ಸಿಬಿಷನ್ ಅಟೆಂಡರ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಉಂಟು ಏನಾದ್ರು ಕೂಡ? ಸಾಧ್ಯ ಇಲ್ಲ. ಅವ್ರ ಕೈಲಿ ಹೇಳಿಸ್ತಾರೆ ಅಂತ ಕೇಳಿದರೆ ಎಂಥ ಮ್ಯಾಜಿಕ್ ಇದು. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ. ಮುಂದೊಂದು ಕತೆ ಬರ್ತದೆ, ಒಂದು ಕೀಟನ ನೋಡಿದ್ರಂತೆ ರಾಜನಾಗುವಂದ್ರಂತೆ. ಕೀಟನ ಕೈಲಿ ರಾಜ್ಯವನ್ನು ಆಡಿಸ್ತಾರೆ, ಇವನ ಕೈಲೇ ಗೀತಾದಿ ಗ್ರಂಥಗಳನ್ನು ಹೇಳಿಸ್ತಾರೆ. ಅದ್ಮೇಲೆ ಎರಡು ಜ್ಞಾನ ಕಾರ್ಯನೂ ಮಾಡಿಸ್ತಾರೆ, ಬಲ ಕಾರ್ಯನೂ ಮಾಡಿಸ್ತಾರೆ. ವೇದವ್ಯಾಸದೇವರು ಒಲಿದು ಬಿಟ್ಟರೆ ಎಂಥ ಶಕ್ತಿ ಬೇಕಾದರೂ ಕೊಡ್ತಾರೆ, ಎಂಥ ಜ್ಞಾನ ಬೇಕಾದರೂ ಕೊಡ್ತಾರೆ. ಸಂಜೆಯ ನೀನು ಹೇಳಬೇಕು, ಸಂಜೆ ನೋಡಬೇಕು, ಹೇಳಬೇಕು, ವೇದವ್ಯಾಸರು ಕೂತಿರಬೇಕು, ಪ್ರಶ್ನೆ ಕೇಳಬೇಕು. ಕೇಳಿದ ಪ್ರಶ್ನೆ ತಕ್ಷಣ ಉತ್ತರ ಎಷ್ಟು ಮಟ್ಟಿಗೆ ಹೇಳಬೇಕು ಗೊತ್ತಾ? ಅವ್ರು ಎಷ್ಟು ಬಾಣ ಬಿಟ್ಟರು ಅದನ್ನು ಹೇಳಬೇಕು. ಎಷ್ಟು ಆ ಬಾಣದಲ್ಲಿ ಯಾರ್ಯಾರಿಗೆ ತಾಕಿದ್ರು ಹೇಳಬೇಕು. ರಿಸಲ್ಟ್ ಹೇಳಬೇಕು ಮತ್ತೆ, ಅವ್ರು ಸತ್ನೋ ವಿಮೂರ್ಛೆ ಬಿದ್ದು ಅದನ್ನು ಹೇಳಬೇಕು. ಅಥವಾ ಅದಕ್ಕೆ ಪ್ರತಿ ಬಾಣ ಯಾರು ಬಿಟ್ಟರು ಹೇಳಬೇಕು, ಅದ್ರ ರಿಸಲ್ಟ್ ಹೇಳಬೇಕು ಮತ್ತೆ. ಅದು ಕೌಂಟ್ ಮಾಡಬೇಕು ಮತ್ತೆ. ಅದೇನು ನಿರ್ಣಯ ಮಾಡೋದಲ್ಲ, ಅದು ಬೌಲಿಂಗ್ ನಡೆದ ಹೊಲ್ಪಡಿಸ್ತದೆ. ಅಂಪೈರ್ ಇಬ್ಬರು ಸ್ಟಾಪ್ ಗೀಪ್ ಇಲ್ಲ, ಅದಕ್ಕೆ ಮಾಡೋದಾದ್ರೆ ತಲೆ ವಾಪಸ್ ಇಡ್ಲಕ್ಕಾಗುತ್ತಾ? ಮತ್ತೆ ವಿಕೆಟ್ ಮತ್ತೆ ಜೋಡ್ಸಕ್ಕೆ ಬರುತ್ತಾ? ಕತೆ ಮುಗಿದ ಅಲ್ಲಿಗೆ ಅದನ್ನು ಹೇಳಬೇಕಾತ. ಎಂಥ ಚಾಲೆಂಜ್ ಗೊತ್ತಾ? ಬಹುಶಃ ಅಂಥ ಚಾಲೆಂಜ್ ಜಗತ್ತು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಜೆ ಎಫರ್ಟ್ಲೆಸ್ ಹಿಡ್ತಿದ್ದಾರೆ. ವೇದವ್ಯಾಸರ ವರ ಹೇಗಿದೆ ಲೆಕ್ಕ ಆಯ್ತು ನಕ್ಕಟ್ಟುಕೊಂಡಿದ್ದು. ವೇದವ್ಯಾಸರ ವರ ಅಂದರೆ ವಂಡರ್ ಅದು. ಒಂದು ಇವತ್ತೆಲ್ಲ ನಾವು ಅರ್ಥ ಮಾಡ್ಕೋದು, ಇಷ್ಟು ಸಿಮ್ ಕಾರ್ಡ್ ಇರುತ್ತೆ, ಎಷ್ಟು ವಂಡರ್ ಮಾಡುತ್ತೆ ಲೆಕ್ಕ ಇಟ್ಟು, ಇಷ್ಟೇ ಇಷ್ಟು ಈ ನಿಮ್ಗೆ ಕೂತಲ್ಲೇ ಎಷ್ಟು ವಿಷಯ ಕೊಡುತ್ತದು. ವೇದವ್ಯಾಸರು ಹೇಗಿರಬೇಕು, ಇದು ಮೆಕ್ಯಾನಿಕಲ್ ಸಿಮ್ ಕಾರ್ಡ್ ಇದ್ದಾಗ ವೇದವ್ಯಾಸರು ಕೊಟ್ಟ ಜ್ಞಾನ ಹೇಗಿರಬೇಕು, ಎನಿಥಿಂಗ್ ರೆಡಿ ಆಯಿತು. ಅಲ್ಲಿ 18 ದಿವಸ ಯುದ್ಧ ವರ್ಣನೆ ಮಾಡ್ತಾರೆ ಅಂದರೆ ಇದೆಲ್ಲ ವೇದವ್ಯಾಸರು ಕೊಟ್ಟ ಜ್ಞಾನ ಅಂದರೆ ಸಾಮಾನ್ಯವಾದದ್ದಲ್ಲ ಅಂದು ಬಿಟ್ಟುಬಿಡಿ. ಕೃಷ್ಣ ಭಗವದ್ಗೀತೆ ಹೇಳ್ತಿದ್ದಾರೆ, ಅದನ್ನು ಕೇಳಿಸ್ಕೊತಾ ಇದ್ದಾನೆ, ಅದನ್ನು ಬಿಟ್ಟುಬಿಡಿ. ಕೃಷ್ಣ ವಿಶ್ವರೂಪ ತೋರಿಸ್ತಾ ಅದನ್ನು ನೋಡ್ತಾನೆ, ಅಂದಮೇಲೆ ಎಂಥ ಕಣ್ಣು ಕೊಟ್ಟಿದ್ದಾರೆ ವೇದವ್ಯಾಸರು ಗೊತ್ತಾಯ್ತಾ? ಈಗ ಕೃಷ್ಣ ಕೊಟ್ಟ ಕಣ್ಣು ವ್ಯಾಸರು ಕೊಟ್ಟ ಕಣ್ಣು ಎರಡು ಒಂದೇ ಅಂತ ಅರ್ಥ. ಕೃಷ್ಣರ ಕೊಟ್ಟ ಕಣ್ಣಿಗೆ ದಿವ್ಯರೂಪ ವಿಶ್ವರೂಪ ಕಾಣಿಸ್ತು ಅರ್ಜುನನಿಗೆ, ವ್ಯಾಸರು ಕೊಟ್ಟ ಕಣ್ಣಿಗೆ ಆ ವಿಶ್ವರೂಪ ಇತರ ಕಾಣಿಸ್ತಾ ಇದೆ. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪ ಅತ್ಯದ್ಭುತಂ ಹರೇಹೆ. ತಾನೇ ಹೇಳ್ತಾನೆ ರೂಪ ನೋಡಿ ಆಶ್ಚರ್ಯವಾಗುತ್ತೆ, ಆನಂದವಾಗುತ್ತೆ ಅಂತ ಹೇಳ್ತಾನೆ. ಅಂದಮೇಲೆ ಎರಡು ಸೇಮ್ ಕಂಪನಿ ಅಂತ ಆಯ್ತಲ್ಲ, ಆಗ ಶೂಟ್ ಆದಮೇಲೆ ಸೇಮ್ ಕಂಪನಿ ಅಂದಮೇಲೆ ಇಬ್ಬರು ನಾರಾಯಣ ಅಂತ, ವೇದವ್ಯಾಸರು ನಾರಾಯಣ ಮತ್ತು ಇವರು ನಾರಾಯಣ. ಇದೆಲ್ಲ ತಿಳ್ಕೊಂಡು ಆಗ ವೇದವ್ಯಾಸ ಜಯಂತಿ ಅಂದ್ರೆ ಅದು ಅಂದ್ ಬಿಟ್ಟು ಯಾರೋ ಕಶ್ಚಂದ್ರ ಋಷಿ ಏನೋ ಮಾಡಿದ್ರು, ಪಾಪ ಏನೇನೋ ಮಾಡಿಬಿಟ್ರು, ಒಂದು ಗಿಳಿ ಬಂತು ಅಡ್ಸ್ಕೊಂಡು ಹೋಗಿಬಿಟ್ರು, ಮಗು ಹುಟ್ಟಿತು, ಇವೆಲ್ಲ ಕಥೆಗಳಲ್ಲ. ಗಿಳಿಗೆ ಅನುಗ್ರಹ ಮಾಡಿದ ಶುಕಮುನಿಗಳು ಹುಡ್ತಾರೆ, ರುದ್ರದೇವರು ಅವತಾರವನ್ನು ಮಾಡಿ ಬರ್ತಾರೆ, ಭಾಗವತಾದಿಗಳು ಉಪದೇಶವನ್ನು ಮಾಡ್ತಾರೆ. ಯುದ್ಧ ಎಲ್ಲ ಮುಗಿಯುತ್ತೆ, ಪಾಂಡವರಿಗೆ ಆಮೇಲೆ ದುಡ್ಡಿಲ್ಲ, ಯಜ್ಞ ಮಾಡಬೇಕಾಗಿದೆ, ದುಡ್ಡಿಲ್ಲ, ಏನು ಮಾಡಬೇಕಾಗ? ಏನು ಸುಲಭವಾದ ಉಪಾಯ ಹೇಳ್ಕೊಡ್ತಾರೆ. ವೇದವ್ಯಾಸ ಕಷ್ಟ ಬಂದರಂತೆ ದುಡ್ಡು ತೋರಿಸ್ತಾರೆ. ವೇದವ್ಯಾಸ ನಂಬ್ಕೊಳ್ಳಿ, ನಿಮ್ಮ ಸಂಪತ್ತು ಕೂಡ ಬರುತ್ತೆ ಅಂತ ಹೇಳಿ. ಅದಕ್ಕೆ ವಜ್ರಾಸವಳು ಬರೀತಾರೆ, ವೇದವ್ಯಾಸನಲ್ಲ ಧಿಕಾರ ನಂಬಿಕೊಂಡ್ರೆ ಶ್ರೀಕರತ್ವ ವೈಮೇಯ ಸಾಕ್ಷಿಣ ಅಂತ ಹೇಳ್ತಾರೆ. ಅಲ್ಲಿ ಆಚಾರ್ಯರಲ್ಲಿ ವೇದವ್ಯಾಸ ದೇವರಲ್ಲಿ ಅವರು ಸ್ಮರಣೆ ಮಾಡಿದರೆ ಬೇಕಾದ್ದು ಸಿಗುತ್ತಾರೆ, ಬೇಕಾದ್ದಂದ್ರೆ ಬೇಕಾದ್ದೇ ಸಿಗುತ್ತೆ. ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ ಹೊರತು. ವೇದವ್ಯಾಸರಿಂದ ಬರೀ ಜ್ಞಾನ ಬರೋದಿಲ್ಲ, ಅನ್ನ ಬರುತ್ತೆ. ಬರೀ ಅನ್ನ ಬರೋದಿಲ್ಲ, ಧನ ಬರುತ್ತೆ. ಜ್ಞಾನ ಅನ್ನ ಧನ ಎಲ್ಲ ಕೊಟ್ಟ ರೂಪ ಅಂದರೆ ವೇದವ್ಯಾಸರು. ಮುಂದೆ ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಪಾಂಡವರು, ಆದರೆ ವೇದವ್ಯಾಸದೇವರು ಕೂತಿರ್ತಾರೆ. ಸರ್ವಸ್ವವನ್ನು ವೇದವ್ಯಾಸರು ಅರ್ಪಣೆ ಮಾಡಿದಾರಂತೆ ಪಾಂಡವರು. ಇದೊಂದು ವಿಶೇಷ ಇದೆ. ಯಾತಕ್ಕೆ ಅಂದರೆ ಜ್ಞಾನಕ್ಕೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ, ಆದ್ದರಿಂದ ಸರ್ವಸ್ವವನ್ನು ಕೊಟ್ಟುಬಿಟ್ರು ಅಂತ ಅರ್ಥ. ಮುಂದೆ ವೇದವ್ಯಾಸದೇವರು ಅನುಗ್ರಹ ಮಾಡಿ ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತಿಗೂ ಲೋಕದಲ್ಲಿ ಹಾಗೆ ಇದ್ದಾರೆ. ಆ ರೂಪ ಧ್ಯಾನ ಮಾಡಿದರೆ ಎಲ್ಲ ರೂಪಗಳು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ವ್ಯಾಸ ರೂಪಕ್ಕೆ ವಿಶೇಷವಾಗಿ ಜ್ಞಾನ ಕೊಟ್ಟು ವಿದ್ಯಾಕ್ಕೂ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡ್ತಾನಾದ್ದರಿಂದ ವೇದವ್ಯಾಸ ಜಯಂತಿ ಎಂದು ವೇದವ್ಯಾಸ ರೂಪದ ವಿಶೇಷ ಚಿಂತನೆ ಮಾಡಿ ಇನ್ನೂ ಬಗ್ಗೆ ತಿಳ್ಕೊಳ್ಳೋದು ತುಂಬ ಉಂಟು, ಅದಕ್ಕೆಲ್ಲ ಹೊತ್ತಿಲ್ಲ ಅಂತ. ವೇದವ್ಯಾಸ ರೂಪದಿಂದ ನಾವು ಹೇಗೆ ಚಿಂತನೆ ಮಾಡಬೇಕು, ಫಲ ಪಡಿಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಹೊರಗೆ ಹಾಕಿದ ಗುರುಗಳು ಅಂದರೆ ಮಧ್ವಾಚಾರ್ಯ ಒಬ್ಬರೇ. ವೇದವ್ಯಾಸರ ಬಗ್ಗೆ ಬ್ರಹ್ಮಸೂತ್ರ ಬಗ್ಗೆ ಅರ್ಥ ಬರಲ ಕೊಟ್ಟವರು 21 ಜನ ಮೊದಲು. ಒಬ್ಬರು ಗ್ರಂಥದ ಅರ್ಥನೂ ಹೇಳಲಿಲ್ಲ, ವೇದವ್ಯಾಸ ಯಾರಂತೂ ಹೇಳಲಿಲ್ಲ. ವೇದವ್ಯಾಸರ ಬಗ್ಗೆ ಹೇಳಿಲ್ವಲ್ಲ, ಅದಕ್ಕೆ ಸೂತ್ರಾರ್ಥ ತಪ್ಪು ಹೇಳಿದರು ಅವರು. ಮೂಲ ಗ್ರಂಥ ಬಿಟ್ಟಿದ್ದಕ್ಕೆ ಆ ಅನಾಹುತ ಅದು. ಗ್ರಂಥಕಾರರಿಗೆ ಗೌರವ ಕೊಡದೆ ಹೋದರೆ ಅವ್ರ ಗ್ರಂಥ ಅರ್ಥ ಆಗೋದಿಲ್ಲ ಅಂತ ಅರ್ಥ. ಟೀಕಾರಾಯಿ ನಮಸ್ಕಾರ ಮಾಡಿದ್ರೆ ಸುಧಾ ಓದಿದ್ರೆ ಹೇಗಿರ್ತದೆ? ಟೀಕಾರಾಯಿ ನಮಸ್ಕಾರ ಮಾಡಿದ್ರೆ ಸುಧಾ ಓದಬೇಕು, ರಾಯರ ನಮಸ್ಕಾರ ಮಾಡಿದ್ರೆ ಪರಿಮಳ ಓದಬೇಕು. ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಅವ್ರ ಅನುಗ್ರಹ ಇಲ್ಲದೆ ಹೋದ್ರೆ ಅವರು ಬಳ್ಳಕ್ಕೆ ಸಾಧ್ಯ ಇಲ್ಲ. ಯಾವ ಕಂಪ್ನಿಯಲ್ಲಿ ತೊಗೋತಿರೋ ಅವ್ರು ಎಕ್ಸ್ಪೈರ್ ಮಾಡ್ತಾನೆ ಹೀಗೆ ಮಾಡಬೇಕು ಅಂತೇಳಿ ಜಗಳ ಮಾಡ್ಕೊಂಬಂದ್ರೆ ಬರೀ ಇಲ್ಲಿ ಕೂತಿರುತ್ತೆ ಹಾಗೆ ಕೂತಿರ್ಬೇಕಷ್ಟೇ. ಅವ್ರು ಕರಿಬೇಕು ನೀನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಯ್ಯ ಅಂತ ಕೇಳಬೇಕು, ಬೇರೆ ದಾರಿ ಇಲ್ಲ. ಯಂತ್ರಗಳ ಮೇಲೆ ಡಿಪೆಂಡ್ ಆದ ಮಂತ್ರ ಮೇಲೆ ಡಿಪೆಂಡ್ ಆಗಿರಬೇಕು ನಾವು. ಅದಕ್ಕೆ ಉಳಿದ 21 ಭಾಷ್ಯಕಾರರು ಕೂಡ ವೇದವ್ಯಾಸರನ್ನು ಪೂರ್ತಿ ವೇದವ್ಯಾಸ ಅಂತ ಕರೆಯೋದಿಲ್ಲ ಮಹಾನುಭಾವರು, ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ದ್ವೇಷ ಅವರಿಗೆ. ಇನ್ನೇನು ಶಾಸ್ತ್ರಾರ್ಥ ಹೇಳ್ತಾರೆ, ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ಏಕವಿಂಶತಿ ಉಭಾಷ್ಯ ದೂಷಕಂ. ಅವರು ವೇದವ್ಯಾಸರೇ ತಿಳ್ಕೊಂಡಿಲ್ಲ, ವೇದ ಗ್ರಂಥನೂ ತಿಳ್ಕೊಂಡಿಲ್ಲ, ಆದ್ದರಿಂದ ನೀವು ಹೇಳಬೇಕು ಅಂತ ಕಳಿಸಿಕೊಡ್ತಾರೆ. ಆಗ ವಾಯುದೇವರು ಬರ್ತಾರೆ, ಅವರೇ ಬದ್ಧಾಚಾರ್ಯರಾಗಿ ವೇದವ್ಯಾಸರ ಬಗ್ಗೆ ಸಮಗ್ರವಾಗಿ ಹೇಳಿಕೊಡ್ತಾರೆ. ಕೊನೆಗೆ ಒಂದು ಮಾತು ಹೇಳೋದಾದರೆ, ಎಲ್ಲ ಮೂಲ ಗ್ರಂಥಗಳನ್ನು ಹೊರಗಾಕಿದ್ದು ವೇದವ್ಯಾಸ ದೇವರು, ಎಲ್ಲ ಮೂಲ ಗ್ರಂಥಗಳ ಅರ್ಥವನ್ನು ಹೊರಗಾಕಿದ್ದು ಶ್ರೀಮದ್ ಆಚಾರ್ಯರು. ಅದಕ್ಕೆ ಸರ್ವಮೂಲ ಅಂತ ಹೆಸರಾಗಿದೆ. ಮೂಲ ಗ್ರಂಥಗಳವು ಸರ್ವ ಮೂಲ ಗ್ರಂಥಗಳನ್ನು ಹೇಳಿದ ಗುರುಗಳು ಶ್ರೀಮದ್ ಆಚಾರ್ಯರು. ಆದ್ದರಿಂದ ಆಚಾರ್ಯರನ್ನು ನಾವು ಅಭಿನವ ವೇದವ್ಯಾಸರು ಅಂದರೆ ಶ್ರೀಮದ್ ಆಚಾರ್ಯರೇ. ಇನ್ಯಾರಿಗೂ ಹೆಸರಂತ ಬರಲಿಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸ ದೇವರು ಅಭಿನವ ವೇದವ್ಯಾಸ ದೇವರು ಅಂತ ಅಪೂರ್ವವಾದ ಮಹಿಮೆಯ ವ್ಯಾಸರೂಪವನ್ನು ನಾವು ಸಾಧ್ಯವಾದಷ್ಟು ಚಿಂತನೆ ಮಾಡಬೇಕಾದ್ದು ನಮ್ಮ ದೊಡ್ಡ ಕರ್ತವ್ಯ, ಎಲ್ಲ ಕಾಲಕ್ಕೂ ಕರ್ತವ್ಯ. ಇವತ್ತಂತೂ ಅವರು ಅವತಾರ ಮಾಡಿದ ದಿವಸವಾದ್ರಿಂದಾಗಿಯೇ ವೇದವ್ಯಾಸ ಜಯಂತಿ ಜಯಂತಿ ಆಚರಣೆ ಮಾಡಿ ಏನಾಗುತ್ತೆ ಅಂತ ಹೇಳ್ತಾರೆ, ಜಯಂ ತನೋತಿ ಇತಿ ಜಯಂತಿ, ನಮಗೆ ಜಯ ತಂದುಕೊಡುತ್ತಂತೆ, ಅದಕ್ಕೆ ಜಯಂತಿ ಅಂತ. ವೇದವ್ಯಾಸ ಜಯಂತಿ ಆಚರಣೆ ಮಾಡಿದರೆ ಮಾಡಿದವರಿಗೆ ಜಯ ಅಂದಮೇಲೆ ಅವರಿಗೆ ಅಷ್ಟು ಜಯ ಇರ್ಬೋದು ಅಂತ ಯೋಚನೆ ಮಾಡುವುದು. ನಮಗೆ ಯಾವುದ್ರ ಮೇಲೆ ಜಯ ಬೇಕೀಗ? ಮೃತ್ಯುವಿನ ಮೇಲೆ ಜಯ ಬೇಕು, ಮೃತ್ಯುಂಜಯ. ಯಾವ ಮನುಷ್ಯ ಯಾವುದನ್ನು ಗೆಲ್ಲಕ್ಕಾಗೋದಿಲ್ಲ, ಮೃತ್ಯುವನ್ನಂತೂ ಗೆಲ್ಲ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ಅದು ಸಾಧ್ಯವಾಗೋದು ಯಾವಾಗ? ಭಾಗವತವನ್ನು ಕೇಳಿದ ಪರೀಕ್ಷಿತ ರಾಜ ವೈಕುಂಠಕ್ಕೆ ಹೊರಟ, ಮೃತ್ಯುವಿನ ಗೆದ್ದಾಗಾಯ್ತಲ್ಲ. ಸೊ ವೇದವ್ಯಾಸರ ಗ್ರಂಥ ಶ್ರವಣ ಮಾಡೋದ್ರಿಂದ ಮಾತ್ರ ನಾವು ಸಂಸಾರ ಮೃತ್ಯುವನ್ನು ದಾಟಬಹುದು. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ರಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸರ ಮಹಿಮೆ ತಿಳಿಯುತ್ತೆ. ಇನ್ನೂ ಸ್ವಲ್ಪ ದಿವಸ ವಿಷಯಗಳು, ನಾಳೆ ದಿವಸ ನರಸಿಂಹ ಜಯಂತಿ, ನಾಳೆ ಅದನ್ನು ಸೇರಿಸಿ ಮತ್ತು ವೇದವ್ಯಾಸರಿಗೂ ಸಂಬಂಧಪಟ್ಟದ್ದು ಇನ್ನೂ ಕೆಲವು ವಿಷಯವನ್ನು ನಾಳೆ ನೋಡೋಣ. ನರಸಿಂಹ ಜಯಂತಿ ಅಷ್ಟೇ ಮುಖ್ಯವಾದದ್ದು ನಮಗೆ. ಎಷ್ಟು ಭಾಗ್ಯ ನರಸಿಂಹ ಜಯಂತಿ, ಎರಡು ಒಂದೇ. ಇದು ಅಪೂರ್ವವಾದಂತಹ ಜ್ಞಾನಕಾರ್ಯ ರೂಪವಾದರೆ ಅದು ಬಲಕಾರ್ಯವಾದ ರೂಪ. ಅದು ಆ ರೂಪದ ಬಗ್ಗೆ ಏನೇನು ಭಾಗವತ ಪುರಾಣದಲ್ಲಿ ಬರುತ್ತೆ, ಬೇರೆ ಪುರಾಣದಲ್ಲಿ ಬರುತ್ತೆ ಎಂಬುದನ್ನು ನಾಳೆ ಸಾಯಂಕಾಲ 6:30 ಎಂಟು ಗಂಟೆವರೆಗೆ ನೋಡೋಣ ಅಂತ ಹೇಳಿ. ಇವತ್ತಿನ ನಮ್ಮ ವ್ಯಾಸವತ ಸಂಶೋಧನಾ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಶ್ರೀ HS ವಾಸುಮೂರ್ತ ದಂಪತಿಗಳು, ಶ್ರೀ TN ಗುರುರಾಜ ದಂಪತಿಗಳು, ಶ್ರೀ VS ಸತ್ಯನಾರಾಯಣರ ದಂಪತಿಗಳು, ಮತ್ತು ಹೊಸದಾಗಿ ಶ್ರೀಧರ್ ಮಳ್ಳೂರವ ದಂಪತಿಗಳು, ಆಮೇಲೆ ಈ ಸಲ KL ವಾಸುದೇವಮೂರ್ತಿ, KL ಶ್ರೀನಿವಾಸಮೂರ್ತಿ ದಂಪತಿಗಳು, ಹೀಗಾಗಿ ತುಂಬ ಜನ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾಳಿನ ಕಾರ್ಯಕ್ರಮ ಸರಿಯಾಗಿ 6:30 ಪ್ರಾರಂಭ ಅಂತ ತಿಳಿಸಿ, ಮತ್ತು ಮೊನ್ನೆ ದಿವಸ ಗುರು ವರದ ತಂದೆ ಗೋಪಾಲ ವಿಠಲರ ಕೃತಿಗಳ ಬಗ್ಗೆ ಪುಸ್ತಕ ಬಿಡುಗಡೆಯಾಗಿ, ಗೋಪಾಲದಾಸರ ಬಗ್ಗೆ ತುಂಬ ಜನ ಕೇಳಿರ್ತಾರೆ. ಅವರ ತಮ್ಮಂದಿರು 3 ಜನ ಒಳ್ಳೆ ಹರಿದಾಸರು, ಗುರು ಗೋಪಾಲದಾಸರು, ವರದ ಗೋಪಾಲದಾಸರು, ತಂದೆ ಗೋಪಾಲದಾಸರು ಅಂತ ಹೆಸರು. ಅವ್ರ ವಿಶೇಷ ಅಂದರೆ ಗೋಪಾಲದಾಸರದ್ದು, ಪುರಂದ್ರದಾಸರು ತಮ್ಮ ಮಕ್ಕಳನ್ನೆಲ್ಲ ಹರಿದಾಸರನ್ನು ಮಾಡಿಬಿಟ್ರು, ಗೋಪಾಲದಾಸರು ತಮ್ಮದನ್ನೆಲ್ಲ ಹರಿದಾಸರನ್ನು ಮಾಡಿಬಿಟ್ರು. ಎರಡು ದೊಡ್ಡ ದಾಖಲೆಗಳು. ಅವರು ಒಳ್ಳೊಳ್ಳೆ ಕೃತಿಗಳನ್ನು ಬರೆದಿದ್ದಾರೆ. ತುಂಬ ಜನ ಅದು ಪ್ರಚಾರಕ್ಕೆ ಬಂದಿಲ್ಲ. ನಮ್ಮ ಕರ್ನಾಟಕ ದಾಸ ಸಾಹಿತ್ಯ ಮಾಡಿಸಿದ್ದಾರಲ್ಲ, ಒಬ್ಬರು ಒಂದು ಹೆಸರು ಕೂಡ ಹಾಕಿಲ್ಲ ಅಂದ್ಬಿಟ್ಕೊಳ್ಳಿ. ಅವರು ಯಾರ್ಯಾರ್ದು ಹಾಕಿದ್ದಾರೆ, ಇವರ ಹೆಸರು ಪೂರ್ತಿ ಬಿಟ್ಟು ಹಾಕಿಬಿಟ್ಟಿದೆ. ಕೃತಿಗಳು ಒಂದು ಕೂಡ ಕೊಟ್ಟಿಲ್ಲ, ಹೆಸರು ಸಮಗ್ರ ದಾಸ ಸಾಹಿತ್ಯ ಅಂತ ಹೆಸರು. ಅದಕ್ಕೆ ಎಷ್ಟು ತಪ್ಪಾಡಿದ್ದಾರೆ ನಮ್ಮ ನಿದರ್ಶನ ಅಷ್ಟೇ, ಇನ್ನು ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಕೃತಿಗಳು ಹಾಕಿದೆ ಅವರು, ಗುರುಗೋಪಾಲ ಎಲ್ಲ ಕೃತಿಗಳು, ಅವ್ರ ಸುಳಾದಿ ಉಗಾಭೋಗ ಎಲ್ಲ ಬರೆದಿದ್ದಾರೆ. ವರದ ಗೋಪಾಲದಾಸರು ಸ್ಪೆಷಲ್ ಅಂದರೆ ಅವ್ರ ಸುಳಾದಿಗಳು, ವಿಜಯದಾಸ ಸುಳಾದಿಗಳು ಭಾರಿ ಲೆಂತಿ, ಭಾರಿ ಶಾರ್ಟ್ ಸುಳಾದಿಗಳು. ಅವರು ಭಾಳ ಒಳ್ಳೆ ಅಪೂರ್ವವಾದ ಸಿದ್ಧಾಂತವನ್ನು ಮನನ ಮಾಡಲಿಕ್ಕೆ ಒಳ್ಳೆ ಗ್ರಂಥ ಇದೆ. ತಂದೆ ಗೋಪಾಲದಾಸರ ಕೃತಿಗಳು ಹಾಗೇನೆ, 3 ಜನದ ಕೃತಿಗಳು ಇದರಲ್ಲಿ ಬಂದಿದೆ. ಗೋಪಾಲದಾಸರ ಬಗ್ಗೆ ಮುಂದಿನ ತಿಂಗಳು ಬರುತ್ತೆ, ಗೋಪಾಲದಾಸರ ಬಗ್ಗೆ ವಿಸ್ತಾರವಾಗಿ ಅವರ ಬಗ್ಗೆ ತುಂಬ ಬರಲಿಕ್ಕಿದೆ, ಅದಾಗ್ತಾ ಇದೆ ಪುಸ್ತಕ, ಮುಂದಿನ ತಿಂಗಳು ಬರುತ್ತೆ. ಲಕ್ಷ್ಮೀ ಭಜನಾಮೃತನೂ ಕೂಡ ಬಿಡುಗಡೆ ಆಗಬೇಕಷ್ಟೇ, ಆ ಸ್ಥಿತಿ ಬಂದಿದೆ, ಅದು ಇಷ್ಟರಲ್ಲೇ ಬರುತ್ತೆ. ಇದು ಸಿಗುತ್ತೆ, ಇದಕ್ಕೆಲ್ಲ ಮೆಂಬರ್ಸ್ ಆದರೆಲ್ಲ ತೊಗೊಂಡೋಗ್ಬಿಡ್ಬೋದು, ಉಳಿದವರಿಗೂ ಸಿಗುತ್ತೆ, ಬೇಕಾದರೂ ತೊಗೊಳ್ಬೋದು. ನಾಳೆ ಸಾಯಂಕಾಲ ನರಸಿಂಹ ಜಯಂತಿ ಪ್ರವಚನ ಅಂತ ಹೇಳ್ತಾ, ನಾಳೆ ಬೆಳಿಗ್ಗೆ ಪಾಠನೂ ಇರುತ್ತೆ, ಪಾಠಕ್ಕೆ ಬರೋ ನಾಳೆ ಬೆಳಿಗ್ಗೆ ಪಾಠನೂ ಇರುತ್ತೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂಸೇನ ಪ್ರಿಯತಾಂ.